ದಾಶ್ಯಂತೆ ಯಜ್ಞಭಾವಿತಾಹ, ಇಷ್ಟವಾದ ಭೋಗಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ, ದೇವತೆಗಳು ಹೀಗೆ ಕೊಡ್ತಕ್ಕಂತಹ ಸೌಲಭ್ಯಗಳನ್ನು ಅವರಿಗೆ ನಾವು ಕಾಣಿಕೆಯಾಗಿ ಅರ್ಪಣೆ ಮಾಡಿದ್ದೇನೆ, ನಾವೇ ಅದನ್ನು ತಿಂದರೆ ಆ ರೀತಿ ತಿಂದವನು ಸ್ತೇನ ಏವ ಸಹ, ಸ್ತೇನ ಇವ ಅಂತ ಭಗವದ್ಗೀತೆ ಹೇಳ್ತಾ ಇಲ್ಲ, ಕಳ್ಳನಂತೆ ಹೇಳಿ ಅಂತ ಹೇಳೋದಿಲ್ಲ, ಕಳ್ಳನೇ ಸರಿ ಅಂತ ಹೇಳುದು, ಕಳ್ಳನಾದಾಗ ಆಗಿಬಿಡ್ತಾನೆ ಅಂತ ಹೇಳಿ ಸ್ವಲ್ಪ ಮೈಡ ಬೈದಾಗು, ಸ್ತೇನ ಇವ ಸಹ ಅಲ್ಲ ಸ್ತೇನ ಏವ ಸಹ, ಅವನ ಕಳ್ಳನೇ ಸರಿ ಅಂತ ಭಗವಂತ ಹೇಳುತ್ತಾನೆ. ದೇವತೆಗಳು ಕೊಟ್ಟ ಭೋಗಗಳನ್ನು ದೇವತೆಗಳಿಗೆ ಅರ್ಪಿಸದೇನೆ ನಾವಷ್ಟೇ ಉಪಭೋಗ ಮಾಡಿಬಿಟ್ರೆ ಅದು ಕಳ್ಳತನ ಅಷ್ಟೇ ಅಲ್ಲ, ಭಾರಿ ದೊಡ್ಡ ಕಳ್ಳತನ ಅನ್ನೋ ಮಾತನ್ನು ಭಗವದ್ಗೀತೆ ಹೇಳ್ತಾ ಇದೆ. ಇದು ಲೋಕದಲ್ಲಿ ಅದೇ ಮಾತನ್ನು ಹೇಳ್ತಾರೆ, ಅವನು ಇನ್ಕಮ್ ಇದ್ದವನು ಟ್ಯಾಕ್ಸ್ ಕೊಡದೆ ಹೋದರೆ ಟ್ಯಾಕ್ಸ್ ತಪ್ಪಿಸಿದ್ದಾನೆ, ಟ್ಯಾಕ್ಸ್ ತಪ್ಪಿ ಕಳ್ತಾನ ಅದು ಬಂದು ಶಿಕ್ಷಾರ ಅಪರಾಧ, ಟ್ಯಾಕ್ಸ್ ತಪ್ಪಿಸೋದು ಎಷ್ಟು ಶಿಕ್ಷಾರ ಅದೊಂದು ಇದಲ್ಲ, ದೊಡ್ಡ ಅಪರಾಧ ಕೊಡೋದು ಹೇಗೆ ನಮ್ಮ ಕರ್ತವ್ಯ ಅನ್ನೋ, ತಪ್ಪಿದ್ರೆ ದೊಡ್ಡ ಶಿಕ್ಷೆ ಇದೆ. ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ತೇವಲ್ಲ, ಎಲ್ಲಿಂದ ದುಡ್ಡು ಕೊಡ್ತೇವೆ, ಸಂಬಳ ತಗೋತಾರೆ 10-20 ಸಾವಿರ ಸಂಬಳ ತಗೊಳ್ತಾನೆ, ಇನ್ಕಮ್ ಟ್ಯಾಕ್ಸ್ ಕೊಡ್ತಾನೆ, ಆ ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ ಕೊಡೋದು ಅವನೀಗ, ಏನು ಸರ್ಕಾರ ಸಂಬಳ ಕೊಟ್ಟಿರುತ್ತೋ ಅದರಲ್ಲೇ ಟ್ಯಾಕ್ಸ್ ಕೊಡೋದು, ಬೇರೆ ಕಡೆ ಸಂಪಾದನೆ ಮಾಡಿ ಟ್ಯಾಕ್ಸ್ ಕೊಡೋದಲ್ಲ, ಸರ್ಕಾರ ಕೊಟ್ಟ ದುಡ್ಡನ್ನು ಆ ಕಂಪ್ನಿ ಕೊಡೋ ದುಡ್ಡನ್ನು ಅದರೊಳಗೆ ಟ್ಯಾಕ್ಸ್ ಕೊಡ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ದೇವತೆಗಳು ಕೊಟ್ಟಂತಹ ಭೋಗಗಳನ್ನು ಅವರಿಗೆ ಒಪ್ಪಿಸ್ತೇ ನಾವು ತಿನ್ನಬಾರ್ದು. ಇನ್ಕಮ್ ಎಲ್ಲ ಕೊಟ್ಟರೆ ಇನ್ಕಮ್ ಟ್ಯಾಕ್ಸ್ ಅಲ್ಲ, 20% ಅಂತ ಮಾಡಿ ಅಷ್ಟು ಕೊಟ್ಟರೆ ಸಾಕಷ್ಟೇ, ಇನ್ಕಮ್ ಟ್ಯಾಕ್ಸ್ ಒಂದು ಲೆಕ್ಕ ಇದೆ. ಅದೇ ರೀತಿ ದೇವತೆಗಳು ಕೊಡಬೇಕು ಎಲ್ಲ ಕೊಡಿ ಅಂತ ಕೇಳೋದಿಲ್ಲ, ಎಷ್ಟು ಕೊಡಬೇಕು ಅಂತಿದೆ ಅಷ್ಟು ಕೊಡಿ ಅಷ್ಟೇ, ಕೊಡಬೇಕಾದಷ್ಟು ದೇವತೆಗಳ ಭಾಗವನ್ನು ದೇವತೆಗಳಿಗೆ ಕೊಡದೆ ಹೋದರೆ ಆ ದೊಡ್ಡ ಕಳ್ಳತನವಾಗುತ್ತೆ ಅಂತ ಹೇಳಿ ಭಗವದ್ಗೀತೆ ಹೇಳುತ್ತೆ. ಇವತ್ತು ಸರ್ಕಾರದ ಟ್ಯಾಕ್ಸ್ ಕಾನ್ಸೆಪ್ಟ್ ಎಲ್ಲ ಭಗವದ್ಗೀತೆಯನ್ನು ಓದಿದವರಿಗೆ ತುಂಬ ಸುಂದರವಾಗಿ ಅರ್ಥ ಆಗಬೇಕು. ಆ ರೀತಿ ಬಂದರೆ ಕಳ್ಳನೇ ಆಗ್ತಾನೆ, ಭಾರಿ ದೊಡ್ಡ ದೇವತೆಗಳಿಗೆ ಮೋಸ ಮಾಡಿದ ಕಳ್ಳನಾಗ್ತಾನೆ ಅಂತ ತಪ್ಪನ್ನು ಮಾಡಬಾರ್ದು ಅಂತ ಭಗವಂತ ಹೇಳಿದ. ಮುಂದುವರಿಸ್ತಾನೆ, ಯಜ್ಞಶಿಷ್ಟಾಸೀನ ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ನಮ್ಮಲ್ಲಿ ಪದ್ಧತಿ ಇದೆ, ಟ್ಯಾಕ್ಸ್ ಕೊಡದೆ ಹೋದ ಹಣವನ್ನು ಬ್ಲಾಕ್ ಮನಿ ಅಂತ ಕರೀತಾರೆ, ಟ್ಯಾಕ್ಸ್ ಕೊಡದೆ ಹೋದ ಹಣವನ್ನು ಬ್ಲಾಕ್ ಮನಿ ಅಂತ ಕರೆಯೋ ಪದ್ಧತಿ ಉಂಟು. ನಮಗೆ ಆಗ ಆಶ್ಚರ್ಯ ಆಗುತ್ತೆ, ಬ್ಲಾಕ್ ಮನಿ ಅಂದರೆ ಕಪ್ಪಿರುತ್ತೆ ಅಂತ ಅರ್ಥಲ್ಲ, ಮತ್ತೆ ಅದು ಕಪ್ಪು ಕಪ್ಪಿದ್ದರೆ ಬ್ಲಾಕ್ ಮನಿ ಅಲ್ಲ, ಹಾಗಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡೋದು ಯಾವ್ದು ಬ್ಲಾಕ್ ಮನಿ ಅಂತ ಹೇಳಿಬಿಟ್ಟು, ಬಣ್ಣ ಕಪ್ಪಿರೋದಿಲ್ಲ, ಅದು ಅನ್ಅಕೌಂಟೆಡ್ ಮನಿ ಅಂತ ಅರ್ಥ ಅದಕ್ಕೆ, ಬ್ಲಾಕ್ ಮನಿ ಅಂದರೆ ಅನ್ಅಕೌಂಟೆಡ್ ಮನಿ ಅಂತ ಅರ್ಥ. ಅದೇನು ಖೋಟಾ ನೋಟ್ ಅಲ್ಲ ಮತ್ತೆ ಅದು, ಬ್ಲಾಕ್ ಮನಿ ಅಂದರೆ ಖೋಟಾ ನೋಟನ್ನು ಬ್ಲಾಕ್ ಮನಿ ಅಂತ ಕರೆಯೋದಿಲ್ಲ, ಖೋಟಾ ನೋಟ್ ಬೇರೆ ಬ್ಲಾಕ್ ಮನಿ ಬೇರೆ, ಇದು ಒಳ್ಳೆ ದುಡ್ಡೇನೆ ಖೋಟಾ ನೋಟ್ ಅಲ್ಲ, ಇದು ಸಾಚಾ ನೋಟೆ, ಆದರೆ ಹೇಗೆ ಸಂಪಾದನೆ ಮಾಡಿದ್ದಾನೆ ಅನ್ನೋದು ವಿವರಣೆ ಕೊಡದೆ ಹೋದರೆ ಲೆಕ್ಕ ಕೊಡದೆ, ಲೆಕ್ಕ ಯಾತಕ್ಕೆ ಕೊಡದೆ ಗೊತ್ತಾ, ಟ್ಯಾಕ್ಸ್ ಕೊಡಬೇಕಾಗತ್ತೆ ಲೆಕ್ಕ ಕೊಡೋದಿಲ್ಲ ಅಷ್ಟೇ, ಆದರೆ ಅಥವಾ ಅದು ಸಂಪಾದನೆ ಮಾಡೋ ರೀತಿ ಸರಿ ಇಲ್ಲ ಲೆಕ್ಕ ಕೊಡೋದಿಲ್ಲ, ಈ ದೃಷ್ಟಿಯಲ್ಲಿ ಇಳದೆ ಹೋದರೆ ಅದನ್ನು ಬ್ಲಾಕ್ ಮನಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನಾವು ಏನೆಲ್ಲ ಅಡುಗೆಗಳನ್ನು ಮಾಡ್ಕೋತೇವೆ ಆ ಅಡುಗೆಯನ್ನು ದೇವತೆಗಳಿಗೆ ಸಮರ್ಪಣೆ ಮಾಡ್ದೇನೆ, ಪೂಜೆ ನೈವೇದ್ಯ ವೈಶ್ವದೇವಾದಿಗಳನ್ನು ಮಾಡ್ದೇನೆ ಹಾಗೆ ತಿಂದರೆ ಅನ್ನ ಅದು ಬಿಳಿ ಅನ್ನ ಅಲ್ಲ ಅಂತ ಕರೀತಾರೆ, ಬಿಳಿ ಅನ್ನ ಅಲ್ಲ ಬ್ಲಾಕ್ ರೈಸ್ ಅಂತ ಕರಿಬೇಕು. ಇದು ಬ್ಲಾಕ್ ಮನಿ ಅಂದರೆ ಬ್ಲಾಕ್ ರೈಸ್, ನಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಬೆಳಗಿದೆ ನಮ್ಮ ಅಕ್ಕಿಯನ್ನು ಅಂತ ಹೇಳಿದರೆ ಎಷ್ಟು ಬೆಳಗಿದ್ರೂ ಬ್ಲಾಕೇ ಆಗ್ಬೋದು. ಆ ಬ್ಲಾಕ್ ಅಂತ ಯಾರಿಗೆ ಗೊತ್ತಾಗುತ್ತೆ, ಆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಬ್ಲಾಕ್ ಮನಿ ಅಂತ ಹೇಳಿ, ಕಂಡವ್ರಿಗೆ ಗೊತ್ತಾಗೋದಿಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಬ್ಲಾಕ್ ಮನಿ ಅಂತ ಗೊತ್ತಾಗುತ್ತೆ. ಇದು ಯಾರಿಗೆ ಗೊತ್ತಾಗುತ್ತೆ, ದೇವತೆಗಳಿಗೆ ಋಷಿಗಳ ಮನೆಗಳಿಗೆ ಅಂತ ಗೊತ್ತಾಗುತ್ತೆ. ಏನಯ್ಯ ದೇವ್ರ ಪೂಜೆ ಮಾಡಿದ್ದೀಯಾ, ಬಡಿಸ್ತಾ ಇದ್ದೀಯಲ್ಲ, ಇಲ್ಲ ನಾವು ಊಟ ಮಾಡೋದಿಲ್ಲ ಹಾಗಿದ್ರೆ, ಯಾಕೆಂದ್ರೆ ತಿನ್ನಬಾರ್ದು ನಾವು, ನಮಗೂ ಪಾಪ ಬರುತ್ತಾ ಇರಿ ತಿಂದುಬಿಟ್ರೆ. ಸ್ತೇನ ಏವ ಸಹ, ಕಳ್ಳತನದ ಮಾಲನ್ನು ಯಾವನು ಕೊಳ್ಳುತ್ತಾನೋ ಅವನು ಕಳ್ಳನಾಗ್ತಾನೆ. ಸ್ಮಗಲು ಗುಡಿಸಿ ಸ್ಮಗಲ್ ಮಾಡಬಾರ್ದು ಅಂತ ಹೇಗುಂಟೋ, ಸ್ಮಗಲು ಗುಡಿಸೋನು ಕೊಳ್ಳಬಾರ್ದು ಅಂತ ಇವರಿಗೂ ನಿಯಮ ಉಂಟು, ಕೊಟ್ಕೊಟ್ರೆ ಹೇಗೆ ಅವ್ರ ಸೀಟ್ ಯಾಕೆ ಕೇಳಿಲ್ಲ ನೀನೀಗ, ನಿಂದು ತಪ್ಪೇ ಈಗ. ಆ ದೃಷ್ಟಿಯಲ್ಲಿ ಆ ಕಳ್ಳತನ ಮಾಡಬಾರದು, ಕಳ್ಳತನ ಮಾಡಿದವನ ಜೊತೆಗೆ ನಾವು ಸೇರಲೂಬಾರದು ಅನ್ನೋ ಎಚ್ಚರಿಕೆಯನ್ನು ಭಗವಂತ ಅಲ್ಲಿ ಕೊಡ್ತಾನೆ. ಆ ರೀತಿ ದೇವತೆಗಳು ಕೊಟ್ಟ ವಸ್ತುಗಳನ್ನು ಅವರಿಗೆ ಪ್ರತಿಯಾಗಿ ಕಾಣಿಕೆಯಂತೆ ನಾವು ಎಷ್ಟು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೋ ಅಷ್ಟು ಕೊಟ್ಟ ಮೇಲೆ ಉಪಯೋಗಿಸ್ತೇವಲ್ಲ, ಅದು ಬಹಳ ಶ್ರೇಷ್ಠವಾದಂತಹದ್ದು ಅಂತ ಕರೀತಾರೆ. ಅದನ್ನು ಬರೀ ವಸ್ತು ಅಂತ ಕರೆಯೋದಿಲ್ಲ. ಯಜ್ಞಶಿಷ್ಟಾಮೃತ ಭುಜ ಮುಚ್ಚಂತೆ ಸರ್ವ ಕೆಲ್ಬಿಷೈಹಿ. ಯಜ್ಞ ಶಿಷ್ಟ ಅಮೃತ ಭುಜ, ಯಜ್ಞ ಮಾಡಿಯಾದ ಮೇಲೆ ಏನು ಉಳಿಯುತ್ತೆ ಅದನ್ನು ಅಮೃತ ಅಂತ ಕರೆದಿದ್ದಾರೆ. ನೈವೇದ್ಯಾದಿಗಳನ್ನು ಮಾಡಿಲ್ಲ, ಅನ್ನ ಇದೆ ಬೆಳಗಿದೆ ಅದು ಬ್ಲಾಕ್ ರೈಸ್, ನೈವೇದ್ಯಾದಿಗಳನ್ನ ಮಾಡಿಬಿಟ್ಟಿದ್ದಾನೆ ಅದು ರೈಸೇ ಅಲ್ಲ, ರೊಟ್ಟಿಗಿಟ್ಟು ಪಾಪ ಗಂಜಿ ಇಟ್ಕೊಂಡಿದ್ದಾನೆ, ಅದೇನು ಗೊತ್ತಾ ಅಮೃತ ಅಂತ ಕರೆದಿದ್ದಾರೆ. ದೇವತೆಗಳಿಗೆ ಕೊಟ್ಟಾದ ಮೇಲೆ ಉಳಿಯೋದು ಅಮೃತ, ಟ್ಯಾಕ್ಸ್ ಕೊಟ್ಟ ಮೇಲೆ ಮನಿ ಇದೆಯಲ್ಲ ಫಸ್ಟ್ ಕ್ಲಾಸ್ ಉಪಯೋಗಿಸ್ಬೋದು ಅವನಿಗೆ, ಯೋಚನೆಯೇ ಇಲ್ಲ, ಯಾಕೆ ವೈಟ್ ಅದು. ಆ ರೀತಿಯೊಳಗೆ ದೇವತೆಗಳು ನೈವೇದ್ಯ ಮಾಡಿದ ಮೇಲೆ ಊಟ ಮಾಡ್ತಾನಲ್ಲ ಅದು ಅತಿಶ್ರೇಷ್ಠವಾದದ್ದು, ಅದಕ್ಕಿಂತ ದೊಡ್ಡ ಅಮೃತವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನುಷ್ಯ ಲೋಕದೊಳಗೆ ಅಮೃತ ಅಂದರೆ ಅದೇ ಅಂತ ಹೇಳಿಬಿಡ್ತಾರೆ, ದೇವಲೋಕದ ಅಮೃತ ಅಂದರೆ ಅದು, ಮನುಷ್ಯ ಲೋಕದ ಅಮೃತ ಅಂದರೆ ದೇವತೆಗಳ ಪಾಲನ್ನು ಭಗವಂತನ ಪಾಲನ್ನು ಬೇರೆಯವರ ಪಾಲನ್ನು ಅವರಿಗೆ ಒಪ್ಪಿಸಿ ಉಳಿದ ಪಾಲು ನಮ್ಮದು ಅಂತ ಏನು ತಗೋತೇವಲ್ಲ ಅದನ್ನು ಅಮೃತ ಅಮೃತ ಅಂತ ಕರೆದಿದ್ದಾರೆ. ಈ ಮಾತು ಅತ್ಯಂತ ಅಮೂಲ್ಯವಾದ ಮಾತು, ಇದನ್ನು ಯಾರನ್ನು ಆ ರೀತಿ ತಿಳ್ಕೊಳ್ಳೋದಿಲ್ಲ ಮಹಾಪಾಪಿಷ್ಠರಾಗ್ತಾರೆ. ಅಮೃತ ಭುಜ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಅದರ ಸಿದ್ಧಿ ಎಷ್ಟು ಗೊತ್ತಾ? ಅಮೃತಕ್ಕೆ ಪಾಪವನ್ನು ತೆಗೆಯುವ ಶಕ್ತಿ ಹೇಗಿದೆಯೋ, ಇಂಥ ನೈವೇದ್ಯವನ್ನು ಮಾಡಿದ ಮೇಲೆ ಅನ್ನ ತಗೊಳ್ತಾನಲ್ಲ, ಉಳಿದನ್ನವನ್ನು ತಿಂತಾನಲ್ಲ, ಅದು ಅಮೃತವಾದ್ದರಿಂದ ಅದನ್ನು ತಿಂದರೆ, ಹಾಗೆ ಮಾಡದೆ ತಿಂದರೆ ಪಾಪ, ಹೀಗೆ ಮಾಡಿ ತಿಂದರೆ ಪುಣ್ಯದ ರಾಶಿಯೇ ಬರುತ್ತೆ ಅಂತ ಹೇಳ್ತಾರೆ, ಎಲ್ಲ ಪಾಪಗಳು ಪರಿಹಾರ ಆಗಿಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ದೊಡ್ಡ ದೊಡ್ಡ ಸ್ಥಳಗಳಿಗೆ ಹೋದಾಗ ಪ್ರಸಾದ ತರೋ ಪದ್ಧತಿ ನಮ್ಮಲ್ಲಿ ಉಂಟು. ನಾವು ಪ್ರಸಾದ ಯಾತ ತರ್ತೇವೆ ಗೊತ್ತಾ? ರುಚಿಯಾಗಿರುತ್ತೆ ಅಂತ ಅಂದ್ಬಿಡ್ತೇವೆ ಅಷ್ಟೇ. ಅಯ್ಯೋ ಹುಚ್ಚಾಪಟ್ಟೆ ರುಚಿ ಇರುತ್ತೆ, ಚೀಪ್ ರೇಟ್ ಬೇರೆ, ಅದು ಬೇರೆ. ಹೋಟೆಲ್ಗಿಂತ ನಿಜಾಲು ಚೀಪ್ ಆಗಿ ಆಗುತ್ತೆ. ಆ ದೃಷ್ಟಿಯೊಳಗೆ ತಂದುಬಿಡ್ತು ಪ್ರಸಾದ, ಪ್ರಸಾದ ಆಯಿತು, ರುಚಿ ರುಚಿ ಆಯಿತು, ಉಳಿದವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಾಯ್ತು ತಂದುಬಿಡ್ತಾರೆ. ಅದು ಪ್ರಸಾದ ಲಕ್ಷಣ ಅಲ್ಲ. ಪ್ರಸಾದದ ಮೂಲಭೂತ ಕಾನ್ಸೆಪ್ಟು ಭಗವಂತನಿಗೆ ಅರ್ಪಿತವಾಗಿರೋದ್ರಿಂದ ಇದು ಅಮೃತ ಇದ್ದಂತೆ ಲೆಕ್ಕ. ಇದನ್ನು ತಿನ್ನೋದ್ರಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಒಳ್ಳೆಯವರ ಮನೆಯ ಅನ್ನವನ್ನು ಬೇಡಿ ತಿನ್ನಿ ಅಂತ ಹೇಳ್ತಾರೆ. ಯಾಚಯೇ ಶ್ರೋತ್ರಿಯಶ್ಚಾನ್ನಂ ತದಭಾವೇ ಜಲಂ ಪಿಬೇತ್. ದೊಡ್ಡವರ ಮನೆಗೆ ಹೋಗಿ ಸ್ವಲ್ಪ ಏನಾದ್ರು ತಿನ್ನಲಿಕ್ಕೆ ಕೊಡಿ ಅಂತ ಕೇಳಬೇಕಂತ. ಇವನು ಭಾರಿ ಶ್ರೀಮಂತ, ಯಾಕಲ್ಲಿ ಕೇಳಬೇಕು ಅಂದರೆ ಅವನು ಭಾರಿ ಬಡವನೇ ಇರಬಹುದು, ಒಳ್ಳೆಯವನು, ಆದರೆ ಅವನು ದೇವರಿಗೆ ದೇವತೆಗಳಿಗೆ ಅರ್ಪಣೆ ಮಾಡಿಟ್ಟಿರ್ತಾನಲ್ಲ, ಅವನೇನು ನಮಗೆ ಕೊಡ್ತಾನಲ್ಲ, ಅದು ಅಮೃತದಂಥ ಅನ್ನ. ಆದ್ದರಿಂದ ಅದನ್ನು ನಾವು ತಿಂದರೆ ನಮ್ಮ ರೋಗ ರುಜಿನ ಪಾಪ ಎಲ್ಲ ಪರಿಹಾರವಾಗುತ್ತದೆ. ಅಂಥ ಶಕ್ತಿ ಅಂಥ ಅನ್ನಕ್ಕಿದೆ. ಆದ್ದರಿಂದಲೇ ಪ್ರಸಾದದ ಪರಿಕಲ್ಪನೆ ಬಂದಿದ್ದು ಈ ದೃಷ್ಟಿಯೊಳಗೆ. ಇದರ ಅರ್ಥ ಪಡ್ಕೊಂಡಾಗ ಭಗವದ್ಗೀತೆಯ ಶ್ಲೋಕಕ್ಕೂ ಪ್ರಸಾದದ ಒಂದು ಚಿಂತನೆಗೂ ಒಳ್ಳೆಯ ಒಂದು ಸಂಬಂಧ ಇದೆ. ಯಜ್ಞಶಿಷ್ಟಾಮೃತ ಭುಜ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಇದು ದೇವತೆಗಳ ಪಾಲನ್ನು ದೇವತೆಗಳು ಕೊಡಬೇಕು ಅಂತ ಎಷ್ಟು ಮುಖ್ಯನೋ, ಇನ್ನೊಬ್ಬರ ಪಾಲು ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ಆಯ್ತು, ಆ ದೊಡ್ಡ ಯಜ್ಞ ಅಂತ ಕರೀತಾರೆ. ನಮ್ಮದಲ್ಲದನ್ನು ನಾವು ತಗೊಳ್ಬಾರ್ದು, ಇನ್ನೊಬ್ಬರದ್ದನ್ನು ಅದು ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಕೊಟ್ಟು ಬಿಡಬೇಕು, ಗೊತ್ತಿಲ್ಲ ಅದನ್ನು ಬಿಟ್ಟುಬಿಡಬೇಕು, ಅದು ತಗೊಳ್ಳೋಕ್ಕಂತೂ ಹೋಗಬಾರ್ದು. ಅದಕ್ಕೆ ಭಾಗವತ ಪುರಾಣದೊಳಗೆ ಒಂದು ಇಂಥ ಕಥೆ ಬರುತ್ತೆ, ಅಪೂರ್ವವಾದ ಕಥೆಯನ್ನು ಹೇಳುತ್ತಾರೆ. ಆ ಕಥೆ ತುಂಬ ಸರ್ತಿ ನಾವು ಕೇಳಿರ್ತೇವೆ, ಸ್ವಲ್ಪ ಗಮನಿಸಬೇಕಷ್ಟೇ. ಇನ್ನೊಬ್ಬರ ಪಾಲನ್ನು ಅವರಿಗೆ ಒಪ್ಪಿಸಿಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಕ್ಕಂಥ ಕಥೆ. ವಯಸ್ಸತ ಮನುವಿಗೆ 10 ಜನ ಗಂಡು ಮಕ್ಕಳಿದ್ರು. ಮೊದಲೊಬ್ಬ ಇದ್ದ, ಆಮೇಲೆ 10 ಜನ ಗಂಡು ಮಕ್ಕಳು ಹುಟ್ಟಿದ್ರು. ಆ 10 ಜನಗಳಲ್ಲಿ ಮನು ಹೇಳುತ್ತಾನೆ, ವಯಸ್ವತ ಮನು. ಇವತ್ತು ನಾವು ಸಂಕಲ್ಪದ ಕಾಲಕ್ಕೆ ಹೇಳುತ್ತೇವೆ, ವಯಸ್ವತ ಮನ್ವಂತಾರೇ ಅಂತ ಹೇಳುತ್ತೇವೆ. ಆ ವಯಸ್ವತ ಮನು ಆತ, ಇಂಥವರ ಆಳ್ವಿಕೆ ಕಾಲಕ್ಕೆ ಅಂತ ಉಪಯೋಗಿಸ್ತಾರಲ್ಲ, ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಂತ ಕರೀತಾರಲ್ಲ, ಇವತ್ತು ಇಂಥ ಮನು ಮನ್ವಂತನ ಆಳ್ತಾ ಇದ್ದಾಗ ಅಂತ ಅರ್ಥ. ಅದು ಟೈಮ್ ಅದು ಮೆನ್ಷನ್ ಮಾಡ್ತೇವೆ. ಹಾಗೆ ಆತನ 10 ಗಂಡು ಮಕ್ಕಳಲ್ಲಿ 10 ಜನಗಳಿಗೆ ಅವನು ಹೇಳಿಬಿಡ್ತಾನೆ, ನೋಡಿ ನಾನು ಇಡೀ ರಾಜ್ಯವನ್ನು 10 ಜನ ಹಂಚ್ಕೊಳ್ಳಿ ಅಂತ ಹೇಳಿಬಿಟ್ರು. ಎಲ್ಲ ಹಂಚ್ಕೊಂಡು 9 ಜನ ಹಂಚ್ಕೊಂಡ್ಬಿಡ್ತಾರೆ, 10ನವನಿಗೆ ಏನು ಕೊಡೋದೇ ಇಲ್ಲ ಪಾಪ. 9 ಜನ ಹಂಚ್ಕೊಂಡ್ಬಿಟ್ಟು 10ನವನಿಗೆ ಏನು ಕೊಡೋದೇ ಇಲ್ಲ. ಅವನ ಹೆಸರು ನಾಭಾಗ ಅಂತ ಹೇಳ್ತಾರೆ. ಅವನಿಗೆ ಸ್ವಲ್ಪ ಯೋಚನೆ ಬಂತು ಪಾಪ, ಆದರೆ ಗಲಾಟೆ ಗಲಾಟೆ ಮಾಡಲಿಕ್ಕೆ ಹೋಗಲಿಲ್ಲ. ಅವನು ತಂದೆ ಹೇಳಿದ್ದ, ಅವ್ರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಹೇಗೂ ತಂದೆನೇ ಕೇಳಿದ್ರೆ ಆಯ್ತದ, ಅಪ್ರಸ್ತೆ ಹೋದ ಸೀತಾ. ಮತ್ತೆ ಅಪ್ಪ ಅಣ್ಣಂದಿರು ನಮಗೇನು ಪಾಲು ಕೊಡಲೇ ಇಲ್ಲ, ಎಲ್ಲ ತಾವೇ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿದ. ತಂದೆ ಏನು ಮಾಡಬೇಕಾಗ, ಅವ್ರು ಕರೆದು ಕೊಡಿ ಅಂತ ಹೇಳಬೇಕೋ ಇಲ್ಲೋ ಹೇಳಲಿಲ್ಲ. ಬೇಡ ಮಗನೇ, ನೀನು ಬೇರೊಂದು ವ್ಯವಸ್ಥೆ ಮಾಡ್ತೇನೆ, ಅಲ್ಲಿ ಹೋಗು ಅಂತ ಹೇಳಿಬಿಟ್ಟು. ಒಂದು ಸ್ಥಳ ಇದೆ, ತಪೋವನ, ಅಲ್ಲಿಗೆ ಹೋಗು. ಅಲ್ಲಿ ಆಂಗಿರಸ್ ಗೋತ್ರದ ಮುನಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋಗು. ನೀನು ಹೋಗುವತ್ತಿ ಸರಿಯಾಗಿ ಅವರಿಗೆ ಯಜ್ಞ ಮಾಡಲಿಕ್ಕೆ ಬೇಕಾದ ಅತ್ಯಂತ ಮುಖ್ಯವಾದ 2 ಮಂತ್ರಗಳು ಮರ್ತೋಗಿರುತ್ತವೆ. ನೀನು ಅಲ್ಲಿಗೆ ಹೋಗು, ಅವ್ರು ಯೋಚನೆ ಮಾಡ್ತಾ ಕೂರ್ತಾರಪ್ಪ. ನೀನು ಅವೆರಡನ್ನ ಹೇಳಿಬಿಡು, ಅದು ತುಂಬ ಖುಷಿಯಾಗುತ್ತೆ, ನನಗೆ ಸಾಕಷ್ಟು ಕೊಡ್ತಾರೆ, ಅದೇ ನಿನ್ನ ಪಾಲು ತಗೋ ಅಂತ ಹೇಳಿಬಿಟ್ರು. ತಕ್ಷಣ ಅಲ್ಲಿ ಹೋಗ್ತಾನೆ. ಅಂದರೆ ಮಗನ ಹೇಗೆ ತಯಾರು ಮಾಡಿದ್ದಾನೆ ಗೊತ್ತಾ? ಋಷಿಗಳಿಗೆ ಮುನಿಗಳಿಗೆ ಗೊತ್ತಿಲ್ಲದ ವೇದ ಮಂತ್ರ ಮಗನಿಗೆ ಗೊತ್ತಿರಬೇಕು, ಆ ಮಟ್ಟಿಗೆ ಎಜುಕೇಷನ್ ಕೊಟ್ಟಿದ್ದ. ಅಂದರೆ ಇದು ನಿಜವಾದ ಅರ್ಥನೆ, ಮಕ್ಕಳನ್ನು ಬೆಳೆಸ್ತಕ್ಕಂಥ ಒಂದು ಅವನು ರಾಜ. ಅವನು ರಾಜನಿಗೆ ಆ ರಾಜ್ಯಾಳಕ್ಕೆ ಟೈಮ್ ಇರೋದಿಲ್ಲ, ಮಕ್ಕಳನ್ನು ಬೆಳೆಸಕ್ಕೆ ಎಷ್ಟು ಟೈಮ್ ಇರಬೇಕು? 2ನ್ನು ಸಾಧಿಸಿದನಲ್ಲ, ಅದಕ್ಕೆ ಅದು ಶ್ರೇಷ್ಠ ರಾಜರ ಸಾಲಿಗೆ ಸೇರ್ತಾ ಇದ್ದಾನೆ ವಯೋಸ್ವತ ಮನು. ಅದು ಆಗಲಪ್ಪ ಅಂತ ಹೊರಟ. ಅಲ್ಲಿ ಹೋದ್ರೆ ಅದೇ ರೀತಿಯಾಗಿತ್ತು, ಎಂಥ ಜ್ಞಾನಿ ಆತ. ಇಂಥ ಹೊತ್ತು ಹೀಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲರಾಮ್ ಇಟ್ಟರೆ ಯಾವಾಗಲೂ ಇಟ್ಟರೆ ಯಾವಾಗ ಹೊಡಿತಾ ಇರುತ್ತೆ. ಎಷ್ಟೋ ಸಲ ನಾವಿಟ್ಟಾದ್ರೆ ನಾವು ಸರಿಯಾಗಿ ಹೊಡೆಯೋ ಗ್ಯಾರಂಟಿ ಇರೋದಿಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡಿದ ಸರಿಯಾಗಿ ಆ ರೀತಿಯಾಗಿತ್ತು ಅಂತ ಹೋಗೋತಿ ಸರಿಯಾಗಿ. ಎಂಥ ದಿವ್ಯ ದೃಷ್ಟಿ ಆತನದ್ದು. ಇಂಥವನ್ನು ತಾನು ದೇವರು ಅಂತ ಕಂಡುಕೊಳ್ಳಲಿಲ್ಲ ಆತ, ತಾನು ದೇವರ ಭಕ್ತ ಅಂತ ಅಷ್ಟೇ ಕರ್ಕೊಂಡಿತ್ತು. ದೇವರ ರೀತಿನೇ ಬೇರೆ, ಭಕ್ತರ ರೀತಿನೇ ಬೇರೆ. ಈತ ಅಲ್ಲಿಗೆ ಹೋಗ್ತಾನೆ, ಆ ರೀತಿಯಾಗಿರುತ್ತೆ ನೋಡ್ತಾನೆ ಪಾಪ. ಅವ್ರು ಯೋಚನೆ ಮಾಡ್ತಾ ಕೂತರು ಪಾಪ. ಅಲ್ಲಿ ಕೂತ ಯಾರಿಗೂ ಮಂತ್ರ ಜ್ಞಾಪಕ ಆಗ್ತಾ ಇಲ್ಲ. ಅದು ಅನೇಕ ಬುದ್ಧಿವಂತರಿರ್ತಾರೆ, ಪುಸ್ತಕ ನೋಡಿದ್ರೆ ಮುಗಿದೋಗ್ತಿತ್ತು, ನಮ್ಮಪ್ಪ ಇಂಡೆಕ್ಸ್ ನೋಡಿ ಸಿಕ್ಕಿಬಿಡುತ್ತಲ್ಲ ಅಂತ ಕೇಳಬೇಕಾಗಿತ್ತು. ಇವರಿಗೆ ಶಾಸ್ತ್ರ ಗೊತ್ತಿಲ್ಲ ಅಂತ ಅರ್ಥ. ಎಂದೂ ಕೂಡ ಪುಸ್ತಕ ನೋಡಿ ಹೇಳಿದರೆ ವೇದ ಮಂತ್ರ ಅಲ್ಲ ಅಂತ ಹೇಳಿಬಿಡುತ್ತಾರೆ. ವೇದ ಮಂತ್ರನ ಪುಸ್ತಕ ನೋಡಿ ಹೇಳಬಾರದು, ಗುರುಗಳ ಮೂಲಕ ಕೇಳಿ ಬಾಯ್ಪಾಠ ಆಗಿದ್ದರೆ ಮಾತ್ರ ವೇದ ಮಂತ್ರ. ಪುಸ್ತಕ ನೋಡಿದರೆ ವೇದ ಮಂತ್ರ ಅಲ್ಲಿ ಸೂರಕ್ಕೆ 90 ಪುರೋಹಿತರ ಪುಸ್ತಕ ನೋಡಿಸ್ಕೊಂಡು ಹೇಳ್ತಿರ್ತಾರೆ ಪಾಪ. ತಪ್ಪು, ಆದರೆ ಸಿದ್ಧಿ ಬರೋದಿಲ್ಲ. ಅವರು ನಿಜವಾಗ್ಲು ಗಟ್ಟಿ ಮಾಡಿ 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 ಅದನ್ನು ಪೂರ್ತಿ ಬಾಯ್ಪಾಠನೇ ಮಾಡಿರಬೇಕು, ಆಗ ಅದು ಸಿದ್ಧಿ ಬರೋದು. ಇದು ಎಂದೋ ಒಂದಿಷ್ಟು ಮಾಡ್ತಾರೆ ಅಂದರೆ ಹಾಗಾಗಿಬಿಡುತ್ತೆ ಅಷ್ಟೇ. ಪೂರ್ತಿ ಬಿಡೋದಕ್ಕಿಂತ ವಾಸಿ, ಆದರೆ ಎ ಕ್ಲಾಸ್ ಅಲ್ಲ ಅದು. ಅದು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಮಂತ್ರ ಆಗುತ್ತೆ, ಅವ್ರು ಫಸ್ಟ್ ಕ್ಲಾಸ್ ಮಂತ್ರ ಆಗೋದೇ ಇಲ್ಲ. ಅದಕ್ಕೆ ಪುಸ್ತಕ ನೋಡಿ ಹೇಳಾಗಿಲ್ಲ ಅವರು. ಈತ ನೋಡಿದನಂತೆ ಪಾಪ, ತಂದೆ ಮಾತು ಜ್ಞಾಪಕ ಆಯಿತು, ನೋಡಿ ಸ್ವಾಮಿ ನನಗ ಎರಡು ಮಂತ್ರ ಬರುತ್ತೆ ಹೇಳಬಹುದಾ ಅಂತ ಕೇಳುತ್ತಾನೆ. ಅಲ್ಲೂ ಎಷ್ಟು ವಿನಯ ಇದೆ. ನಿಜವಾದ ವಿದ್ಯಾವಂತರ ಲಕ್ಷಣ ಅಂದ್ರೆ ಅದೇ, ವಿದ್ಯಾದದಾತಿ ವಿನಯಂ. ನಿಮಗೆ ಗೊತ್ತಿಲ್ಲೇನ್ರಿ ನಿಮ್ಮ ಏನ್ ಋಷಿಗಳಾಗಿದ್ದೆ ನಾಚಿಕೆ ಆಗೋದಿಲ್ವೇ? ಇದೆಲ್ಲ ದುರಹಂಕಾರದ ಮಾತುಗಳಿವೆಲ್ಲ ಕೂಡ. ಮನುಷ್ಯ ಅಲ್ಲಿ ದಟ್ಟತನ ತೋರಿಸ್ಬಿಡ್ತಾರೆ. ಮಂತ್ರ ಗೊತ್ತಿದೆಯೋ ಬಿಟ್ಟಿದೆಯೋ ಅವನಿಗೆ ಅಹಂಕಾರ ಇರಬಾರ್ದು ಅಂತಾನೆ ಗೊತ್ತಿಲ್ಲ. ಮೂಲತಃ ದೊಡ್ಡ ತಪ್ಪದು. ಸ್ವಾಮಿ ನನಗೆ ಗೊತ್ತಿದೆ ಹೇಳ್ಬೋದಾ ಅಂತ ಕೇಳಿದರೆ ಅವ್ರು ಭಾರಿ ಸಂತೋಷ ಪಡ್ತಾರೆ. ಪುಣ್ಯಾತ್ಮ ದಯವಿಟ್ಟು ಹೇಳು, ಅದರಿಂದ ನಮಗೆ ದೊಡ್ಡ ಸಾಧನೆ ಮಾಡಬೇಕಾಗಿದೆ. ಒಳ್ಳೆ ಸಮಯದಲ್ಲಿ ಸ್ಕ್ರೂ ಸಿಗದವರು ಎಷ್ಟು ಪೊಜಿಟಿ ಆಗುತ್ತೆ, ಕಾರ್ಗರಿ ಕೆಟ್ಟೋದಾಗ ಎಷ್ಟು ದುಃಖ ಆಗುತ್ತೆ. ಇಲ್ಲದೆ ಹೋಗಿಬಿಟ್ರೆ ಮುಂದೆ ಪ್ರಯಾಣ ನಿಂತು ಹೋಗಿಬಿಡುತ್ತೆ, ಇಲ್ಲ ವೈಕುಂಠ ಯಾತ್ರೆ ನಿಂತು ಹೋಗಿಬಿಡುತ್ತೆ ಮಹಾರಾಯ ಮೊದಲು ಹೇಳು ಅಂದ್ರಂತೆ. ಸರಿಯಾಗಿ ಹೇಳಿಬಿಡ್ತಾರೆ. ಕಥೆ ಎಷ್ಟು ಸತ್ಯವಾದ ಕಥೆ ಅಂದರೆ, ಇವತ್ತಿಗೂ ಋಗ್ವೇದದಲ್ಲಿ ಆ ಮಂತ್ರಗಳನ್ನು ನಾಭಾಗದೃಷ್ಟ ಮಂತ್ರ ಅಂತಲೇ ಹೇಳಬೇಕಾದ್ರೆ, ನಾಭಾಗನೇ ಋಷಿ. ಅದಕ್ಕೆ ಎಷ್ಟು ದಾಖಲೆಯ ಮಹಾನುಭಾವ ಆತ. ಕ್ಷತ್ರಿಯ ಬ್ರಾಹ್ಮಣನಲ್ಲ ಆತ, ಕ್ಷತ್ರಿಯನಾಗಿ ಮಾಡಿದ ಸಾಧನೆ. ಬ್ರಾಹ್ಮಣರಿಗೆ ಮರೆತ ಹೋದ ಮಂತ್ರ ಹೇಳಿಕೊಟ್ಟಂತೆ, ಎಂಥ ಆಶ್ಚರ್ಯ. ಚಕ್ಷಣ ಹೇಳ್ತಾನೆ, ಅವ್ರು ತುಂಬ ಖುಷಿಯಾಗುತ್ತೆ. ಮಂತ್ರ ಹೇಳ್ತಾರೆ, ಹವಿಸಿ ಕೊಡ್ತಾರೆ, ಯಜ್ಞ ಮುಗಿದೋಗ್ಬಿಡುತ್ತೆ. ಏನು ಆಶ್ಚರ್ಯ ಗೊತ್ತಾ? ಯಜ್ಞ ಮುಗಿತಿರ್ಲಿಕ್ಕೇನೆ ವಿಮಾನಗಳು ಬಂದು ನಿಂತುವಂತೆ. ಸಾಲು ಸಾಲು ಯಜ್ಞ ಮುಗಿದು ಬನ್ನಿ, ಫಲ ನಿಮಗೆ ಕೊಡ್ತೇವೆ, ಬನ್ನಿ ಸ್ವರ್ಗಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ ದೇವದೂತರಗಳು. ಇಂಥ ಸಿದ್ಧಿ ಇದ್ದ ಕಾಲ ಅದು ಬಂದು ಮುಗಿತಿರ್ಲಿಕ್ಕೇನೆ ಆ ಫಲ ಕಂಡೇ ಬಿಟ್ರು ಪಾಪ. ಅದರಲ್ಲಿ ಕೂತು ಎಲ್ಲ ಹೋಗ್ತಾ ಇದ್ದಾರೆ ಮೇಲಕ್ಕೆ. ಆಗ ಹೋಗೋದಕ್ಕಿಂತ ಮುಂಚೆ ಕರೀತಾರೆ, ನಾಭಾಗ ನನ್ನ ನಾಭಾಗ, ಇದಿಷ್ಟು ನಿನ್ನ ಉಪಕಾರದ ಫಲ ಇತ್ತು. ನೀನೇನಾದರೂ ಎರಡು ಮಂತ್ರ ಹೇಳದೆ ಹೋಗಿದ್ದಿದ್ರೆ ನಮ್ಮ ಯಜ್ಞ ಹಾಳಾಗಿ ಹೋಗ್ತಾ ಇತ್ತು, ನಮಗಿಂಥ ಯೋಗ್ಯತೆ ಬರ್ತಿರಲಿಲ್ಲ. ತುಂಬ ಕೃತಜ್ಞತೆಗಳು ನಿನಗೆ. ನೋಡು, ಇಷ್ಟೆಲ್ಲ ಯಜ್ಞಕ್ಕೋಸ್ಕರ ಸಾಕಷ್ಟು ಪದಾರ್ಥ ತಂದಿಟ್ಟಿದ್ದೇವೆ, ಇಷ್ಟೊಂದು ಉಳ್ಕೊಂಡು ಬಿಟ್ಟಿದೆ, ಅದಿಷ್ಟು ನೀನೇ ತಗೋ ಅಂತ ಹೇಳಿಬಿಟ್ರು. ಅದಿಷ್ಟು ನೀನೇ ತಗೋ, ತಂದೆ ಹೇಳದಂತೆ ಆಯ್ತು. ಈಗ ಅವ್ರೇನು ಕೊಡ್ತಾರೋ ಅದು ನಿನ್ನ ಭಾಗ ಅಂತ ಹೇಳಿದ್ರಲ್ಲ, ಇದಿಷ್ಟು ನೀನೇ ತಗೋ ಅಂತ ಹೇಳಿಬಿಟ್ರು. ಇವತ್ತು ಈ ಮಾತು ಇವತ್ತು ನಾವು ಹೇಳಿಬಿಟ್ರೆ ಗೋವಿಂದ ಯಜ್ಞಕ್ಕೆ ಏನು ತಂದಿರ್ತಾರೆ ಗೊತ್ತಾ? ಒಂದೆರಡು ಕುಡಿಕೆಗಳು, ಒಂದಿಷ್ಟು ಮಡಿಕೆ, ಒಂದಿಷ್ಟು ಇದಿಟ್ಟಿರ್ತಾರೆ ಪಾಪ. ಅದೆಲ್ಲ ಉಳಿಸಿರ್ತಾರೆ, ಇಷ್ಟು ತುಪ್ಪ, ಅದು ಡಾಲ್ಡಾ ತುಪ್ಪ ಇದ್ದ ತಂದಿಟ್ಕೊಂಡಿರ್ತಾರೆ ಪಾಪ. ಇದು ತಗೋಬಾರ ಆಯ್ತು, ಒಪ್ಪತ್ತು ಊಟಕ್ಕಾಗೋದಿಲ್ಲ, ತಿಂದ್ರೆ ಆ ವಾಂತಿ ಆಗುತ್ತೆ ಅಷ್ಟೇ ಅಂತದಿಟ್ಟಿರ್ತಾರೆ. ಅಂದರೆ ಥರ್ಡ್ ಕ್ಲಾಸ್ ಕ್ವಾಲಿಟಿ ಯಜ್ಞ ಮಾಡೋದು. ಮಾಡಿಬಿಟ್ರೆ ಇವತ್ತಿನ ದಿವಸ ದೇವತೆಗಳು ತಗೊಳ್ತಾರೆ, ತಗೋಬೇಕಷ್ಟೇ ಹೊತ್ತು ಆ ಥರ ತಗೋತಾರೆ ತಿಳ್ಕೊಂಡಿರ್ತೇವೆ ಅಷ್ಟೇ. ತಪ್ಪದು, ಅತ್ಯುತ್ತಮವಾದ ಪದಾರ್ಥಗಳಾಗಬೇಕು. ಇವತ್ತು ಅದಕ್ಕೆ ಎಷ್ಟೋ ದಿನ ಹೋಮ ಮಾಡಿದೆ ಅಂತೇಳಿ ಕೆಲಸ ಆಗೋದೇ ಇಲ್ಲ ಅವರಿಗೆ. ಇವ್ರು ಹೋಗ್ತಕ್ಕ ಅಂತ ಏನು ಕೆಲಸ ಆಗುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಹೋಮ ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಾ, ಇವ್ರು ಹೋಮನೇ ಹೋಮ ಮಾಡಿಬಿಡ್ಬೇಕಷ್ಟೇ, ವೇಸ್ಟ್. ಅದು ಒಂದೇನು ಪ್ರಯೋಜನ ಇಲ್ಲ. ಶಾಸ್ತ್ರೋಕ್ತವಾಗಿ ಇಂತಿಂತಾಯಾಗಿ ಇಷ್ಟಿಷ್ಟೇ ಖರ್ಚು ಮಾಡಬೇಕು ಅಂತಿದ್ದೆ. ಇದು ಎಕ್ಸಾಮ್ ಫೀಸ್ ಅಂತ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಚೌಕಾಸಿ ಮಾಡ್ತಾ ಕೂತ್ರೆ 150 ಭಾರಿ ಜಾಸ್ತಿ, 100 ರೂಪಾಯಿ ಮಾಡಿಕೊಡಿ ಅಂತ ಕೇಳಿದರೆ ನೀನು ಆ 100 ರೂಪಾಯಿ ಎಕ್ಸಾಮ್ಗೆ ಹೋಗೋದು ಬರಬೇಡ ಅಂತ ಹೇಳಿಬಿಡ್ತಾರೆ. ಇವೆಲ್ಲ ನಮ್ಮ ಕೈಲಿರೋದಲ್ಲ, ಇವೆಲ್ಲ ಕೂಡ ಎಕ್ಸಾಮ್ ಫೀಸ್ ಯೂನಿವರ್ಸಿಟಿ ಹೇಗೆ ಫಿಕ್ಸ್ ಮಾಡುತ್ತೋ, ಒಂದು ಹೋಮ ಹವನಗಳಿಗೆ ವೇದ ಮಂತ್ರಗಳು ಇಂತಿದ್ದ ವಸ್ತುವೇ ಆಗಬೇಕು, ಇದೇ ಪ್ರಮಾಣದಲ್ಲೇ ಉಪಯೋಗಿಸ್ಬೇಕು, ಈ ರೀತಿ ನೀಡಬೇಕು ಅಂತ ಹೇಳಿಬಿಟ್ಟಿರುತ್ತೆ. ಆ ರೀತಿ ಮಾಡಿದರೆ ತಕ್ಷಣ ಕೆಲಸ ಆಗಲೇಬೇಕದು, ಅದ್ರ ಸಮಸ್ಯೆನೇ ಇಲ್ಲ. ಅದಕ್ಕೆ ಹೇಳಿದ್ರಂತೆ, ಇಷ್ಟು ಅದು ಸಾಮಾನ್ಯವಾಗಿ ಯಜ್ಞಕ್ಕೆ ಎಷ್ಟು ವಸ್ತು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಒಂದು ರಾಜ್ಯ ಕಟ್ಟಷ್ಟು ಸಮಾರಂಭ ಇರಬೇಕಂತೆ, ಸಾಮಗ್ರಿ ಸೇರಿಸಿರಬೇಕಂತೆ. ಅಷ್ಟನ್ನು ಸೇರಿಸಿದ್ರು ಅವರು ಪಾಪ, ಇನ್ನು ಸಾಕಷ್ಟು ಉಳಿದಿತ್ತು, ಇನ್ನು ತಗೋ ಅಂತ ಹೇಳ್ತಾರೆ. ಅಂದರೆ ಸಾಮ್ರಾಜ್ಯ ಕಟ್ಟಬಹುದು ಅಷ್ಟು ವಸ್ತು ಇಟ್ಕೊಂಡಿದ್ದಾರೆ ಅವರು. ಇವತ್ತು ಸಾಮಾನ್ಯರು ಹೋಮ ಹವನಗಳನ್ನು ಕೆಳಮಟ್ಟದಲ್ಲಿ ಮಾಡ್ತಾರೆ ಅಲ್ಲ, ತುಂಬ ಶ್ರೀಮಂತರ ರೀತಿ ಮಾಡ್ತಾರೆ ಪಾಪ. ತುಂಬ ಭಾರಿ ಸಂಪತ್ತಿರುತ್ತೆ, ಮೊದಲು ಹರಿಕೋ ಹೊತ್ತು ಬಿಡ್ತಾರೆ, ಕೆಲಸ ಆಗೋಗ್ಬಿಟ್ಟಿರುತ್ತೆ, ಆಮೇಲೆ ದೇವತ್ತ ತೀರಿಸ್ಬೇಕಾದ್ರೆ ಚೌಕಾಸ ಶುರು ಮಾಡ್ತಾರೆ. ಯಾವುದೋ ಪವಮಾನವ ಅಂತ ಹರಿಸ್ಕೊಂಡಿದ್ದೆ, ದೇವ್ರಿಗೆ ಮೋಸ ಮಾಡಿದ್ದೆ ನಾನು, ಯಾವುದೊಂದು ಹರಿಸ್ಕೊಂಡಿಲ್ಲ, ಬರೀ ಪವಮಾನ ಅಂತ ಅಷ್ಟೇ ಹರಿಸ್ಕೊಂಡಿದ್ದೇನೆ. ಆದ್ದರಿಂದ ಥರ್ಡ್ ಕ್ಲಾಸ್ ದೇವ್ರಿಗೆ ಗೊತ್ತಿಲ್ಲ ಪಾಪ, ದೇವ್ರಿಗೆ ಮೋಸ ಮಾಡೋದು ಗೊತ್ತಿಲ್ಲ, ಈಗ ಬುದ್ಧಿವಂತಿಕೆ ಈಗ. ಆದ್ದರಿಂದ ಎರಡೋ ತಂದು ಬಿಟ್ಟಿದ್ದಾರೆ, ಮಾಡ್ಕೊಂಡು ಹೋಗಿಬಿಡಿ ಅಂತ ಹೇಳ್ತಾರೆ. ಎಂಥ ಆತ್ಮದ್ರೋಹ ಹೌದು, ದೈವದ್ರೋಹ ಹೌದು, ಅದು ಎಂದೂ ಅಂತ ಕೆಲಸ ಮಾಡಬಾರದು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಯಜ್ಞದ ಪ್ರಸಂಗವಾದ್ರಿಂದ ಹೇಳ್ತಾ ಇರು. ಯಜ್ಞದ ಪ್ರಸಂಗ ಬಂದಿದೆ, ಈಗ ಯಜ್ಞ ಮಾಡಿದ್ದಾರೆ, ಮಾಡಿ ಉಳಿದು ಅಮೃತ ಅಂತ ಹೇಳ್ತಾ ಇದ್ದಾರೆ. ಆಗ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಾಗವತ ಪುರಾಣ ಯಜ್ಞದ ವಿಧಿವಿಧಾನಗಳನ್ನು, ಅದರ ವೈಭವವನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಜಾಗ ಇದೆ. ತಗೊಳ್ಳಕ್ಕೆ ಎಂತ ಹೋದ ಪಾಪ, ಅಷ್ಟೊತ್ತಿ ದೊಡ್ಡ ಎತ್ತರದ ಆಕಾರದ ವ್ಯಕ್ತಿ, ಭಾರಿ ಸುಂದರವಾದ ವ್ಯಕ್ತಿ, ಆತ ಬಂದು ನಿಂತ್ಕೊಂಡಂತೆ. ನಾಭಾಗರಾಜ, ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಸ್ವಾಮಿ ಅವರೆಲ್ಲ ಹೇಳಿದರು, ಯಜ್ಞ ಮಾಡಿದ ಮೇಲೆ ಉಳಿದ ಭಾಗ ನೀವು ತಗೋ ಅಂತ ಹೇಳಿದರು, ಅದು ತಗೊಳ್ಳೋಕೆ ಬಂದೆ ಅಂತ ಹೇಳಿದರೆ ಅವರಂತಾರೆ, ಆ ಋಷಿಗಳು ಏನೋ ಮರೆತು ಬಿಟ್ಟಿದ್ದಾರೆ ಹೇಳೋದನ್ನು, ನಿನಗೆ ಗೊತ್ತಿರಲಿಕ್ಕಿಲ್ಲ, ಇದು ನನ್ನ ಪಾಲು ಅಂತ ಅವ್ರು ಹೇಳಿ. ನೀನು ತಗೊಳ್ಳಾಗಿಲ್ಲಯ್ಯ, ನನ್ನ ಪಾಲು ಅಂತರದು. ಈತನಿಗೆ ಆಶ್ಚರ್ಯ, ಸ್ವಾಮಿ ನನ್ನ ಪಾಲು ಅಂತ ಅವ್ರು ಹೇಳಿದರಲ್ಲ, ಅವ್ರು ಹೇಳಿರಬಹುದಯ್ಯ, ನಾನು ಹೇಳ್ತೇನಲ್ಲ ಈಗ ನನ್ನ ಪಾಲು ಅಂತ ಹೇಳ್ತೇನಲ್ಲ. ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡಿದವ್ರು. ಬಂದ ವ್ಯಕ್ತಿ ಹೇಳಿದ್ರಂತೆ, ನೋಡು ಗೊಂದಲ ಬೇಡ, ಇದು ಯಾರ ಪಾಲು ನಿಜವಾಗಲಾಗುತ್ತೆ ಅಂತ ನಿಮ್ಮ ಅಪ್ಪನ ಕೇಳು ಹೇಳ್ತಾರೆ. ವಯಸ್ಸತ ಮನು ಕೇಳ್ಕೊಂಡು ಬಂದು ಹೇಳು ಅಂತ ಹೇಳಿದರು. ನಮ್ಮಪ್ಪನ ಕೇಳು ಅಂತ ಹೇಳಿದಿಲ್ಲ ಅವರು, ನಿಮ್ಮಪ್ಪನ ಕೇಳು ಅಂತ ಹೇಳಿಬಿಟ್ಟು. ನ್ಯಾಯ ಅಂಥ ಕಾಲ ಇದ್ದ ಕಾಲ, ಇವತ್ತು ಅಂಪೈರ್ಸ್ನೇ ಚೇಂಜ್ ಮಾಡಬೇಕಾಗತ್ತೆ. ನಮ್ಮ ಅಂಪೈರ್ ಕೈ ಕೊಡ್ತಾರೆ ಅಷ್ಟು ಬಡ್ಡಿ ಬಂದುಬಿಟ್ಟಿದೆ. ಇವತ್ತು ಅಂಪೈರ್ ಮೇಲೆ ನಂಬಿಕೆ ಇರೋದಿಲ್ಲ, ಆ ಇರೋ ನಂಬಿಕೆ ಅವರು ಉಳಿಸ್ಕೊಂಡಿರೋದಿಲ್ಲ ಪಾಪ, ಸ್ಥಿತಿಯಲ್ಲಿರುತ್ತೆ. ಅದಕ್ಕೆ ನಿಮ್ಮಪ್ಪನ ಕೇಳು, ನಿಮ್ಮ ದೇಶದವರನ್ನೇ ಕರೆಸಿ ಮಾಡಿಸಿ, ಯಾ ಚೆನ್ನಾಗಾಡೋ ವಿಶ್ವಾಸ ಇದ್ದವನಿಗೆ ಗೆದ್ದೇ ಗೆಲ್ತೇವೆ ಅಂತಿರುತ್ತೆ. ಇವತ್ತು ನಾನು ಸರಿಯಾಗಿ ಹೇಳ್ತೇನಲ್ಲ, ಆಗಲೇಬೇಕು ಅಂತ ಅವ್ರ ಹಠ. ನಿಮ್ಮಪ್ಪನ ಕೇಳು, ತಕ್ಷಣ ಹೋಗಿ ಅಪ್ಪನ ಕೇಳ್ತಾರೆ. ಅಪ್ಪನ ಹೇಳಿದಾಗೆ ಆಗಿಬಿಡಿ, ಎಲ್ಲ ಸರಿ ಹೋಯಿತು. ಕೊನೆಗೊಂದು ಸ್ವಲ್ಪ ಸಮಸ್ಯೆ ಬಂತು. ನಾನು ಹೋದೆ, ಅಲ್ಲಿ ಮಂತ್ರ ಮರೆತಿತ್ತು, ನಾನು ಹೇಳಿದೆ, ಅವ್ರು ಉಪಯೋಗ ಮಾಡಿಕೊಂಡ್ರು, ಯಜ್ಞ ಮುಗಿತು, ವಿಮಾನ ಬಂದು ಹೊರಟು ಬಿಟ್ರು. ಹೋಗೋದಕ್ಕಿಂತ ಮುಂಚೆ ನನಗನ್ನು ಕೊಟ್ಟರು. ತಗೊಳ್ಳಕ್ಕೆ ಅಂತ ವ್ಯಕ್ತಿ ಬಂದಿದ್ದಾನೆ, ನಂದು ಅಂತ ಹೇಳ್ತಾನೆ, ಏನು ಮಾಡಬೇಕು ಅದಕ್ಕೆ? ಪ್ರಶ್ನೆ ಇವರಂದ್ರಂತೆ, ಅಷ್ಟೇನಾ, ಒಂದು ಚೆನ್ನಾಗಿರುವಂತ ಯೋಚನೆ ಮಾಡಿದ್ರಂತೆ, ಧ್ಯಾನ ಮಾಡಿದ್ರಂತೆ. ಇವತ್ತೆಲ್ಲ ಋಷಿಗಳ ಮುನಿಗಳ ಮಟ್ಟ ಯಾವ ರೀತಿ ಇತ್ತು ಅಂದರೆ, ಧ್ಯಾನ ಮಾಡಿದ ತಕ್ಷಣ ಆನ್ಸರ್ ಸಿಗಬೇಕು, ಈ ಮಟ್ಟದ ಒಂದು ಮಾನಸಿಕವಾದ ಸಿದ್ಧಿಯನ್ನು ಅವರು ಹೊಂದಿದ್ರು. ಚಿತ್ತಪ್ರಜ್ಞ ಸದೋಚ್ಚತೆ ಅಂತ ಹೇಳ್ತೇವಲ್ಲ, ಚಿತ್ತಪ್ರಜ್ಞರವರೆಲ್ಲ ಕೂಡ ಒಂದು ಕ್ಷಣ ಧ್ಯಾನ ಮಾಡಿ ಹೇಳಿದ್ರಂತೆ. ಹೌದು ಮಗು, ಅವ್ರು ಹೇಳಿದ್ದು ಸರಿ, ಅದು ಅವ್ರದ್ದೇ ಪಾಲು, ನಿನ್ನ ಪಾಲು ಅಲ್ಲ ಅಂತ ಹೇಳ್ತಾರೆ. ಅಪ್ಪ ಅದು ಹೇಗೆ ಅಂತ ಕೇಳ್ತಾರೆ. ಹೇಗ, ಹಿಂದೆ ದಕ್ಷಯಜ್ಞದ ಧ್ವಂಸದ ಕಾಲಕ್ಕೆ ಬ್ರಹ್ಮದೇವರು ರುದ್ರದೇವರು ವರ ಕೊಟ್ಟಿದ್ದಾರೆ, ಬಂದಿರೋರು ಯಾರೋ ಅಲ್ಲ, ಮಹಾರುದ್ರದೇವ ರುದ್ರದೇವರು ಬಂದಿದ್ದಾರೆ. ಅವರಿಗೊಂದು ಮಾತಿದೆ, ಯಜ್ಞ ಎಲ್ಲ ಮಾಡಿದ ಮೇಲೆ ಉಳಿದಿದ್ದು ರುದ್ರದೇವರ ಪಾಲು ಅಂತ ಶಾಸ್ತ್ರ ಹೇಳುತ್ತೆ. ಇದು ನಿಜವಾದ ಅರ್ಥ, ಯಜ್ಞ ಮಾಡಿ ಉಳಿದ ಮೇಲೆ ಉಳಿದದ್ದು ಯಾರ ಪಾಲು ಅಂತ ನಮ್ಮ ಪ್ರಶ್ನೆ. ನಾವೇನು ತಿಳ್ಕೊಂಡಿರ್ತೇವೆ, ನಮ್ಮ ಪಾಲು ನಮ್ಮ ತೀರ್ಮಾನ, ಯಾರ ಪ್ರಶ್ನೆನೇ ಅಲ್ಲ. ಉಳಿದ್ದು ನಮ್ಮ ಪಾಲು, ಉಳಿದ್ರೆ ನಮ್ಮ ಪಾಲು ಅಲ್ಲ, ಉಳಿಸಿ ನಮ್ಮ ಪಾಲು ಮಾಡ್ಕೋತೇವೆ, ಇದು ಸಮಸ್ಯೆ. ಇವತ್ತು ಹುಂಡಿ ಆಡ್ಸ್ಕೊತಾ ಬಂದ್ಬಿಡ್ತಾರೆ ಡಬ್ಬಗಳನ್ನು, ಬೇಕಾಷ್ಟು ಸಂಗ್ರಹ ಆಗುತ್ತೆ. ಗಣೇಶನೇ ಪಾಪ, ಒಂದಿಷ್ಟಿಷ್ಟು ಕೊಟ್ಟು ಶಾಸ್ತ್ರ ಮಾಡಿ ಉಳಿದ್ದೆಲ್ಲ ಏನೇನು ಮಾಡ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗತ್ತೆ, ಎಲ್ಲ ಒಳ್ಳೆಯವ್ರು ಇರ್ಬೋದು, 4 ಜನ, 100ಗೆ 90 ಪಾಲು ಜನ ಸಂಗ್ರಹ ಮಾಡೋದು ಅಂದರೆ ಉಳಿಸ್ಲಿಕ್ಕೆ ಅಂತಲೇ ಅರ್ಥ. ಸಂಗ್ರಹ ಮಾಡಿದ್ರೆ ಉಳಿಸಲಿಕ್ಕೆ, ಮೋಸ ಮಾಡಲಿಕ್ಕೆ. ಇದು ಹಾಗಲ್ಲ, ಉಳಿಸಬಾರದು. ಮೊದಲನೇದಾಗಿ ಅಕಸ್ಮಾತ್ ಉಳಿಸಿದರೆ ಅದು ರುದ್ರದೇವರ ಪಾಲೇ ಹೊರತು ಮನುಷ್ಯರ ಪಾಲೇ ಅಲ್ಲ ಅಂತ ಹೇಳಿಬಿಡುತ್ತೆ. ಉಳಿದು ರುದ್ರದೇವರ ದೇವಸ್ಥಾನ ಕೊಟ್ಟು ಕೃಷ್ಣಾರ್ಪಣ ಅನ್ನಬೇಕೆ ಹೊರತು ತಾವು ಉಪಯೋಗಿಸಬಾರ್ದದಲ್ಲ, ಇದು ವಿಧಿ. ಇದು ಅವರೇ ಬಂದಿದ್ದಾರಯ್ಯ, ಕೊಟ್ಟುಬಿಡು ಅಂತ ಹೇಳಿದರೆ ತಕ್ಷಣ ಬರ್ತಾನೆ ಪಾಪ, ಓಡ್ಕೋತಾ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಏನು ಭಾಗ್ಯಶಾಲಿ ನಾನು, ನೀವು ಯಾರೋ ಅಂತ ನಮ್ಮ ಅಪ್ಪ ಹೇಳಿಬಿಟ್ಟಿದ್ದಾರೆ, ಸ್ವತಃ ರುದ್ರದೇವರಂತೆ ನೀವು, ತಪಸ್ ಮಾಡಿದ್ರೆ ಸಿಗೋರಲ್ಲ ನೀವೀಗ, ನೀವಾಗಿ ಬಂದಿದ್ದೀರಿ, ನಿಮ್ಮ ಪಾಲು ತೊಗೊಂಡು ನಾನೇ ಪಾಪಕ್ಕೆ ಹೋಗಲಿ, ನಿಮ್ಮ ಪಾಲು ನೀವೇ ತಗೊಳ್ಳಿ ಅಂತ ಹೇಳಿ ಒಪ್ಪಿಸಿಬಿಟ್ಟಂತೆ. ಅವ್ರು ಎಷ್ಟು ಸಂತೋಷಪಟ್ಟರಂತಾಗ ರುದ್ರದೇವರು, ಭಲೆ ನಾಭಾಗರಾಜ, ನೀನೆಷ್ಟು ಒಳ್ಳೆಯವನು, ನಿಮ್ಮ ಅಪ್ಪ ಎಷ್ಟು ಒಳ್ಳೆಯವನು ಅಂತ ಹೇಳಿದ್ದಾರೆ. ಇಬ್ಬರು ಧರ್ಮಿಷ್ಠರು, ನಿಮ್ಮಪ್ಪ ನನ್ನ ಮಗನ ಮಾತು ಅವನಿಗೆ ಅನ್ಯಾಯವಿಲ್ಲ ಆಗುತ್ತೋ ಅಂತ ಭಯದಿಂದ ಸುಳ್ಳು ಹೇಳಲಿಲ್ಲ, ಸತ್ಯವನ್ನೇ ಹೇಳಿದ್ದ. ಧೃತರಾಷ್ಟ್ರ ಎಷ್ಟು ಮೋಸ ಮಾಡಿದ್ದ ಗೊತ್ತಲ್ಲ, ಪಾಂಡವರ ರಾಜ್ಯವನ್ನು ತನ್ನ ಮಕ್ಕಳು ಕಿತ್ಕೊಂಡಾಗ ಒಂದು ಮಾತು ಹೇಳೋದಕ್ಕೆ ಹೋಗೋದಿಲ್ಲ, ಬಾಯಿ ಮಾತ್ರ ಉಪಚಾರ ಮಾಡ್ತಾನೆ ಹೊರತು ಕೊಟ್ಬಿಡಿ ಮಕ್ಕಳೇ ಅಂತ ಹೇಳಿದ್ರೆ ಬೇರೆ ಆಗ್ತಿತ್ತು, ಮೋಸ ಮಾಡಿಬಿಡ್ತಾನೆ. ಫಲಿತಾಂಶ ಏನಾಯಿತು, ಅವನು ಅವನ ಮಕ್ಕಳು ಎಲ್ಲರೂ ಹಾಳಾಗಿ ಹೋಗಿಬಿಡ್ತಾನೆ. ಧೃತರಾಷ್ಟ್ರದ ಜೀವನ ಭಯಂಕರವಾದ ಜೀವನವಾಗುತ್ತೆ. ಪಾಂಡವರ ಪಾಲನ್ನು ಪಾಂಡವರಿಗೆ ಕೊಡು ಅಂತ ಹೇಳೋದಕ್ಕೆ ಧೃತರಾಷ್ಟ್ರನಿಗೆ ಆಗಲಿಲ್ಲ, ತಂದೆಯಾಗಿ ಆಗಲಿಲ್ಲ, ಆದರೆ ವಯಸ್ಸುತ ಮನವಿಗೆ ಅದು ಸಾಧ್ಯವಾಯಿತು. ಹಲೋ ಮಗನೇ, ಆ ಪಾಲು ಕೊಡು ಅಂತ ಹೇಳಿಬಿಟ್ಟಿದ್ದಾನಲ್ಲ, ಎಷ್ಟು ಒಳ್ಳೆಯವನು ನಿಮ್ಮಪ್ಪ, ನೀನಾದರೂ ಎಷ್ಟು ಒಳ್ಳೆಯವನು, ನಿನ್ನ ತಂದೆ ಹೇಳಿದ ಮಾತನ್ನು ಎಷ್ಟು ಜನ ಕೇಳ್ತಾರೆ, ಪಿತೃದೇವೋಹೋ ಅಂತ ನೀನು ಕೇಳಿದ್ದೀಯಲ್ಲ, ನಿನ್ನ ಬಗ್ಗೆ ನಾನು ತುಂಬ ಖುಷಿಯಾಗಿಬಿಟ್ಟಿದೆ. ನೋಡು ನಾಭಾಗರಾಜ, ನನ್ನ ಮಾತು ಕೇಳು, ಇವತ್ತಿನ ಈ ಪಾಲನ್ನು ನೀನೇ ತಗೋ ಅಂತ ಹೇಳಿಬಿಟ್ಟು ಒಳ್ಳೆ ಮಾತು ಸಿಗೋ ಒಂದು ದೊಡ್ಡ ಒಂದು ಪ್ರತಿಕ್ರಿಯೆ ಇಮ್ಮಿಡಿಯೇಟ್ ಆಗಿ, ಇವತ್ತಿನ ಪಾಲು ನೀನೇ ತಗೋ, ಎಲ್ಲ ಪಾಲು ಅಲ್ಲ, ಮತ್ತೆ ಅವತ್ತಿನ ಪಾಲು ಮಾತ್ರ ನಿನ್ನ ಪಾಲು ಅಂತ ಹೇಳಿದರೆ ಆಮೇಲೆ ತಗೊಂಡಾತ. ನೋಡು ನಾಭಾಗರಾಜ, ನಿನ್ನ ಪ್ರಾಮಾಣಿಕತೆಗೆ, ನಿನ್ನ ಕರ್ತವ್ಯ ಪ್ರಜ್ಞೆಗೆ ನಾನು ಇಷ್ಟು ಕೊಟ್ಟಿದ್ದು ಸಮಾಧಾನ ಆಗ್ತಾ ಇಲ್ಲ, ನಾನು ಕೊಟ್ಟಿದ್ದು ಕಡಿಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯಂವಾದ ಧರ್ಮಂಚರ ಜಾತಕ್ಕೆ ಅಂತಾರೆ ಅಂದರೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ ಅದಕ್ಕೆ, ನಾನು ಕೊಟ್ಟಿದ್ದು ಸಾಲದು, ಅದಕ್ಕೋಸ್ಕರವಾಗಿ ಇನ್ನೊಂದು ವರ ಕೊಡ್ತೇನೆ ನಿನಗೆ. ಏನು ಅಂದರೆ, ನಿನಗೆ ದಿವ್ಯ ತತ್ವಜ್ಞಾನ ಬರಲಿ ಅಂತ ಹೇಳಿಬಿಟ್ರು. ದಿವ್ಯ ತತ್ವಜ್ಞಾನಿ ನೀನು ಆಗು. ಎಷ್ಟು ದಿವಸ ಲೌಕಿಗೆ ಬರಬೇಕಾದ್ರೆ ಫೇಲ್ ಆಗಿ ಟ್ಯೂಷನ್ಗೆ ಹೋಗಿ ಪಾಠಕ್ಕೆ ಹೋಗಿ ಏನೋ ಮಾಡ್ಕೊಂಡು ಡುಮಿಕೆ ಹೊಡೆದ್ಬಿಟ್ಟು ಮಾರ್ಕ್ಸ್ ಕಡಿಮೆ ತೊಗೊಂಡ್ಬಿಟ್ಟಿರ್ತಾರೆ ಪಾಪ. ಇಮ್ಮಿಡಿಯೇಟ್ ಆಗಿ ದಿವ್ಯ ತತ್ವಜ್ಞಾನಿ ಆಗು ಅಂತ ಹೇಳಿಬಿಟ್ರು. ರುದ್ರದೇವರ ಉಪಯೋಗ ಎಷ್ಟು ಜನ ಮಾಡ್ಕೋತಾರೆ ಇವತ್ತಿನ ದಿವಸ, ಎಷ್ಟು ದೇವಸ್ಥಾನ ಇದೆ, ಎಷ್ಟು ಜನ ಹೋಗ್ತಾರೆ, ಏನು ಕೇಳ್ತಾರೆ ಅವ್ರ ಹತ್ರ? ರುದ್ರದೇವರು ಬರುವ ನಿಯಾಮಕರಾದವರು. ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಮಹಾನುಭಾವರವರು. ಅವರನ್ನು ಕೇಳಿದ ಮೇಲೆ ಸಣ್ಣಪುಟ್ಟದನ್ನು ಕೇಳಬಾರದು, ಮನಸ್ಸು ಸರಿಯಾಗಿತ್ತು ಅಂದರೆ ದಿವ್ಯ ಜ್ಞಾನ ಬರಬೇಕು. ಅದು ಕೊಟ್ಟೇ ಬಿಟ್ಟಿದ್ದಾರೆ, ದಿವ್ಯ ತತ್ವಜ್ಞಾನಿ ಆಗು ಅಂತ ಹೇಳಿದರು, ತತ್ವಜ್ಞಾನಿ ಆಗೇ ಬಿಟ್ಟ ಒಂದು ಕ್ಷಣದೊಳಗೆ. ಎಂಥ ಸಿದ್ಧಿ ಇದು! ಮತ್ತೆ ಅಂದ್ರಂತೆ, ನೋಡು ನನಗೆ ಅದು ಸಾಕಾಗಲಿಲ್ಲ ಅಂದ್ರಂತೆ. ಯಾರು? ಈತಲ್ಲ, ಅವರು ರುದ್ರದೇವರು. ನಿರ್ವಹಣೆ ಕೊಟ್ಟರೆ ಸಾಕಾಗಲಿಲ್ಲ, ನಿನ್ನ ಸತ್ಯಕ್ಕೆ ನಿನ್ನ ಧರ್ಮಕ್ಕೆ ನಿನ್ನ ನಾನು ಫಲ ಕೊಡಬೇಕಯ್ಯ, ಮೂರನೇ ಫಲ ಕೊಡ್ತೇನೆ. ಏನು ಅಂದರೆ, ನಿನಗೊಬ್ಬ ದೊಡ್ಡ ಶ್ರೇಷ್ಠ ಮಗನಾಗಲಿ ಅಂತ ಹೇಳಿದ್ದಾರೆ, ಶ್ರೇಷ್ಠ ಪುತ್ರ ನಿನಗೆ ಹುಟ್ಟಲಿ. ಆ ಮಗನೇ ಅಂಬರೀಷ ರಾಜರಂತ ಮಗ ಹುಟ್ಟುತ್ತಾ ಇದ್ದ. ಇದನ್ನು ಕೇಳಿದಾಗ ಗೀತೆಯ ಶ್ಲೋಕ ಅರ್ಥ ಆಗುತ್ತೆ. ಅವರ ಪಾಲನ್ನು ಅವರಿಗೆ ಕೊಟ್ಟರೆ ಅವರು ಬೇಕಾದನ್ನು ಕೊಡ್ತಾರೆ. ಇಷ್ಟಾನ್ಹಿ ಭೋಗಾನ್ ಓ ದೇವಾಹ ದಾಸ್ಯಂತೆ ಯಜ್ಞಭಾವಿತಾಹ. ಯಜ್ಞದಿಂದ ಪೂಜಿಸಲ್ಪಟ್ಟಾಗ ದೇವತೆಗಳು ಬೇಕಾದನ್ನು ಸುರಿಮಣೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಈ ಫಲ ಕಂಡಾಗ ರುದ್ರದೇವರ ಭಕ್ತರು ಎಷ್ಟು ಜನ ಇದ್ದಾರೆ, ಇಂಥ ಫಲ ಎಷ್ಟು ಜನ ತಗೊಂಡಿದ್ದಾರೆ. ಸಾತ್ವಿಕ ರೀತಿ ಆರಾಧನೆಯ ಫಲವನ್ನು ಇಲ್ಲಿ ಭಾಗವತ ಪುರಾಣ ಹೇಳ್ತಾ ಇದೆ. ಮೂರು ಫಲವನ್ನು ಒಂದು ಕ್ಷಣಕ್ಕೆ ಪಡ್ಕೊಂಡು, ರುದ್ರದೇವರ ಪಾಲನ್ನು ರುದ್ರದೇವರಿಗೆ ಒಪ್ಪಿಸಿದ್ದಕ್ಕೆ ಫಲ ಬಂತಲ್ಲ. ನಾವು ಪ್ರತಿನಿತ್ಯದಲ್ಲೂ ಕೂಡ ನಾವು ಬುದ್ಧಿವಂತ ನಮಗೂ ಅಂಥದ್ದು ಏನಾದರೂ ಕಮಿಟ್ಮೆಂಟ್ ಇದ್ದರೆ ನಾವು ಕೊಟ್ಬಿಡ್ತಿದ್ವಿ ಬಿಡಿ ಅಂತ ಕೇಳಿದರೆ, ನಮಗೆ ದಿವಸ 5 ಜನ ಪಾಲು ಕೊಡಬೇಕಂತ ನಾವು, ದೇವಋಣ, ಋಷಿಋಣ, ಪಿತೃಋಣ, ಭೂತಋಣ ಮತ್ತು ಮನುಷ್ಯ ಋಣ ಅಂತ ಹೇಳಿ 5 ಋಣಗಳು ನಮಗಿದೆಯಂತೆ. ನಮ್ಮ ದೇಹಕ್ಕೆ ಸುಮ್ಮನೆ ಬಂದಿಲ್ಲ ದೇಹ, ಈ ದೇಹಕ್ಕೆ 5 ಸಾಲ ಮಾಡಿ ದೇಹ ತೊಗೊಂಬಂದಿದ್ದಂತ ನಾವೇ. ಯಾರು ದೊಡ್ಡ ಮನೆ ಕಟ್ಟಿರೋ ಹೋಗ್ತಾರೆ, ಏ ಭಾರಿ ಚೆನ್ನಾಗಿದ್ದಾರೆ ಮನೆ ಅಂತ ಹೇಳಿದರೆ, ಎಷ್ಟು ಸಾಲ ಮಾಡಿದರೆ ಗೊತ್ತಾ ಮಾರಾಯ ಅಂತ ಹೇಳ್ತಾನೆ ಪಾಪ. ಸರ್ಕಾರಿ ಸಾಲಗಳು, ಪ್ರೈವೇಟ್ ಸಾಲಗಳು, ಫ್ರೆಂಡ್ಸ್ ಹತ್ರ ಕೈಗಡ ಸಾಲಗಳು, ಮತ್ತೆ ಎಫ್ ಡಿ ಗಿಫ್ಟಿ ಕ್ಲೋಸ್ ಮಾಡಿದ್ದು, ಹಳೆ ಮನೆ ಮಾಡಿದ್ದು, ಎಲ್ಲ ಸೇರಿಲಿ ಬಂತು ಮಾರಾಯ ಅಂತ ಹೇಳ್ತಾ. ಈ ಒಂದು ಮನೆ ಬಿದ್ದೋಗ ಮನೆಗೆ ಎಷ್ಟು ಬೆಲೆ ಕಟ್ತೀರಲ್ಲ, ನಮ್ಮ ದೇಹಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳ್ತಾ. ನಮ್ಮ ದೇಹ ಸುಮ್ಮನೆ ಬಂದಿಲ್ಲ, ದೇವತೆಗಳ ಅನುಗ್ರಹ, ಋಷಿಗಳ ಅನುಗ್ರಹ, ಪಿತೃಗಳ ಅನುಗ್ರಹ, ಭೂತಗಳ ಅನುಗ್ರಹ. ಭೂತಗಳು ದೇವಭೂತಗಳನ್ನು ತಿಳ್ಕೋಬಾರದು, ಪ್ರಾಣಿಗಳು ಅಂತ ಅರ್ಥ. ಭೂತಗಳು ಅನುಗ್ರಹ ಮಾಡಕ್ಕೆ ಬರುತ್ತಾ ಭೂತಗಳಿಗೆ? ಅವಲ್ಲ, ಈ ಪ್ರಾಣಿಗಳು ಅಂತ ಅರ್ಥ. ಕೊನೆಯದಾಗಿ ಮನುಷ್ಯರು, 5 ಜನಗಳ ಋಣವನ್ನು ಪಡೆದು ನಾವು ಹುಟ್ಟಿದ್ದೇವೆ, ಆದ್ದರಿಂದ ಅವರ ಪಾಲನ್ನು ಕೊಡ್ತಾನೇ ಹೋಗಬೇಕಂತೆ. ಹಿಂದೆ ಹೇಳಿದ್ದೆ, ನಮ್ಮ ಸ್ಯಾಲರಿ ಡೆಡಕ್ಷನ್ ತಿಂಗಳಿಗೊಮ್ಮೆ ಮಾಡ್ತಾ ಹೋಗ್ತಾರೆ. ನಾವು ಸಾಲ ತಗೊಂಡಿರ್ತೇವಲ್ಲ, ಅದನ್ನು ಸರ್ಕಾರದ ಸಂಬಳ ತಗೊಳ್ಳುವವರಿಗೆ ಪ್ರತಿ ತಿಂಗಳು ಡೆಡಕ್ಟ್ ಮಾಡ್ತಾ ಹೋಗ್ತಾರೆ ಸ್ಯಾಲರಿಯೊಳಗೆ. ಇದು ಪದ್ಧತಿ, ನಮ್ಮ ಶಾಸ್ತ್ರ ಹಾಗೆ ಮಾಡಲಿಲ್ಲ. ಡೈಲಿ ಡೆಡಕ್ಷನ್ ಮಾಡ್ತಾರೆ, ಡೈಲಿ ಕಟ್ತಾ ಹೋಗ್ಬೇಕಂತೆ. 5 ಋಣವನ್ನು ದಿವಸ ತೀರಿಸ್ತಾ ಹೋಗ್ಬೇಕಂತೆ. ಅಲ್ಲ, 5 ಋಣ ಹೇಗೆ ತೀರಿಸಬೇಕು ಅಂದರೆ, ಸ್ಮೃತಿಗಳು ಹೇಳ್ತಾ ಇದೆ, ಭಗವದ್ಗೀತೆ ಹೇಳುತ್ತೆ, ಮಹಾಭಾರತ ಹೇಳುತ್ತೆ. 5 ಋಣವನ್ನು ಹೇಗೆ ತೀರಿಸಬೇಕು ಅಂದರೆ, ದೇವತೆಗಳ ಸಾಲ ತೀರಿಸಬೇಕು ಅಂತಿದ್ರೆ ದೇವಯಜ್ಞ ವೈಶ್ವದೇವವನ್ನು ಮಾಡಬೇಕಂತೆ. ಪ್ರತಿನಿತ್ಯ ಅಗ್ನಿಯಲ್ಲಿ ನಾವು ಏನು ಅಡುಗೆ ಮಾಡಿರ್ತೇವೆ ಅದರಲ್ಲಿ ಅನ್ನವನ್ನು ಹವಿಸ್ಸನ್ನಾಗಿ ಕೊಡಬೇಕು. ಅದಕ್ಕೆ ದೇವಯಜ್ಞ ಬಲಿ ವೈಶ್ವದೇವ ಅಂತ ಕರೀತಾರೆ. ಅದನ್ನು ಮಾಡಿ ದೇವತೆಗಳ ಋಣ ಪರಿಹಾರವಾದಾಗಲೆ. ಆಮೇಲೆ ಋಷಿಗಳ ಋಣ ನಮಗಿದೆ. ಋಷಿಗಳ ದೇವತೆಗಳ ಋಣ ಹೇಗಂತ ಕೇಳಬಾರದು. ಮಳೆ ಬೆಳೆ ಇಲ್ಲದೆ ಹೋಗಿದ್ರೆ ನಾವು ಬದುಕ್ತಾ ಇದ್ದೀವ? ಮಳೆ ಬೆಳೆ ಕೊಡೋರು ಯಾರು? ದೇವತೆಗಳು. ಆದ್ದರಿಂದ ದೇವತೆಗಳ ಋಣ ವೈಶ್ವದೇವಾದಿಗಳನ್ನ ಮಾಡಿದ ಪರಿಹಾರ ಆಗಿಬಿಡುತ್ತೆ. ಋಷಿಗಳ ಋಣ ಇಲ್ಲಿದೆ ನಮಗೀಗ ಅಂತ ಯಾರಾದ್ರು ಕೇಳಿದರೆ, ಋಷಿಗಳ ಋಣ ಅದೇನು ತಿಳ್ಕೊಂಡಿದ್ದೀರಿ? ಮತ್ತು ಜ್ಞಾನ ಬರುತ್ತಲ್ಲ, ಋಷಿಗಳು ಪ್ರಿಸರ್ವ್ ಮಾಡಿದ್ದ ಜ್ಞಾನ. ಸ ಋಷಿ ದರ್ಶನಾತ್ ಅಂತ ಕರೀತಾರೆ. ವೇದದ ಜ್ಞಾನವನ್ನು ಅಧ್ಯಯನ ಮಾಡಿ 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 ಮುಂದಿನ ಪೀಳಿಗೆಗೆ ತಮ್ಮ ಸ್ವಂತವಾದ ಎಲ್ಲ ಸುಖವನ್ನು ಕೂಡ ಬಿಟ್ಟು ಸಂಪೂರ್ಣ ತ್ಯಾಗವನ್ನು ಮಾಡಿ ಉಳಿಸಿಕೊಟ್ಟಂಥ ಶ್ರೇಯಸ್ಸು ಋಷಿಗಳದು ಮುನಿಗಳದು. ಆದ್ದರಿಂದ ಆ ಜ್ಞಾನ ಕಾರ್ಯ ಮಾಡಿ ರಕ್ಷಣೆ ಮಾಡಿದ ಅವರಿಗೋಸ್ಕರ ನಾವು ಪ್ರತಿನಿತ್ಯ ಋಷಿಯಜ್ಞ ಅಂತ ಮಾಡಬೇಕಂತೆ. ಋಷಿಯಜ್ಞ ಅಂದರೆ ಏನು? ಬ್ರಹ್ಮಯಜ್ಞ ಅಂತ ಕರೀತಾರೆ. ಬ್ರಹ್ಮಯಜ್ಞ ಅಂತ ಹೆಸರು. ಪ್ರತಿನಿತ್ಯದಲ್ಲೂ ಅದನ್ನು ಮಾಡಬೇಕು. ಯಾರು ವಿವರಗಳಿಗೆ ಬೇಡ. ಋಷಿ ಋಣ ತೀರುತ್ತಂತದ್ರಿಂದ ಈ ನಮ್ಮೂರಿನ ಪಿತೃ ಋಣ. ಅವರ ದೇಹ ತಂದೆ ತಾಯಿಗಳಿಲ್ಲದೆ ಹೋದ ದೇಹ ಬರ್ತಿದ್ದಿಲ್ಲ ನಮಗೆ, ಅವರಿಂದ ನಮಗೆ ದೇಹ ಬಂದಿರೋದ್ರಿಂದ ಅವ್ರ ಋಣ ತೀರಿಸ್ಬೇಕಂತ. ನಾವೀಗ ಅವ್ರ ಋಣ ಹೇಗೆ ತೀರಿಸ್ಬೇಕು? ನಮಗೆ ಅದೊಂದು ಭಾರಿ ಅನನುಕೂಲ. ತಂದೆ ಋಣ ಅಂತ ಹೇಳ್ಕೊಂಡಿರ್ತೇವೆ, ತಂದೆ ಮನೆ ಕಟ್ಟಿಸ ಮಾಡಿ ಸಾಲ ಇರುತ್ತೆ, ಅದನ್ನು ತೀರಿಸಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದಲ್ಲ, ನಮಗೆ ದೇಹ ಕೊಟ್ಟಿದ್ದಾರಲ್ಲ, ಆ ಋಣ ನಾವು ಅವ್ರಿಗೆ ತೀರಿಸ್ಬೇಕಂತೆ. ದೇಹ ಕೊಟ್ಟಿದ್ದಕ್ಕೋಸ್ಕರ ತೀರಿಸ್ಬೇಕಂತೆ. ಇದು ನಮ್ಮ ಜನಕ್ಕೆ ಏನಂತಾರೆ ಗೊತ್ತಾ? ಅವನು ಯಾರು ಹೇಳಿದ್ರು ನಮ್ಮ ಹುಟ್ಟಿಸಕ್ಕೋಸ್ಕರ ಪಾಪಿಷ್ಟ, ಅವನೇ ಅನುಭವಿಸ್ತೇನೆ ಅಂತ ಹೇಳೋ ಪೈಕಿ ಜನಗಳು. ಅವನೇನು ಕೇಳಿದ್ದಾರೆ ಹುಟ್ಟಿಬರ್ತೇವೆ ಅಂತ ಹೇಳಿ ಈಗೆಲ್ಲ ಬಾಯಿ ಬಂದ ಮಾತಾಡ್ತಾ ಇರ್ತಾರೆ. ದೇಹದ ಮೇಲೆ ಗೊತ್ತಿರ್ತಾರೆ ಇವರಿಗೆ. ದೇಹಕ್ಕೆ ಒಂದು ಕಣ್ಣು, ಕೈ, ಕಾಲು, ಕಿವಿ ಮೊದಲಾದ ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದು ಕಣ್ಣು ಪೂರ್ತಿ ಹೋದ ಮೇಲೆ ಕೋಟಿ ಕೋಟಿ ರೂಪಾಯಿ ಕೊಟ್ಟು ವಾಪಸ್ ಬರೋದಿಲ್ಲ. ಮತ್ತು ನಮಗೆ ಕಣ್ಣಿದೆ ಅಂದರೆ ಕೋಟ್ಯಾಧೀಶರು ನಾವು ಆ ಮಟ್ಟಿಗೆ. ಒಂದು ಕಿವಿ ಸರಿಯಾಗಿದೆ ಅಂದರೆ ಕೋಟಿಗಟ್ಟಲೆ ಆಸ್ತಿ ಇದೆ ಅಂತ ಅರ್ಥ. ಒಂದು ಕೈ ಸರಿ ಇದೆ ಅಂದರೆ, ಕೈ ಇಲ್ಲ ಈ ಕಡೆ ಒಬ್ಬನ ಕಡೆ ಬೇಕಾಗುತ್ತವೆ, ಅಟೆಂಡರ್ ಫುಲ್ ಅಟೆಂಡರ್ ಬೇಕು. ಇವತ್ತು 1,000 ರೂಪಾಯಿ ಸಂಬಳಕ್ಕೆ ಯಾರು ಬರೋದಿಲ್ಲ ಅಟೆಂಡರ್ಸು. 2,500 ರೂಪಾಯಿ ತಿಂಗಳು ಸೇವ್ ಆಗ್ತಾ ಇದೆ ನಮಗೆ. ಕೈ ಕಾ ಇಷ್ಟಾದರೂ ಕೂಡ ಡಿಪೆಂಡೆಂಟ್, ಮತ್ತೆ 24 ಜೊತೆಗಿರೋದಿಲ್ಲ ಅವನು, ಮತ್ತೆ ಬೈದು ಹೋಗಿಬಿಡ್ತಾನೆ. ಯಾವ ಹಗಲೆಲ್ಲ ಜೊತೆಗಿರಬೇಕೇನೆ ನಿಮಗೆ, ಬೇಗ ಎಂದು ಹೋಗ್ತಾರೆ ಅವ್ರು ಅಂದ್ಬಿಟ್ಟು ಹೋಗಿಬಿಟ್ಟೆ ಪಾಪ ಅವರು. ಇಷ್ಟೆಲ್ಲ ದುಡ್ಡು ತೊಗೊಂಡ್ರೆ 100% ಫೇಸ್ಫುಲ್ ಅಲ್ಲ. ದೇವ್ರ ನಮಗೆ ಕೈ ಕೊಟ್ಟಿದ್ದಾರೆ, ಹೇಗಿದೆ ಗೊತ್ತಾ? ಕೈ ಅಟ್ಯಾಚ್ಡ್ ನಮ್ಮ ಬಾಡಿಗೆ, ಯಾವ ಬೇಕಾದ್ರೂ ಉಪಯೋಗಿಸಿ ಮಡಿಸ್ಬೋದು. ಹಾಕಿ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ, ಅಟೆಂಡರ್ ಆಗಿರೋದಿಲ್ಲ. ದೇವ್ರ ಅಂಥ ಕೈ ಕೊಟ್ಟಿದ್ದಾನೆ, ಎಂಥ ಕಾಲು ಕೊಟ್ಟಿದ್ದಾನೆ, ಎಂಥ ಹೊಟ್ಟೆ. ಜೊತೆ ಕೊಟ್ಕೊಂಡು ಓಡಾಡ್ಬೋದು, ಮನೆಗೆ ಪ್ಯಾಕ್ ಮಾಡಿ ಹೋಗಿದ್ದು ಯಾರು ಹೊತ್ಕೊಂಡು ಹೋಗ್ಬಿಡ್ತಿದ್ರು ಕೊನೆಗೆ ಇಟ್ಟಿದ್ರೆ. ಎಂಥ ತಲೆ ಒಳಗೆ ಇದು ಕಂಪ್ಯೂಟರ್ ಮನೆಗೆ ಇಟ್ಕೊಂಡಿರ್ತಾರೆ ಪಾಪ ಆಫೀಸ್, ಅಯ್ಯೋ ಕಂಪ್ಯೂಟರ್ ಮನೆಯಲ್ಲಿ ಅಂತ ಹೇಳ್ತಾರೆ. ದೇವ್ರು ಕೊಟ್ಟ ಕಂಪ್ಯೂಟರ್ ತಲೆ ಎಲ್ಲ ಕಂಪ್ಯೂಟರ್ಗಿಂತ ದೊಡ್ಡದದು. ಒಂದು ದೇವ್ರು ಹ್ಯಾಕ್ ಶಿಫ್ಟ್ ಮಾಡಿದ್ರು ಗೊತ್ತಾ? ಮೊಬೈಲ್ ನಮ್ಮಿಂದೆ ಬರ್ತಾ ಇರುತ್ತೆ, ಎಲ್ಲೋದ್ರಲ್ಲೇ ಎಲ್ಲೋದ್ರಲ್ಲಿ ಬರ್ತಾ ಇರುತ್ತೆ. ಪುಣ್ಯಕ್ಕೇನೋ ಮರ್ತು ಬಂದಿದೆ, ತಲೆ ಮರ್ತು ಬಂದಿದೆ ಅಂತ ಯಾರು ಹೇಳಾಗಿಲ್ಲ. ಹೇಳಿ ಇಲ್ಲ ಇಲ್ಲ ಅಂತ ಅರ್ಥವ್ರಿ, ಮರ್ತದ ತಲೆನೇ ಇರೋದಿಲ್ಲ ಅಂತ ಅರ್ಥವ್ರಿ. ದೇವ್ರು ಹ್ಯಾಕ್ ಫಿಕ್ಸ್ ಮಾಡಿದ್ದಾನೆ ಗೊತ್ತಾ? ನಮ್ಮ ದೇಹವನ್ನು ಪರಮಾಶ್ಚರ್ಯ, ಬೆಳೀತಾ 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 ಹೋಗುತ್ತೆ. ಎಂಥ ಆಶ್ಚರ್ಯ, ಹುಟ್ಟಿದಾಗ ಕಂಪ್ಯೂಟರ್ ಬೆಳೆಯುತ್ತಾ? ದೇವರಾಣಿ ಬೆಳೆಯೋದಿಲ್ಲ, ಇದ್ರೆ ಹಾಗೆ ಇರುತ್ತಷ್ಟೇ. ಮತ್ತೆ ಮತ್ತೆ ಅಪ್ಲೋಡ್ ಮಾಡ್ತಾ ಇದು ಮಾಡ್ತಾ ಹೋಗ್ಬೇಕು, ನಮ್ಮ ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ. ಆದರೆ ಪರಮಾತ್ಮನ ಹೇಗೆ ದೇಹ ಕೊಟ್ಟಿದ್ದಾನೆ ಅಂದರೆ ಹಾಗೆ ಬೆಳೀತಾ ಹೋಗುತ್ತೆ. ಕೈ ದೊಡ್ಡದಾಗ್ತಾ ಹೋಗುತ್ತೆ, ಕಾಲು ದೊಡ್ಡದಾಗುತ್ತೆ, ತಲೆ ದೊಡ್ಡದಾಗುತ್ತೆ. ಯೂನಿಫಾರ್ಮ್ ಆಗಿ ಮತ್ತೆ ಕೈ ಒಂದು ದೊಡ್ಡದಾಗ್ಬಿಟ್ರೆ ಏನಾಗ್ತಿತ್ತು? ಆಮೇಲೆ ಬರೀ ಕಾಲೊಂದು ದೊಡ್ಡದಾಗ್ಬಿಟ್ಟಿದ್ರೆ ಎಂಥ ಮ್ಯಾಜಿಕ್ ಪರಮಾತ್ಮ ಇಟ್ಟಿದ್ದಾನೆ ಯೋಚನೆ ಮಾಡಿ. ನಮ್ಮ ದೇಹನ ಅರ್ಥನೆ ಮಾಡಿಕೊಂಡಿಲ್ಲ ನಾವು. ಹೇಗೆ ಬೆಳೀತಾನೆ ದೇಹ ಪರಮಾತ್ಮ, ಎಷ್ಟು ಅತ್ಯದ್ಭುತವಾದ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ಇಷ್ಟು ಬೆಲೆ ಬಾಳತಕ್ಕಂಥ ದೇಹ ಕೊಡಲಿಕ್ಕೆ ಒಂದು ಕಾರಣ ಅಂತ ಅನ್ಸ್ಕೊಂಡಿದ್ಯಾರೋ, ಮುಖ್ಯ ಕಾರಣ ಪರಮಾತ್ಮನೇ. ಆದರೆ ತಂದೆ ತಾಯಿಗಳ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಇದರೊಳಗೆ. ಈಗ ಪಿತೃಋಣ ತೀರಿಸ್ಬೇಕಂತೆ. ಏನೋ ಕೇಳ್ತಾರೆ ಪಿತೃಋಣ ತೀರಿಸಕ್ಕೆ ಅಂತ ಕೇಳಿದರೆ ಏನಲ್ಲ, ಪ್ರತಿನಿತ್ಯ ತರ್ಪಣ ಬರೀ ನೀರಷ್ಟೇ, ಅದನ್ನು ಕೊಡಬೇಕಂತೆ. ಬರೀ ನೀರು ಎಂಥ ಸುಲಭ, ಮತ್ತೆ ಎಷ್ಟು ಶ್ರೇಷ್ಠ. ಆ ಕಾನ್ಸೆಪ್ಟ್ ಉಳಿಸ್ಕೊಂಡಿರ್ತಾರೆ, ಕಾಸ್ಟ್ಲಿ ಅಲ್ಲೇ ಅಲ್ಲ, ಭಾರಿ ಕಡಿಮೆ ಇದು. ಮತ್ತೆ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡೋದು, ಸತ್ತ ಮೇಲೆ ಕೆಲವು ಬದುಕಾಯ ಮಾಡಿ ಸ್ವಲ್ಪ ಅಪಾಯ ಮಾಡಬಾರದು. ಮತ್ತೆ ಯಾರ ಮಾಡಿದಂತ ಒಬ್ರು ಪುಣ್ಯಾತ್ಮ ಎಷ್ಟು ತಂದಿದ್ದೆ ನಾನು ಹೇಳಿದ ಕತೆ ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಯಾವುದೋರಿಗೆ ಹೋದಂತ ಒಬ್ಬನು ಪಾಪ, ಅವರ ಅಪ್ಪ ಹೇಳಿದ್ನಂತೆ ಪಾಪ, ಅಲ್ಲಿ ಹೋಗಿ ದೊಡ್ಡವ್ರಿಗೆ ಹೋಗ್ತಾ ಇದ್ದೀನಿ, ನೀನೀಗ ಯಾವುದೋ ಮಠದಲ್ಲಿ ಇಳ್ಕೊತಾ ಇದ್ದಿ, ಸುಮ್ಮನೆ ಬರಬೇಡ, ಯಾ ಊಟ ಮಾಡಿಬಿಟ್ಟು ಒಂದು ಸೇವೆ ಮಾಡಿಸಿ ಬಾ ಅಂತ ಹೇಳಿದ್ರಂತೆ ಪಾಪ. ಒಂದು ಸೇವೆ ಮಾಡಿಸಿ ಬಾ, ಸೇವೆ ಅಂತ 5-10 ರೂಪಾಯಿ ಸೇವೆ ಮಾಡಿಸಬೇಡ, ಸೊ ದೊಡ್ಡ ಸೇವೆನೇ ಮಾಡಿಸಿ ಬಾ ಅಂತ ಹೇಳಿದ್ರಂತೆ. ಇವನು ಹೋದ ಅಲ್ಲಿಗೆ ಪಾಪ. ಹೋದ ಊಟ ಗಿಟ್ಟೆಲ್ಲ ಮಾಡಬೇಕಾಗಿತ್ತಪ್ಪ, ಒಂದಿಸಿದ್ದ ಮರುದಿವಸ ವಾಪಸ್ ಹೋಗಬೇಕಾಗಿತ್ತಲ್ಲ, ತಂದೆ ಹೇಳ್ದ ನೆನಪಾಗಿ ಸೇವೆ ಮಾಡಿಸು ಅಂತ ಹೇಳಿಬಿಟ್ಟು ನೋಡ್ದ. 100 ರೂಪಾಯಿ ಸೇವೆ ಯಾವುದು ಬರೀರಿ ಅಂತ ಹೇಳಿದ. ನೋಡ್ದ, ಅವನೇ ತೀರ್ಮಾನ ಮಾಡಿಬಿಟ್ಟ 100 ರೂಪಾಯಿ ಸೇವೆ ಇದೆ ಬರೀರಿ ಅಂತ ಹೇಳಿದ, ಬರದೇ ಬಿಟ್ರು. ಅದೇನು ಗೊತ್ತೆ, ಶ್ರಾದ್ದ ಅವರಪ್ಪಂದೇ ಶ್ರಾದ್ದ ಪಾಪ, ಬರೀ ಬರ್ಸಿದ್ದಲ್ಲ ಅವ್ರು ಬಾಡಿಸಿಬಿಟ್ರದ್ದು ಪುರೋಹಿತರು ಪಾಪ, ಅವ್ರು ಬರ್ಸಿದ್ದಾರೆ ಪಾಪ, ತಂದೆ ಇರೋದು ಬಾಡಿಸಿಬಿಟ್ರು ಪೂರ್ತಿಯಾಗಿ. ಮೂರ್ತ ಬಿಡ್ಡ ಇಟ್ಟ ಬಿಟ್ಟ ಬಿಡಲಿಲ್ಲ ತಂಡೆಗೆ ಅಂತ ಇಟ್ಟು ಬಿಟ್ಟ, ರಸೀದಿ ತೊಗೊಂಡ ವಾಪಸ್ ಬಂದ ಊರಿಗೆ ವಾಪಸ್ ಬಂದ್ಬಿಟ್ಟ. ಅವ್ರು ಕೇಳಿದ ಏನಯ್ಯ ಸೇವೆಗೆ ಮಾಡಿಸ್ತಾ ಅಂತ ಕೇಳಿ, ಓ ಮಾಡಿಸ್ಬಿಟ್ಟಪ್ಪ ಅಂತ ಹೇಳಿದ. ಏನು ಮಾಡ್ತೀನಿ ಅಂತ ಕೇಳಿದ, ರಸೀದಿ ತೋರಿಸ್ತ, ಅವರಪ್ಪನ ಶ್ರಾದ್ದ ಅಂತೇಳಿ. ಅಪ್ಪ ಏನು ಮಾಡ್ಬೇಕು ಈ ಮಧ್ಯೆ, ಅದು ಎಷ್ಟು ದಡ್ಡಿದ್ದಾರೆ ಲೆಕ್ಕ ಹಾಕಿ. ಇಲ್ಲಿ ನೋಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮಗೆ ಏನು ಮಾಡೋಕೆ ಗೊತ್ತಿಲ್ಲ ಪಾಪ. ಅದು 100ಕ್ಕೆ 100 ಸತ್ಯವಾದ ಕಥೆ ಇದು. ಅದು ಅಂದರೆ ಇಷ್ಟರ ಮಟ್ಟಿಗೆ ಮಕ್ಕಳು ದುಡ್ಡು ದಡ್ಡರಾಗಿ ಬೆಳೆದ್ರೆ ಇನ್ನೇನು ನಿರೀಕ್ಷೆ ಮಾಡ್ಬೋದು ಅವರಿಂದ ಯೋಚನೆ ಮಾಡಿ. ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ, ತಂದೆ ತ ಹಣೆ ಗಳಿಸುತ್ತೆ, ನಿಮ್ಮ ಸೇವೆ ಮಾಡಿಸೋ ಹೇಳಿದ್ದ ತಪ್ಪಾಯ್ತೀವಿ, ನೀವು ಪುಣ್ಯಾತ್ಮೆಗೆ ಸುಮ್ಮನೆ ತಿಂದು ಮಾತ್ರ ಸಾಕಾಗ್ತಿತ್ತು ತಿಳ್ಕೊಂಡ್ರು ಪಾಪ. ಈ ರೀತಿ ಮಾಡೋದಲ್ಲ, ಮತ್ತೆ ಸತ್ತ ಮೇಲೆ ಪ್ರತಿ ವರ್ಷದಲ್ಲೂ ಸಾಧ್ಯ ತಪ್ಪದೇ ಮಾಡಬೇಕು. ಪ್ರತ್ಯಬ್ಧಂ ಭೂರಿ ಭೋಜನಾತ್ ಅಂತ ರಾಮಾಯಣದಲ್ಲಿ ಬರುತ್ತೆ ಆ ಮಾತು. ಕೊನೆಗೆ ಜೀವನದಲ್ಲಿ ಒಂದು ಸರ್ತಿ ಆದರೂ ಕೂಡ ಗಯಾಯಾಮ್ ಪಿಂಡದಾನಾಚ್ಯ, ವಿಷ್ಣು ಗಯಾದ ಕ್ಷೇತ್ರದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡ ಸಮರ್ಪಣೆ ಮಾಡಬೇಕು. ತ್ರಿಭಿಹಿ ಪುತ್ರಸ್ಯ ಪುತ್ರತ, ಇದು ಮಗನಾಗಿದ್ದಕ್ಕೆ ಸಾರ್ಥಕ ಅಂತ ಹೇಳುತ್ತೆ. ಪಿತೃಋಣ ತೀರಿಸ್ತಕ್ಕಂಥ ರೀತಿ. ಇನ್ನು ಭೂತಋಣ ತೀರಿಸ್ಬೇಕಲ್ಲ. ಭೂತಋಣ ಅಂದ್ರೆ ಏನು? ನಮಗೆ ಭೂತಋಣ ಅಂದ್ರೆ ನಮಗೆ ಅರ್ಥನೇ ಆಗಿಲ್ಲ. ಭೂತಗಳು ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ಇವತ್ತು ನಾವು ಸುರಕ್ಷಿತ ಬದುಕಿದ್ದೇವೆ ಅಂದ್ರೆ ಅದಕ್ಕೆ ಪ್ರಾಣಿಗಳು ಒಂದು ಕಾರಣ ಅಂತೆ. ಎಷ್ಟು ಆಶ್ಚರ್ಯ, ಪ್ರಾಣಿಗಳು ಕಾರಣ. ಅದು ಹೇಗೆ? ವ್ಯವಸಾಯ ಮಾಡ್ತಾರಲ್ಲ, ಎತ್ತುಗಳು ಇಲ್ಲದೆ ಹೋಗಿದ್ರೆ ವ್ಯವಸಾಯ ಬೇಸಾಯ ಏನು ಮಾಡ್ತಾ ಇದ್ದ? ಎತ್ತುಗಳು ಬೇಕಾಯ್ತು. ಅದರ ಜೊತೆಗೆ ಅವನು, ನಮ್ಮ ಜನ ಬುದ್ಧಿವಂತರು ಬಿಡಿ, ಹಿಂದಿನ ಕಾಲದಲ್ಲಿ ಮಾಡ್ಬೋದಾಯ್ತು, ಎತ್ತುಗಳು ಉಪಯೋಗಿಸೋದಿಲ್ಲ, ಟ್ರ್ಯಾಕ್ಟರ್ ಉಪಯೋಗಿಸ್ತೇವಲ್ಲ, ಅದಕ್ಕೆ ಋಣ ಪೆಟ್ರೋಲ್ ಹಾಕ್ಸಿರ್ತೀವಿ, ಇನ್ನೂ ಋಣ ಮುಗಿದೋಯ್ತಾರೆ, ಪೆಟ್ರೋಲ್ ಹಾಕ್ಸಿದ್ದಕ್ಕೆ ಮುಗಿದೋಯ್ತು ಅಷ್ಟೇ, ರಿಪೇರಿ ಚಾರ್ಜ್ ಕೊಟ್ಟಿರ್ತೇವೆ ಮುಗಿದೋಯ್ತು. ಅದಕ್ಕೆ ಹೇಳ್ತಾರೆ ಅದನ್ನೇನು ಪರಿಹಾರ ಮಾಡಿರಿ ನೀವೀಗ. ಆದ್ರೆ ಇನ್ನೂ ಕೆಲವಿದೆ ಗೊತ್ತಾ, ಇವತ್ತು ಸರಿಯಾಗಿ ನಮಗೆ ನಾವು ಬೆಳೆದ ಕಾಳು ನಮ್ಮನೆಗೆ ವಾಪಸ್ ಬರಬೇಕಾದ್ರೆ ಇವತ್ತು ಎಷ್ಟು ಕಷ್ಟ ಇದೆ ಗೊತ್ತೇನು ಅಂತ ಹೇಳ್ತಾರೆ. ಹೊಲದಲ್ಲೇನೆ ಬೆಳೆಯನ್ನು ತಿನ್ನಲಿಕ್ಕೆ ಇಲ್ಲಿ ಮೊದಲಾದ ಎಷ್ಟೋ ಪ್ರಾಣಿಗಳು ಕಾಯ್ತಾ ಕೂತಿವೆ. ಫಸ್ಟ್ ಕ್ಲಾಸದಿಂದ ಮನೆಯಲ್ಲಿಟ್ಟು ತಿನ್ಬೇಕಾದ್ರೆ ಹೊಲದ ತಿನ್ನೋದು ಕಷ್ಟ ನಾವಕ್ಕೆ. ಅವ್ರು ತಿನ್ನೋದು ಕಡಿಮೆ ಯಾತಕ್ಕಾಗಿದೆ ಗೊತ್ತಾ? ಹಾವು ಮೊದಲಾದ ಪ್ರಾಣಿಗಳು ಅವನ್ನು ತಿಂದು ಬ್ಯಾಲೆನ್ಸ್ ಮಾಡುತ್ತೆ, ಅಲ್ಲಲ್ಲೇ ಬ್ಯಾಲೆನ್ಸ್ ಆಗ್ತಾ ಇತ್ತು. ಭಗವಂತ ಎಂಥ ವ್ಯವಸ್ಥೆ ಮಾಡಿದ್ದಾನೆ. ಇವತ್ತು ಎರೆಹುಳುವನ್ನು ಕರೆದಿದ್ದಾರೆ, ಅದೊಂದು ಪ್ರಕೃತಿ ಕೊಟ್ಟ ನೇಗಿಲು ಅಂತ ಕರೀತಾರೆ. ಎರೆಹುಳು ಏನು ಮಣ್ಣಲ್ಲಿ ಓಡಾಡುತ್ತಲ್ಲ, ಮಣ್ಣಲ್ಲಿ ಮೇಲೆ ಕೆಳಗೆ ಮಾಡ್ತಾ 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 ಅಲ್ಲಿ ಉಳೋ ಕೆಲಸ ಮಾಡುತ್ತಂತ. ಅದು ನಾವು ಹೇಳ್ತೇವಲ್ಲ, ಭೂಮಿಯನ್ನು ಹಸನು ಮಾಡ್ತಕ್ಕಂಥ ಕೆಲಸ ಮಾಡುತ್ತಂತೆ ಆ ಹುಳು. ಇವತ್ತು ಅದನ್ನು ಆ ರೀತಿ ಯಂತ್ರ ಯಾರು ತಯಾರು ಮಾಡಿಲ್ಲ ವಿಜ್ಞಾನಿಗಳು. ಒಂದು ಹುಳ ಬಿಟ್ಟು ಅದು ಓಡಾಡ್ತಾ ಇರೋದು ಯಂತ್ರ ತಯಾರು ಮಾಡಿಲ್ಲ. ಇವತ್ತು ಭಗವಂತ ತಯಾರು ಮಾಡಿಟ್ಟಿದ್ದಾನೆ. ಇವತ್ತು ಎಷ್ಟು ಪ್ರಾಣಿಗಳಿವೆ, ಎಷ್ಟೋ ಪ್ರಾಣಿಗಳ ಪಾಲಿಗೆ ಆಹಾರ ಬಿದ್ದು ಹೋಗೋದನ್ನು ಇನ್ನೊಂದು ಪ್ರಾಣಿಗಳ ಮೂಲಕ ಭಾರತ ಕಾಂಪೆನ್ಸೇಟ್ ಮಾಡ್ತಾ ಬಂದಿದ್ದಾನೆ. ಆ ಪ್ರಾಣಿಗಳಿವೆ ಅಂತ ನಾವು ಬದುಕಿದ್ದೇವೆ. ಹೋಗಲಿ ಬಿಡಿ, ನಮಗೆ ಬೇರೆ ಪ್ರಾಣಿ ನಂಬಿಕೆ ಇರಲಿ ಬಿಡಲಿ, ನಾಯಿಗಳ ಮೇಲೆ ನಂಬಿಕೆ ಇದೆಯಲ್ಲ ಮನೆ ಕಾಯುತ್ತೆ ಅಂತ ಹೇಳಿಬಿಟ್ಟು ಅದು ಕೃತಜ್ಞನಾಗಿರ್ಬೇಕಲ್ಲ ಕೊನೆ ಪಕ್ಷ. ಅದಕ್ಕೂ ದಯ ತೋರಿಸಿ ಅಂತ ಹೇಳುತ್ತೆ ಶಾಸ್ತ್ರ. ನಾಯಿಯನ್ನು ಬಯೋದಿಲ್ಲ, ಅದಕ್ಕೂ ದಯ ತೋರಿಸಿ, ಅದೊಂದು ಮಾರ್ಗ ಇದೆ, ಅದ ಪ್ರಕಾರ ತೋರಿಸಿ ತಪ್ಪಲ್ಲ. ಅದರಿಂದ ಬದುಕಿದ್ದೇವೆ ಅಂತ ಹೇಳ್ತೀರಲ್ಲ, ಸರಿ ಅದಕ್ಕೂ ಕೊಡಬೇಕಲ್ಲ ಹಾಗಿದ್ರೆ. ಆ ಪ್ರಾಣಿಗಳೆಲ್ಲ ಒಂದಿಷ್ಟು ಕೊಡಬೇಕಂತ, ಅದೆಲ್ಲ ಕೊಡೋಕೆ ನಮಗೆ ಆಗೋದಿಲ್ಲ. ಎಲ್ಲ ನೈವೇದ್ಯ ವಹಿಸಿ ಹೋಗೋದ್ರೆ ಕೈಯಲ್ಲಿ ಒಂದಿಷ್ಟು ಅನ್ನವನ್ನು ತಗೊಂಡು ಹೋಗಿಬಿಟ್ಟು ಮನೆ ಅಂಗಳದಲ್ಲಿ ಚೆಲ್ಲಿಬಿಡಬೇಕಂತ. ಎಲ್ಲ ಪ್ರಾಣಿಗಳಿಗೂ ತಲುಪಲಿ ಅಂತ ಚೆಲ್ಲಬೇಕಂತ. ಕೆಜಿ ಗಟ್ಟಲೆ ಅಂತ ಹೇಳಲಿಲ್ಲ ಪಾಪ, ಇಷ್ಟೇ ಚೆಲ್ಲಿಬಿಡಿ ಅಂತ ಹೇಳಿದ್ದಾರೆ. ಅದು ಒಂದು ಭೂತಗಳೋಣದ ಕಾನ್ಸೆಪ್ಟ್ ಅದು. ಒಂದು ಇದು ಗೊತ್ತಿದ್ರೆ ಮಕ್ಕಳು ಪ್ರಾಣಿಹಿಂಸೆ ಮಾಡ್ತಾರಾ? ಎಷ್ಟೋ ಜನ ಮಕ್ಕಳು ಸೂಜಿ ತಗೊಂಡು ಹುಳು ಚುಚ್ಚುತ್ತಾ ಕೂತಿರ್ತಾರೆ ಪಾಪ, ನೊಣಗಳನ್ನು ಇರುವುಗಳನ್ನು ಚುಚ್ಚು ಚುಚ್ಚು ಕೊಲ್ತಾ ಇರ್ತಾರೆ. ತಂದೆ ತಾಯಿ ನೋಡ್ತಾ ತಮ್ಮ ಮಗ ಎಷ್ಟು ಬುದ್ಧಿವಂತ, ಮುಂದೆ ಡಾಕ್ಟರ್ ಆಗ್ಬೋದು ಅಂತ ಹೇಳಿ ಕನಸು ಕಾಣ್ತಿರ್ತಾರೆ. ಇಂಥ ಡಾಕ್ಟರ್ ಆಗ್ತಾರೆ, ಕೊಲ್ಲೋ ಡಾಕ್ಟರ್ ಬೇಕಾರಾಗ್ಬೋದು ಅಷ್ಟೇ. ಎಷ್ಟಪ್ಪದು ಒಂದು, ನಿಜವಾಗ್ಲೂ ಕೂಡ ಎಷ್ಟು ಹಿಂಸೆ ಮಾಡ್ತೀಯಲ್ಲ ಯಾವ ನೀ ಬದುಕಿರೋ ಅದರಿಂದ ಅಂತ ನಾನು ಹೇಳಿದ್ರೆ ಎಷ್ಟು ಮಕ್ಕಳಿಗೆ ಜ್ಞಾನ ಬರುತ್ತಾಗ. ಅವರಿಗೆ ಗೊತ್ತಿಲ್ಲ ಹೇಳೋದಕ್ಕೆ ಪಾಪ, ಮಕ್ಕಳಿಗೆ ಹೇಳ್ತಾರೆ, ಅವರಪ್ಪ ಅವ್ರಿಗೆ ಹೇಳಿಲ್ಲ, ಅವರಪ್ಪ ಅವ್ರಿಗೆ ಹೇಳಿಲ್ಲ, ಈ ಥರ ಎಲ್ಲರೂ ಹೇಳೋದು ಹೇಳೋದು ಜಾಸ್ತಿ ಆಗಿಬಿಟ್ಟಿದ್ದೆ. ಭೂತಗಳಿಂದ ನಾವು ಬದುಕಿದ್ದೇವೆ. ಮುಂದೆ ಹೇಳ್ತಾರೆ ಕೊನೆಯದಾಗಿ, ಇವತ್ತು ಸಿಂಹ ಆನೆಗಳು ಊರಿ ಬಂದರೆ ನಮ್ಗೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ ನೋಡೋಣಂತೆ. ಕೆಲವು ಪ್ರಾಣಿಗಳು ಇದ್ದು ನಮ್ಮನ್ನು ಕಾಪಾಡ್ತಾ ಇದೆ, ಕೆಲವು ಪ್ರಾಣಿಗಳು ಬರ್ತಾ ಇಲ್ಲ, ಬಂದಿದ್ದು ನಾವು ಹಾಳಾಗಿ ಹೋಗ್ತಾ ಇದ್ವಿ. ಬರದಂತೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಅದಕ್ಕೆ ಭೂತಗಳ ಋಣ ನಮ್ಮ ಪಾಲಿಗಿದೆ, ಕೊನೆ ಮನುಷ್ಯ ಋಣ ನಮ್ಮ ಪಾಲಿಗಿದೆ. ಮನುಷ್ಯ ಋಣ ಇದೆ ಅಂದರೆ ಎಷ್ಟು ಆಶ್ಚರ್ಯ ಗೊತ್ತಾ? ಇವತ್ತು ಸಮಾಜ ಶಾಸ್ತ್ರ ಓದ್ತಾರೆ, ಅದು ಮನುಷ್ಯ ಸಂಘಜೀವಿ, ಮನುಷ್ಯ ಒಬ್ಬನೇ ಬದುಕಲಿಕ್ಕಾಗೋದಿಲ್ಲ ಅಂತ ಹೇಳುತ್ತಾರೆ. ಅವನ ಜೊತೆಗೆ ಜನ ಇರಲೇಬೇಕು ಅವನ ಜೊತೆಗೆ, ಇಲ್ಲದ್ರೆ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ಅದು ದೊಡ್ಡ ದೃಷ್ಟ ಅಂತ ಪೇಪರ್ಲ್ಲಿ ಬರ್ತಿರುತ್ತೆ ನೋಡಿ. ಊರು ಹೊರಗಿನ ಒಂಟಿ ಮನೆ ದರೋಡೆ ಕೊಂದೆಲ್ಲ ತೊಗೊಂಡು ಹೋಗಿಬಿಟ್ರು. ಇವತ್ತು ಊರು ಮಧ್ಯೆ ಆಗಿಲ್ಲ ಅಂದರೆ ಪಕ್ಕದ ಮನೆಯವರು ಕಾಪಾಡ್ತಾರೆ ಅಂತ ಅರ್ಥ. ಅವರಿವರು ಎಲ್ಲ ಕಾಪಾಡ್ತಾ ಇರ್ತಾರೆ. ಪರ್ಸ್ ಮ್ಯೂಚುವಲ್ ಹೆಲ್ಪ್, ನಿದ್ದೆ ಹೊಡಿಲಿ ಪರವಾಗಿಲ್ಲ, ನಿದ್ದೆ ಹೊಡಿತಿದ್ರು ಕೂಡ ಅವ್ರು ಇದ್ದಾನೆ ಅಂತ ಒಂದು ಭಯ ಇರುತ್ತಲ್ಲ. ಆ ಮಟ್ಟಿಗೆ ನಾವು ಮನುಷ್ಯ ಅವಲಂಬಿಸಿದ್ದೇವೆ ನಾವೀಗ. ತರಕಾರಿ ತರ ಕೂಕೋತ ಇದ್ದಕ್ಕಿಂತ ಮನೆ ಮೇಲೆ ತಂದು ಕೊಡ್ತಾನೆ, ನಮ್ಗೆ ಉಪಯೋಗ ಆಗಲಿಲ್ಲ. ಈಗ ಅದೇ ರೀತಿ ಎಷ್ಟು ಪದಾರ್ಥನೇ ಉಪಯೋಗ ಆಗ್ತಾ ಇದೆ. ಮನುಷ್ಯ ಮನುಷ್ಯರಿಂದ ಸಹಕಾರ ಕಾಣ್ತಾ ಇದ್ದಾನೆ. ಈ ತತ್ವದೊಳಗೆ ಏನಾದರೂ ಆ ಬೈತಕ್ಕಂಥ ಅಂಶ ಇದೆಯೇ ಅದರೊಳಗೆ? ಶಾಸ್ತ್ರ ಕೆಟ್ಟದ್ದು ಏನು ಹೇಳುತ್ತೆ ಅಂತ ತಿಳ್ಕೊಂಡಿದ್ದಾರಲ್ಲ, ಏನು ಹೇಳಿದೆ? ಇದೆಲ್ಲ ಸೈನ್ಸ್ ಹೇಳ್ತಾ ಇದೆ ಶಾಸ್ತ್ರ. ಸಮಾಜ ಶಾಸ್ತ್ರ ಹೇಳ್ತಾ ಇದೆ, ನಮ್ಮ ಬದುಕಿನ ಅನೇಕ ಮುಖಗಳನ್ನು ರುಜುವಾತು ಮಾಡ್ತಾ ಇದೆ ಶಾಸ್ತ್ರ. ಇಂಥ ಶಾಸ್ತ್ರಗಳನ್ನು ಅಪ್ರಯೋಜಕ ಅಂತ ಬಯ್ಯ ಮನುಷ್ಯ ಎಷ್ಟು ಮೂರ್ಖನಾಗ್ತಾನೆ. ಶಾಸ್ತ್ರ ಅಂದರೆ ಜನ ತಿಳ್ಕೊಂಡಿದ್ದೇನೋ, ಮೂಢನಂಬಿಕೆಯನ್ನು ಬೆಳವಣಿಗೆ ಮಾಡಿ ಕೆಲವಂತ ಶಾಸ್ತ್ರ ಓದಿದ್ರೆ ಶಾಸ್ತ್ರನೇ ಅಲ್ಲ, ಓದಿದವನು ಕೆಟ್ಟವನು, ಹೇಳಿಕೊಟ್ಟವನು ಕೆಟ್ಟವನು, ಶಾಸ್ತ್ರ ಅಲ್ಲವೇ ಅಲ್ಲ ಅದು. ನಿಜವಾದ ಶಾಸ್ತ್ರ ಭಗವದ್ಗೀತೆ ಅಂತ ಶಾಸ್ತ್ರ ಇಂಥ ಪರಿಚಯ ಮಾಡಿಕೊಡ್ತಾ ಇದೆ. ಆದ್ದರಿಂದ ಇಷ್ಟು ಜನಕ್ಕೂ ನಾವು ಋಣ ತೀರಿಸಬೇಕಲ್ಲ, ಅಷ್ಟನ್ನು ಮಾಡಿ ಅಂತ ಶಾಸ್ತ್ರ ಹೇಳಿ. ಅತಿಥಿ ಪೂಜೆಯಿಂದ ಮನುಷ್ಯ ಋಣವನ್ನು ಕಳ್ಕೊಳ್ತೇವೆ, ಶ್ರಾದ್ದ ಪಕ್ಷಾದಿ ತರ್ಪಣಗಳಿಂದ ಪಿತೃಋಣ ಹೋಗುತ್ತೆ, ಜ್ಞಾನ ಕಾರ್ಯದಿಂದ ಋಷಿಗಳ ಋಣ ಹೋಗುತ್ತೆ. ಅದೇ ರೀತಿಯಲ್ಲಿ ದೇವತೆಗಳಿಗೆ ನಾವು ವೈಶ್ವದೇವಾದಿಗಳ ಮೂಲಕ ಏನು ಹವಿಸ್ಸನ್ನು ಕೊಡ್ತೇವೆ, ದೇವಋಣ ಕಳೆಯುತ್ತೆ. ಪ್ರತಿನಿತ್ಯ ಹೇಗೆ ಮಾಡ್ತಾ ಮಾಡ್ತಾ ಹೋದಂತೆ ಋಣ ಪರಿಹಾರವಾಗುತ್ತೆ. ನಾ ಸಾಯ ಹೊತ್ತಿಗೆ ಮನೆ ಬಾಡಿಗೆ ಪೂರ್ತಿ ಖಾಲಿ ಹೇಗೆ ಕೊಟ್ಟಿರಬೇಕೋ ಹಾಕಿ, ನಮ್ಮ ದೇಹದ ನಂಟು ಅವಾಕ್ ಕಳೆಯುತ್ತೆ. ಇದೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಪಾಡಿ ನಾವೇ ಹುಟ್ಟಿ ಬಂದಿದ್ದೇವೆ, ನಾವೇ ಬೆಳಿತೇವೆ ಅಂತ ಯಾರು ತಿಳ್ಕೊಂಡ್ರಿ ಅಂತ ಹೇಳ್ತಾರೆ. ಆದ್ರಿಂದಾನೆ ತೈರ್ದತ್ತಾರ್ ಅಪ್ರದಾಯೇಭ್ಯೋ ಯೋಭುಂಕ್ತೇ ಸ್ತೇನ ಏವ ಸಹ, ಅವನು ದೊಡ್ಡ ಕಳ್ಳನಾಗಿ ಬಿಡ್ತಾನೆ. ಇಷ್ಟಾನ್ಹಿ ಭೋಗಾನ್ವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ. ನಾಭಾಗರಾಜ ರುದ್ರದೇವರ ಪಾಲನ್ನ ಅವರಿಗೆ ಕೊಟ್ಟಿದ್ದಕ್ಕೆ ಇಷ್ಟು ಕಲ್ಯಾಣವಾಯಿತು, ನಾವು ಪ್ರತಿನಿತ್ಯದಲ್ಲೂ ಇಷ್ಟು ಜನಗಳ ಭಾಗ ಹೊಂದಿದ್ದೇವಾದ್ದರಿಂದ ಅವರ ಪಾಲನ್ನು ಅವರಿಗೆ ಕೊಡ್ತಾ ಹೋದರೆ ನಮಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಅವರು ರುದ್ರದೇವರು ಕೊಟ್ಟಿದ್ದು ಸಾಕಲ್ಲ, ನಿನಗೆ ಜ್ಞಾನ ಬರಲಿ, ನಾವು ಬುದ್ಧಿವಂತರಾಗ್ತೇವೆ, ನಿನಗೆ ಐಶ್ವರ್ಯ ಬರಲಿ, ಶ್ರೀಮಂತರಾಗ್ತೇವೆ, ನಿನಗೆ ಒಳ್ಳೆ ಮಗ ಹುಟ್ಟಲಿ, ಸಂತತಿ ಬೆಳೆಯುತ್ತೆ, ನಮ್ಮೂರು ಬೇಕಾದದ್ದೇನೆ. ರುದ್ರದೇವರು ಅವನಿಗೆ ಕೊಟ್ಟ ವರ ಅಲ್ಲ, ಎಲ್ಲ ದೇವತೆಗಳು ಕೊಡ್ತಕ್ಕಂಥ ವರವೇ ಅದು ಒಂದು. ಅದನ್ನು ಭಾಗವತ ಪುರಾಣ ಎಷ್ಟು ಮಾರ್ಮಿಕವಾಗಿ ನಮ್ಮ ಮುಂದೆ ಇಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕು. ಇದು ದೇವತಾರಾಧನೆಯ ಫಲ ಇದು. ಇವತ್ತು ಲೋಕದ ಆರಾಧನೆಯಿಂದ ಈ ಮಟ್ಟಿನ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಡೀ ಜಗತ್ತು ಯಾರದು? ಭಗವಂತನದ್ದು. ತೇನ ತ್ಯಕ್ತೇನ ಭುಂಜೀತಾಹ ಮಾದೃತ ಕಶ್ಯ ಸಿದ್ಧನಂ ಈಶಾವಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ತೇನ ತ್ಯಕ್ತೇನ ಭುಂಜೀತಾಹ ಮಾದೃತ ಕಶ್ಯ ಸಿದ್ಧನಂ. ಇಡೀ ವಿಶ್ವವೇ ಭಗವಂತನಿಗೆ ಸೇರಿದ್ದು, ನಮ್ಮದಲ್ಲ ಇದು, ವಿಶ್ವ ಭಗವಂತನಿಗೆ ಸೇರಿದ್ದು. ಅದು ನಾವು ಬದುಕ್ತಾ ಇದ್ದೇವೆ, ಅವನಿಗೆ ಕಾಣಿಕೆ ಕೊಡಲೇಬೇಕಲ್ಲ. ನಾವೀಗ ವಿಶ್ವ ಭಗವಂತನಿಗೆ ಸೇರಿದ್ದು, ದೇಹ ಭಗವಂತನಿಗೆ ಸೇರಿದ್ದು, ನಮ್ಮ ಬದುಕು ಭಗವಂತನಿಗೆ ಸೇರಿದ್ದು, ಕೈಕಾಲಗಳ ಚಟುವಟಿಕೆ ಭಗವಂತನಿಗೆ ಸೇರಿದ್ದು, ಎಷ್ಟು ಭಗವಂತ ಮಾಡಿದ್ದಾನೆ ಲೆಕ್ಕ ಹಾಕಿ. ಇಷ್ಟೆಲ್ಲ ಕೊಟ್ಟಿರೋ ಭಗವಂತನಿಗೆ ನಾವು ಎಷ್ಟು ಕೊಟ್ಟರು ಕಡಿಮೆನೆ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಶಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಶ್ರಮ ದರ್ಪಣ. ನಾವು ಎಷ್ಟೋ ಸತ್ತು ಹೇಳ್ತಾ ಇರ್ತೇವೆ, ಯಾರೋ ಕೆಲಸ ಕೊಡಿಸ್ಬಿಟ್ಟಿರ್ತಾರೆ ಪಾಪ, ಎಂದೋ ಸಿಗ್ತಾರೆ, ಪರಿಚಯ ಮಾಡಿಕೊಡ್ತಾರೆ, ನೋಡಿ ನಾನು ತುಂಬ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದೆ, ಪುಣ್ಯಾತ್ಮನ ಕೆಲಸ ಕೊಡಿಸಿದ್ರು, ಬದುಕಿದ್ದೇನೆ, ಇವರಿಗೆ ನಾನು ಏನು ಕೊಟ್ಟರು ಸಾಲದು ಅಂತ ಹೇಳ್ತಾರಪ್ಪ, ಇವ್ರು ನಾನು ಏನು ಕೊಟ್ಟರು ಸಾಲದು, ಅದು ಕೈ ಕೊಟ್ಬಿಡ್ತಾನೆ, ಅದಕ್ಕೆ ಏನು ಕೊಟ್ಟರು ಸಾಲದು ಅಂತೇಳಿ ಕೊನೆ ಕೈ ಕೊಟ್ಟು ಹೊರಟೋಗ್ಬಿಡ್ತಾರೆ. ತಪ್ಪು, ಯಾಕೆ ಅವರೊಂದು ಕೆಲಸ ಕೊಡಿಸಿದ್ದಕ್ಕೆ ಇವತ್ತು ಏನು ಕೊಟ್ಟರು ಸಾಲದು ಅಂತ ಹೇಳ್ತೀಯಲ್ಲ, ದೇವರು 24 ತಾಸು ನಮ್ಮ ಜೊತೆ ಕಾಪಾಡ್ತಾನಲ್ಲ. ಕೆಲಸ ಕೊಡಿಸ್ಲಿಕ್ಕೆ ಅವರಿಗೆ ಬುದ್ಧಿ ಕೊಟ್ಟಿದ್ದೆ ಯಾರು ದೇವರೇ? ಈ ಮಧ್ಯೆ ಕೆಲಸ ಕೊಡಿಸ್ಲಿಕ್ಕೆ ಅವ್ನು ಮರ್ತೆ ಬಿಟ್ಟಿದ್ದಾನೆ ಕೆಲಸ ಅಲ್ಲ, ಹೌದಾ ನಾನು ಕೊಡಿಸಿದ್ದೀನ? ಆಶ್ಚರ್ಯ, ಏನೋ ದೇವ್ರ ಬುದ್ಧಿ ಕೊಟ್ಟ ಬಿಡಯ್ಯ ಅಂತ ಹೇಳಿದೆ. ಎಷ್ಟು ಅನುಗ್ರಹ ಮಾಡ್ತಾನೆ ಪರಮಾತ್ಮ, ಇಂಥ ಪರಮಾತ್ಮನಿಗೆ ಏನು ಕೊಟ್ಟರ್ತಾನೆ ಕೊಟ್ಟಂತೆ ಆಗ್ತಾ ಇದೆ. ಅರ್ಜುನ, ಆ ರೀತಿ ಮಾಡಿದವರು ತುಂಬ ತಪ್ಪಾಗುತ್ತೆ. ಮಾಡಿದ ಮೇಲೆ ಇದೆಯಲ್ಲ ಯಜ್ಞ ಶಿಷ್ಟಾಸಿನ ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಮುಂದೆ ಹೇಳ್ತಾರೆ, ಮುಂದಿನ ಮಾತು ನೋಡಬೇಕು. ಈ ರೀತಿ ಇದ್ದಾಗ ಯಾವನು ತೈರ್ದತ್ತಾನ ಪ್ರದಾಯೇಭ್ಯೋ ಯೋಹುಂಕ್ತೆ ಸ್ತೇನ ಏವ ಸಹ ಅಂಥೇಳಿ ಭಗವಂತ ಮತ್ತೆ ಮುಂದುವರಿಸ್ತಾರೆ. ಭುಂಜತೆ ತೇ ತ್ವಹಂ ಪಾಪಾಹ ಏ ಪಚಂತಿ ಆತ್ಮಕಾರಣ. ಈ ಮುಂದಿನ ಮಾತು ನೋಡಬೇಕು, ಇದನ್ನೆಲ್ಲ ಮರೆತುಬಿಟ್ಟು ಏ ಯಾರು ಆತ್ಮಕಾರಣಾತ್ ಪಚಂತಿ, ತಮ್ಮ ಹೊಟ್ಟೆಗೋಸ್ಕರವಾಗಿ ಅಡಿಗೆ ಮಾಡ್ಕೋತಾರೆ, ತಮ್ಮ ಹೊಟ್ಟೆಗೋಸ್ಕರ ಮಾತ್ರ ಸಂಪಾದನೆ ಮಾಡ್ತಾರೆ, ಮತ್ತು ಅಡಿಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಅವರು ಮಾಡೋದು ಊಟ ಅಲ್ಲ, ಅವರು ತಿನ್ನೋದು ಅನ್ನ ಅಲ್ಲ, ಅವರು ತಿನ್ನೋದು ಏನು ಅಂದ್ರೆ ಭಗವಂತ ಹೇಳ್ತಾನೆ, ಭುಂಜತೆ ತೇತು ಅಘಂ ಪಾಪಾಹ, ಅವರು ತಾವು ಮಾಡಿದ ಬರೀ ಪಾಪಗಳ ರಾಶಿಯನ್ನು ತಿಂತಾರೆ ಅಂತ ಹೇಳ್ತಾರೆ. ಎಷ್ಟು ಅರ್ಥವತ್ತಾದ ಮಾತು, ಭುಂಜತೆ ತೇತು ಅಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ತಮಗೋಸ್ಕರ ಅಂತ ಹೇಳಿ ಯಾವನು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾನೆ ಅವನು ಪಾಪದ ರಾಶಿಯನ್ನೇ ತಿಂತಾನೆ. ಭಗವದ್ಗೀತೆ ನಮಗೆ ಬೇಕು ಅಂತ ಇಷ್ಟು ಜನ ಕಂಠಪಾಠ ಹಾಕಿ ಓದ್ತಾರೆ, ಎಷ್ಟು ಜನ ಭಗವದ್ಗೀತೆ ಹೇಳಿದ್ದನ್ನು ಫಾಲೋ ಮಾಡ್ತಾರೆ. ಪ್ರತಿನಿತ್ಯದಲ್ಲೂ ಕೂಡ ದೇವರು ಕೊಟ್ಟಿದ್ದನ್ನು ದೇವರಿಗೆ ನಾವು ಈ ಮೂಲಕ ಕೊಡೋಣ ಅಂತಕ್ಕಂಥ ಭಾವನೆ ಬಂದರೆ ಅದು ಗೀತೆ ಓದಿದ್ದು ಸಾರ್ಥಕ. ಹೊಟ್ಟೆಗೋಸುಗ ಯಾವನು ಅಡಿಗೆ ಮಾಡ್ಕೋತಾನಲ್ಲ ಭಾರಿ ಪಾಪಿಷ್ಟ. ಎಷ್ಟೋ ಜನ ಮನೆಯಲ್ಲಿ ಏನಾಗಿರುತ್ತೆ ಗೊತ್ತಾ, ಕೆಲವು ಸಲ 8 ಜನ ಮನೆಯಲ್ಲಿ ಇರ್ತಾರೆ, ಈಗ ಭಾರಿ ಕಡಿಮೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಅಂಥ ಸಂಸಾರ ಇವತ್ತು ನೋಡ್ತೇವೆ ಅಷ್ಟೇ. ಹಿಂದೆ ತುಂಬ ಜನ ಮನೆಯಲ್ಲಿ ನೋಡ್ತಾ ಇದ್ವಿ, ಯಾವುದೋ ಕಾರಣಕ್ಕೆಲ್ಲ ಬೇರೆಯವ್ರಿಗೆ ಹೋಗ್ಬಿಟ್ಟಿರ್ತಾರೆ, ಮನೆ ಯಜಮಾನಿ ಒಬ್ಬಳೇ ಇರ್ತಾರೆ, ಏನು ಮಾಡ್ತಾರೆ ಗೊತ್ತಾಕೆ, ಒಬ್ಬಳಿಗೆ ಅಡಿಗೆ ಮಾಡ್ಕೊಳ್ಳೋದು ಬಿಡು ಅಂತ ಹೇಳ್ಬಿಟ್ಟು ಬರೀ ಏನೋ ಮಾಡ್ಕೊಂಡು ತಿಂದುಬಿಡ್ತಾರೆ. ಏ ಬೇಜಾರಾಗುತ್ತೆ, ಒಬ್ಬರು ಮಾಡಿ ಮನಸ್ಸೇ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅರ್ಥ ಮಾಡ್ಕೋಬೇಕು, ತಿನ್ನೋ ಜನಗಳು ಇಲ್ಲದೆ ಹೋದಾಗ ತಾನು ಒಬ್ಬರು ತಿನ್ನಲಿಕ್ಕೆ ಮನಸ್ಸು ಬರ್ತಿದ್ದಿಲ್ಲ ಅವರೇ, ಪಾಪ ಮನಸ್ಸು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತಿನ ದಿವಸ ಇವತ್ತು ಇನ್ನೊಬ್ರು ಇದ್ರೆ ಮನಸ್ಸು ಬರಲ್ಲ ನಮಗೆ, ಹಾಗಾಗಿಬಿಡುತ್ತೆ. ಯಾರು ಊರಿಗೆ ಹೋಗೋವರೆಗೂ ಸ್ವೀಟ್ ಮಾಡೋದು ಬೇಡ, ಅವ್ರು ಹೋಗೋವರೆಗೂ ಸ್ಪೆಷಲ್ ಮಾಡೋದು ಬೇಡ, ಅವ್ರಿಗೆ ಕೊಡಬೇಕಾಗುತ್ತೆ, ಹೋಗ್ಬಿಡಲಿ ಆ ಕಡೆಗೆ ಆಮೇಲೆ ಮಾಡ್ಕೊಂಡು ತಿಳ್ಕೊಂಡಿರ್ತೀವಿ. ಹಿಂದಿನ ಕಾಲದ ಜನ ಹಾಗೆ ಮನೆಗೆ ಬಂದಾಗ ಹಬ್ಬ ಮಾಡ್ತಾ ಇದೆ, ಯಾರಾದ್ರೂ ಬಂದಾಗ ಹಬ್ಬ, ಇವತ್ತು ಯಾರಾದ್ರೂ ಹೋದಾಗ ಹಬ್ಬ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೆ. ಇದೆಲ್ಲ ಏನು ತೋರಿಸುತ್ತೆ, ತಿನ್ನೋದು ಅನ್ನ ಅಲ್ಲ, ತಿನ್ನೋದು ಪಾಪಗಳ ರಾಶಿ ಅಂತ ಕರೀತಾರೆ. ಮಹಾಭಾರತದಲ್ಲಿ ಹೇಳ್ತಾರೆ, ಏಕ ಸ್ವಾದು ನಭುಂಜೀತ, ರುಚಿಕರವಾದ ಪದಾರ್ಥವನ್ನು ಒಬ್ಬನೇ ತಿನ್ನಬಾರದು ಅಂತ ಹೇಳಿಬಿಡ್ತಾರೆ. ರುಚಿಕರವಾದ ಪದಾರ್ಥವನ್ನು ಒಬ್ಬನೇ ತಿನ್ನಬಾರದು, ಹಂಚಿ ತಿನ್ನಬೇಕು ಅಂತ ಶಾಸ್ತ್ರ ಹೇಳೋದು. ಮತ್ತೆ ಹೇಳ್ತಾನೆ ಭಗವಂತ, ವೇದಗಳಲ್ಲಿ ಬರುತ್ತೆ ಕೇವಲಾಘೋ ಭವತಿ ಕೇವಲಾದಿ ಅಂತ ಒಂದು ಮಾತು. ಕೇವಲಾಹೋ ಭವತಿ ಕೇವಲಾದಿ. ಕೇವಲಾದಿ ಅಂದರೆ ಕೇವಲ ತನ್ನ ಹೊಟ್ಟೆಗೆ ಮಾತ್ರ ತಿನ್ನುವವನು. ಕೇವಲಾಹ ಭವತಿ, ಬರೀ ಪಾಪಗಳ ರಾಶಿಯೇ ಆಗ್ತಾನೆ ಹೊರತು ಪುಣ್ಯದ ತುಳುಕು ಅವನಲ್ಲಿ ಉಳಿಯೋದಿಲ್ಲ. ಈ ಮಾತನ್ನು ದಾಸರಾಯ ಬರೀತಾರೆ. ಎಲ್ಲದನ್ನು ಕೂಡ ಈ ಭಗವಂತನಿಗೆ ಕೊಡದೇನೆ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟ ನುಣುತಿಹ ಕೆಟ್ಟ ಮನುಜರ ಕಟ್ಟಿಕೊಂಡೊಯ್ದು ಯಮಪಟ್ಟಣದೊಳಗೆ ಒತ್ತಟ್ಟಿಲಿಡುತಿಹರು. ಒಳ್ಳೆ ಪ್ರಾಸಬದ್ಧವಾಗಿ ಬೈದಿದ್ದಾರೆ ದಾಸರಾಯ. ಇಷ್ಟೆಲ್ಲ ಬಿಟ್ಟು ಬಿಟ್ಟು ತನ್ನ ಹೊಟ್ಟೆಗೋಸುಗ, ತನ್ನ ಹೊಟ್ಟೆಗೋಸ್ಕರ ಥಟ್ಟ ನುಣುತಿಹ ಮಾಡಿ, ಯಾರೋ ಬಂದಿರ್ತಾರೆ ಅವಸರ ತಿಂದ್ರೆ ಗೊತ್ತಾಗುತ್ತೆ ನುಂಗಿಬಿಡೋದು ಗಡಕ್ರೆ ಅಂತ ಹೇಳಿಬಿಟ್ಟು ಥಟ್ಟ ನುಣುತಿಹ ಕೆಟ್ಟ ಮನುಜರ ಕಟ್ಟಿಕೊಂಡೊಯ್ದು ಯಮಪಟ್ಟಣದೊಳಗೆ ಒತ್ತಟ್ಟಿಲಿಡುತಿಹರು. ಸಪರೇಟ್ ಕೇಸ್ ಅಂತೆ, ಎಲ್ಲರೂ ಬಿಟ್ಟು ತಿಂದು ಮಹಾಪಾಪಿಷ್ಟರು ಅಂತ ಒಂದು ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಅದ್ರಲ್ಲಿ ಹಾಕೋರೆಲ್ಲ ಅಂಥವ್ರು, ಇನ್ನೊಬ್ಬರು ಬಿಟ್ಟು ತಿಂದವರು ಅಂತಾನೆ ಗ್ಯಾಂಗ್ ಅಂತ. ಕೃಮಿಭೋಜನ ಅಂತ ನರಕಕ್ಕೆ ಹೆಸರು. ಕೃಮಿಭೋಜನ ನರಕದ ಕಂಪಾರ್ಟ್ ಬಿಸಾಕ್ಬಿಡ್ತಾರೆ ಎಲ್ಲರ ಒಯ್ದುಬಿಟ್ಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗೀತೆಯ ಮಾತು ಕೇಳಿದಾಗ ಒಬ್ಬರೇ ತಿನ್ನಲಿಕ್ಕೆ ಅಂತವ್ರು ಗಾಬರಿ ಆಗಿಬಿಡ್ಬೇಕು. ಯಾರು ಸಿಕ್ಕರೆ ಕಷ್ಟ ಕೊಡಬೇಕು. ಹಳ್ಳಿಗಳಲ್ಲಿ ಭಾವನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೊದಲು? ತುಂಬ ಬಡವರು ತಮ್ಮ ಹೊಟ್ಟೆಗೆ ಇರ್ತಿರಲಿಲ್ಲ ಪಾಪ, ಆದ್ರೆ ಯಾರು ಬಂದರೆ ತಕ್ಷಣ ತಂಪಾಲು ಇನ್ನೊಬ್ಬರಿಗೆ ಕೊಡತಕ್ಕಂಥ ತ್ಯಾಗ ಬುದ್ಧಿ ಇರ್ತಿ. ಹಳ್ಳಿಗಳೊಳಗೆ ಓದಿದವರ ಬಗ್ಗೆ ಹೇಳ್ತಾ ಇಲ್ಲ, ಹಳ್ಳಿ ಏನು ಓದದೇ ಇದ್ದವ್ರ ಬಗ್ಗೆ ಸಂಸ್ಕೃತಿ. ಎಲ್ಲಿಂದ ಬಂತು ಸಂಸ್ಕೃತಿ? ರಾಮಾಯಣ ಭಾರತ ಭಗವದ್ಗೀತೆ ಅವುಗಳೆಲ್ಲ ಕಾಲಕಾಲಕ್ಕೆ ಪ್ರವಚನವನ್ನು ಕೇಳಿ 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 ಆ ಜನಗಳಿಗೆ ಅಷ್ಟು ವಿಶೇಷವಾದಂಥ ಒಂದು ಮಾನವೀಯತೆಯನ್ನು ಬೆಳೆಸ್ಕೊಂಡಿದ್ರು. ಇವತ್ತು ನಮಗೆ ಆ ಭಾವನೆ ಬಂದೇ ಇಲ್ಲ. ರಾಮಾಯಣ ಮಹಾಭಾರತ ಕಡೆ ವರ್ಷ ಕೆಟ್ಟೋಗ್ತಾರೆ ಅನ್ನೋ ಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದೆ ನಾವೇ. ಕೆಟ್ಟೋಗದೆ ಬದುಕ್ತಾರೆ ಅಂತ ಹೇಳೋದಕ್ಕೆ ಆ ಜನಗಳ ಮಾತೇ ಸಾಕ್ಷಿ, ಅವರ ರೀತಿನೇ ಸಾಕ್ಷಿ. ಹೆಬ್ಬೆಟ್ಟೊತ್ತ ಜನ, ಆದರೆ ಮನಸ್ಸಿನಲ್ಲಿ ಅಂಥ ವಿದ್ಯಾವಂತರಾಗಿರ್ತಿದ್ರು. ಒಳ್ಳೆ ಪರಿಪಕ್ವವಾದ ಸುಸಂಸ್ಕೃತ ಜೀವನ ಬರಲಿಕ್ಕೆ ಬರ್ತಿರಲಿಲ್ಲ, ಆದರೆ ಮನಸ್ಸೊಳಗೆ ಬರ್ಕೊಂಡು ಬಿಡ್ತಿದ್ರು ಅಂತ ಜನ ಆಗಿದ್ರು. ಇವತ್ತು ಫಸ್ಟ್ ಕ್ಲಾಸ್ ಬರಲಿಕ್ಕೆ ಬರುತ್ತೆ, ಏನು ನೀಟಾಗಿ ಬರೀತಾನೆ, ಮಾಡಿ ಬರಿಬಾರದಳೆ ಬರೀತಾನೆ, ತಪ್ಪು ತಪ್ಪು ಬರೀತಾನೆ, ಬೇಕಾದ್ರೆ ಮ್ಯಾನಿಪುಲೇಟ್ ಮಾಡಿ ಬರೆಯಷ್ಟು ಅಭ್ಯಾಸ ಆಗಿಬಿಟ್ಟಿದ್ರು. ಒಳಗೆ ಮಾತ್ರ ಏನು ಇಲ್ಲದೆ ಇರತಕ್ಕಂಥ ವಿಷಯ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ತುಂಬ ಜನ ಆ ರೀತಿ ಆಗಿಬಿಡ್ತಾರೆ. ಆ ತಪ್ಪನ್ನು ತಿದ್ಕೋಬೇಕಾದ್ರೆ ಭಗವದ್ಗೀತೆಯ ಒಂದೊಂದು ಮಾತುಗಳು ಕೂಡ ಶ್ರೇಷ್ಠ ಉಪದೇಶದ ಸಾರ ಅಂತ ತಿಳ್ಕೊಂಡ್ರೆ ಸಾಕು. ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ತಮಗೋಸ್ಕರ ಅಡಿಗೆ ಮಾಡಿಕೊಡತಕ್ಕಂಥ ವ್ಯಕ್ತಿಗಳು ಪಾಪದ ರಾಶಿಯನ್ನೇ ತಿಂತಾರೆ ಅರ್ಜುನ, ಬೇರೆಯಲ್ಲ. ಆದರೆ ದೇವತೆಗಳಿಗೆ ಋಷಿಗಳಿಗೆ ಮುನಿಗಳಿಗೆ ಕೊಟ್ಟಾಲ್ಲೇ ತಿಂತಾರಲ್ಲ, ಅದು ಬರೀ ತಿನ್ನೋದಲ್ಲ, ಯಜ್ಞಶಿಷ್ಟ ಅಮೃತ ಪೂಜ, ಅದು ಅಮೃತವಾಗೋದ್ರಿಂದ ಅದನ್ನು ತಿಂದ ಅವರಿಗೆ ಇದನ್ನೇ ಪಾಪ ಬರುತ್ತೆ, ಅಲ್ಲಿರೋ ಪಾಪ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಪಾಪ ಹೋಗೋ ಕೆಲಸ ಅದು, ಪಾಪ ಬರೆಸೋ ಕೆಲಸ ಇದು. ಅದರಿಂದ ಯಜ್ಞಯಾಗಗಳ ಕಾನ್ಸೆಪ್ಟನ್ನು ಮರಿಬೇಡಿ ಅಂತ ಹೇಳಿಬಿಟ್ಟು. ಇನ್ನು ಯಜ್ಞಯಾಗದ ಬಗ್ಗೆ ನಿನ್ನೆ ನೋಡಿದ್ದೇವೆ, ಇದೆಲ್ಲ ಮಾಡೋದು ಒಂದು ಯಜ್ಞ, ಇನ್ನೊಬ್ಬರಿಗೆ ಕೊಡೋ ಕಾನ್ಸೆಪ್ಟ್ ಅದೇ ಒಂದು ಯಜ್ಞ, ಇನ್ನೊಬ್ಬರಿಗೆ ನಮ್ಮ ಕೈಯಿಂದ ಅದನ್ನು ಕೊಡ್ತೇವೆ ದೊಡ್ಡ ಯಜ್ಞ. ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಯೋಚನೆ ಮಾಡಿದರೆ ಸರಿ. ಇಷ್ಟು ಹೇಳಿ ಭಗವಂತ ಮುಂದಿನ ಹೊಸ ವಿಚಾರ ಹೇಳ್ತಾ ಇದ್ದ, ಜಗಚ್ಚಕ್ರದ ಕಲ್ಪನೆ ಕೊಡ್ತಾನೆ. ನಾವಿದನ್ನು ಮಾಡೋದಿಲ್ಲ ಅಂತ ಯಾರಾದರೂ ಅಂದರೆ, ಯಜ್ಞವನ್ನು ಮಾಡೋದಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಭಗವಂತ ಹೇಳ್ತಾನೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಮತ್ತೆ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಎರಡು ಶ್ಲೋಕದೊಳಗೆ ಮುಂದೆ ಪರಮಾತ್ಮ ಏನು ಹೇಳಿದೆ ಅಂದರೆ ತಾನು ಹೇಳ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಹ ಅಘಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಈ ಮೂರು ಶ್ಲೋಕದೊಳಗೆ ಜಗಚ್ಚಕ್ರ ನಿರೂಪಣೆ ಬಂದಿತ್ತು. ಭಗವದ್ಗೀತೆಯಲ್ಲಿ ಜಗತ್ತಿನ ಬಗ್ಗೆ ಎರಡು ಮಾತು, ಒಂದು 15ನೇ ಅಧ್ಯಾಯದಲ್ಲಿ ಜಗದ್ ವೃಕ್ಷ ಅಂತ ಕರೀತಾರೆ, ಜಗತ್ತನ್ನು ಅಶ್ವತ್ಥ ವೃಕ್ಷ ಅಂತ ಕರೆದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಜಗತ್ತನ ಚಕ್ರ ಅಂತ ಕರೆದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಜಗಚ್ಚಕ್ರ ಅಂದರೆ ಏನು ಇವತ್ತು ನಾವು ಅದು ನೋಡ್ತಾ ಹೋಗಬೇಕು. ಅನ್ನಾದ್ ಭವಂತಿ ಭೂತಾನಿ, ಇವತ್ತು ಪ್ರಾಣಿಗಳು ಬದುಕಿರೋದು ಯಾವುದರಿಂದ, ಪ್ರಾಣಿಗಳು ಹುಟ್ಟೋದು ಯಾವುದರಿಂದ? ಅನ್ನಾದ್ ಭವಂತಿ, ಅನ್ನದಿಂದ ಪ್ರಾಣಿಗಳು ಬದುಕಿವೆ. ಅನ್ನ ಶಬ್ದಕ್ಕೆ ಬರೀ ಅಕ್ಕಿ ಅನ್ನ ಹಾಗೆಲ್ಲ ತಿಳ್ಕೊಬಾರ್ದು. ಮತ್ತೆ ಫುಡ್ ಅಂತ ಅರ್ಥ ಅದಕ್ಕೆ ಅರ್ಥ, ಯಾರು ಅನ್ನ ತಿಂದ ಇದ್ದವ್ರು ಹಾಗೆ ಪರವಾಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅನ್ನಾದ್ ಭವಂತಿ ಭೂತಾನಿ, ಇವತ್ತು ಬ್ರೆಡ್ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಬ್ರೆಡ್ ಅಂತ ಅರ್ಥ ಅಲ್ಲ, ಅದು ಫುಡ್ ಅಂತ ಅರ್ಥ. ಅನಿಸಿದ್ವೋ ಬ್ರೆಡ್ ಹಿಮ್ಸೆಲ್ಫ್ ಅಂತ ಕೇಳಿದರೆ ಅಂಗಡಿ ಬ್ರೆಡ್ ಹೊತ್ಕೊಂಡ್ಬಿಡ್ತಾನೆ ಅಂತ ಅರ್ಥ ಅಲ್ಲ, ಹೊಟ್ಟೆ ಬೇಕಾದ ಅಂದರೆ ತಾರೇ ಆಹಾರ ತಾರೇ ಸಂಪಾದನೆ ಮಾಡ್ತಾರೆ ಅಂತ ಅರ್ಥ. ಅನ್ನಾದ್ ಭವಂತಿ ಭೂತಾನಿ, ಮತ್ತು ಅನ್ನ ಇಲ್ಲ ಅಂದರೆ ಪ್ರಾಣಿಗಳೆಲ್ಲ ಹೋದಂತೆ ಲೆಕ್ಕ. ಅನ್ನ ಇದು ನೋಡಿ ಎಷ್ಟು ಬರಗಾಲ ಬರ್ತಾ ಇಲ್ಲ, ಎಷ್ಟು ಅನಾಹುತವಾಗ್ತಾ ಇದೆ, ಎಷ್ಟು ಜನ ದುಃಖ ಪಡ್ತಿದ್ದಾರೆ ಪಾಪ. ಅನ್ನ ಒಂದು ಹೋಯ್ತು ಅಂದರೆ ಎಲ್ಲ ಹೋದಂತೆ ಲೆಕ್ಕ, ಹೊರಗೆ ಅನ್ನ ಬೆಳೆದೇ ಹೋದರೂ ಹೋದಾಗ ಲೆಕ್ಕ, ಹೊಟ್ಟೆಗೆ ಅನ್ನ ಹೋದರೂ ಹೋದಾಗ ಲೆಕ್ಕ. ಎಷ್ಟೋ ಜನ ಇರ್ತಾರೆ ಇನ್ನವರು ತುಂಬ ದಿವಸ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂದರೆ ಅನ್ನ ಸೇರ್ತಾ ಇಲ್ಲ ಅವ್ರಿಗಾಗಲೇನೆ, ಆಹಾರ ಸೇರ್ತಾ ಇಲ್ಲ, ಕಷ್ಟಪಟ್ಟು ಹಾಕಿದ್ರು ಹೊರಗೆ ಬಂದುಬಿಡುತ್ತೆ ಅಂದರೆ ಲಾಸ್ಟ್ ಡೇ ಸಾಲ ಕೌಂಟ್ ಆಗ್ತಾ ಇದೆ ಅಂತ. ಅನ್ನ ಹೊರಗೆ ಹೋಗದೆ ಒಳಗೆ ಹೋಗದೆ ಹೋದರೆ ಅವನ ಬದುಕು ಕೊನೆಗಾಣ್ತಾ ಇದೆ ಅಂತ ಅರ್ಥ. ಅನ್ನ ಬೆಳೆದೆ ಹೋದರೆ ಪ್ರಾಣಿಗಳು ಬದುಕೋದಿಲ್ಲ ಅಂತ ಅರ್ಥ. ಅಂದರೆ ಅನ್ನದ ಮಹತ್ವ ನಮಗೆ ಗೊತ್ತಾಯಿತು, ಅನ್ನದಿಂದ ಪ್ರಾಣಿಗಳು ಬದುಕಿವೆ, ಪ್ರಾಣಿಗಳು ಹುಟ್ಟತಾನೂ ಇವೆ. ಅನ್ನ ಎಲ್ಲಿಂದ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ಅನ್ನ ಎಲ್ಲಿಂದ ಬರುತ್ತೆ? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ. ಪರ್ಜನ್ಯ ಅಂದರೆ ಮೇಘ ಸಂತತಿ ಅಂತ ಆಚಾರ ಅರ್ಥ ಬರೀತಾರೆ. ಪರ್ಜನ್ಯೋ ಮೇಘ ಸಂತತಿ, ಅರ್ಥ ಇಷ್ಟು. ಈ ಮಳೆ ಬೆಳೆಗೆ ಮಳೆ ಬೆಳೆಗೇನು ಬೇಕು? ಅನ್ನಾದ್ಭವಂತಿ ಭೂತಾನಿ ಅಂದರೆ ಬೆಳೆಯಿಂದ ಪ್ರಾಣಿಗಳು ಬದುಕಿವೆ ಅಂತ ಅರ್ಥ. ಬೆಳೆ ಎಲ್ಲಿಂದ ಬರುತ್ತೆ ಅಂದರೆ ಮಳೆಯಿಂದ ಬರುತ್ತೆ ಅಂತ ಅರ್ಥ. ಬೆಳೆ ಇಲ್ಲ ಮಳೆ ಇಲ್ಲದಕ್ಕೆ, ಮಳೆ ಇಲ್ಲ ಬೆಳೆ ಇಲ್ಲ. ಪರ್ಜನ್ಯಾದ ಅನ್ನ ಸಂಭವ, ಪರ್ಜನ್ಯದಿಂದ ಅನ್ನ ಹುಟ್ಟಿ ಬರ್ತಾ ಇದೆ. ಅನ್ನದ ಬೆಳವಣಿಗೆಗೆ, ಅನ್ನದ ಸಂಪಾದನೆಗೆ ಮಳೆ ಬೇಕೇ ಬೇಕು. ಮಳೆ ಎಲ್ಲಿಂದ ಬರುತ್ತೆ ಈ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನೋಡಿದ್ರೆ ತಾನೇ ಅವನು ಮಳೆ ಇಲ್ಲದ ಬರೋ ಯೋಚನೆ ಬಂದ್ರೆ ಬೈತರು, ಯಾಕೆ ಬರೋ ಬಂತ ಸಿನಿಮಾ ಗೊತ್ತಾಗುತ್ತೆ ಅಂತ ಬೈತಿರ್ತಾನೆ ಹೊರತು ಮಳೆ ಕಾನ್ಸೆಪ್ಟ್ ಅವನಿಗೆ ಗೊತ್ತಿಲ್ಲ. ಮಳೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಮಾಡ್ತಾ ಹೋದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಇದು ನಮಗೆ ಗೊತ್ತಿಲ್ಲ. ಮಳೆ ಯಾತಕ್ಕೆ ಕಡಿಮೆ ಆಗಿದೆ ಗೊತ್ತೇನೋ, ಯಜ್ಞ ಯಾಗ ಮಾಡೋದ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದಕ್ಕೇನೆ ಮಳೆನೂ ಕಡಿಮೆ ಆಗ್ತಾ ಇದೆ. ಯಜ್ಞಯಾಗಗಳ ಸಂಖ್ಯೆ ನಡೀತಾ ಹೋದರೆ ಮಳೆ ಬಂದು ಬಿಡುತ್ತೆ, ಬಿಡ್ತಾ ಹೋದರೆ ಮಳೆ ಹೊರಟು ಬಿಡುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞದಿಂದ ಮಳೆ ಬರುತ್ತೆ. ಯಜ್ಞ ಎಲ್ಲಿಂದ ಬರುತ್ತೆ? ಯಜ್ಞ ಕರ್ಮ ಸಮುದ್ಭವ, ಯಜ್ಞ ಅಂತ ಆಗಬೇಕು ಅಂತಿದ್ರೆ ಕರ್ಮ ಮಾಡಲೇಬೇಕು. ಕರ್ಮ ಅಂದರೆ ಆಕ್ಟಿವಿಟಿ. ಮತ್ತು ಯಾವುದೇ ನಮ್ಮ ಪಾಲಿನ ಕರ್ತವ್ಯ ಕರ್ಮವನ್ನು ಮಾಡದೆ ಹೋದರೆ ಯಜ್ಞ ಆಗೋದೇ ಇಲ್ಲ. ಯಜ್ಞದಿಂದ ಮಳೆ, ಯಜ್ಞಕ್ಕೆ ಕರ್ಮ ಬೇಕು. ಈ ಕರ್ಮ ಎಲ್ಲಿಂದ ಆಗುತ್ತೆ ಅಂತ ಮುಂದಿನ ಪ್ರಶ್ನೆ. ಈ ಚಟುವಟಿಕೆ ಯಾರಿಂದ ನಡೀತಾ ಇದೆ? ನಾ ತಿಳ್ಕೊಂಡು ನಮ್ಮಿಂದ ನಡೀತಾ ಇದೆ ಅಂತ ಹೇಳಿ. ತಪ್ಪು, ನಮ್ಮಿಂದ ಕ್ರಿಯೆ ನಡೀತಾ ಇಲ್ಲ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮ ಅಂದರೆ ಭಗವಂತ ನಮ್ಮಿಂದ ಕಾರ್ಯ ಮಾಡಿಸ್ತಾ ಇದ್ದಾನೆ. ಇವತ್ತು ಫ್ಯಾನ್ ತಿರುಗ್ತಾ ಎಲ್ಲಿಂದ ತಿರುಗ್ತಾ ಇದೆ? ನಾನು ಸ್ವಿಚ್ ಆಗಿದ್ದೆ ತಿರುಗ್ತೇನೆ ಅಂತ ತಿಳ್ಕೋಬಾರದು. ಮತ್ತೆ ಸ್ವಿಚ್ ನಾವಾಗಿ ತಿರುಗೋದಿಲ್ಲ, ಕರೆಂಟ್ ಇರೋದು. ಸ್ವಿಚ್ ಏನು ಪ್ರಯೋಜನ ಅದರಿಂದ? ಈಗ ಕರೆಂಟಿಂದ ತಿರುಗ್ತಾ ಇದೆ. ಫ್ಯಾನ್ ತಿರುಗೋದು ಕರೆಂಟ್ನಿಂದ, ಲೈಟ್ ಉರಿತಿರೋದು ಕರೆಂಟ್ನಿಂದ. ಇವತ್ತು ಎಷ್ಟೋ ನಮ್ಮ ಕೆಲಸ ಆಗ್ತಿರೋದು ಕರೆಂಟಿನಿಂದ ಅಂತ ನಮಗೆ ಗೊತ್ತಿದೆ. ಕರೆಂಟ್ ಹೋದ್ರೆ ಎಲ್ಲ ಹೋದ ಲೆಕ್ಕ ಅಂತ ಹೇಳಿಬಿಡ್ತೇವೆ. ಕರೆಂಟ್ ಹೋದ್ರೆ ಎಲ್ಲ ಹೋದ ಲೆಕ್ಕ ಅಂತ ಹೇಳ್ತೀರಲ್ಲ, ಭಗವಂತ ಇಲ್ಲ ಕರೆಂಟ್ ಆರೇ ಇಲ್ಲ ಅಂತ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಕರೆಂಟಿನ ಹಿಂದಿರೋದು ಮತ್ತೆ ಭಗವಂತನೇ. ಆದ್ದರಿಂದ ದೇವರು ಕೈ ಬಿಟ್ಟರೆ ಯಾವ ಕರ್ಮನೂ ಮಾಡಲಿಕ್ಕಾಗೋದಿಲ್ಲ. ತೇನವಿನ ತೃಣಮಪಿ ನ ಚಲತ್, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಪರಮಾತ್ಮ ಅನುಗ್ರಹ ಮಾಡದೆ ಹೋದರೆ ಆ ಕೆಲಸ ಆಗೋದಿಲ್ಲ, ಈ ಕೆಲಸ ಆಗೋದಿಲ್ಲಲ್ಲ, ಹುಲ್ಲು ಕಟ್ಟಿ ಅಳಗಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಕರ್ಮದ ಹಿಂದೆ ಭಗವಂತನ ಸ್ಥಾನ ಇದೆ. ಯೋ ಅಂತಃಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಮಾತಿನ ಕರ್ಮಕ್ಕೆ ಭಗವಂತ ಬೇಕು, ನೋಡೋ ಕರ್ಮಕ್ಕೆ ಭಗವಂತ ಬೇಕು, ಕೇಳೋ ಕರ್ಮಕ್ಕೆ ಭಗವಂತ ಬೇಕು, ಊಟ ಮಾಡಲಿಕ್ಕೆ ಭಗವಂತ ಬೇಕು, ಓಡಾಡಲಿಕ್ಕೆ ಭಗವಂತ ಬೇಕು, ತಿನ್ನಲಿಕ್ಕೆ ಭಗವಂತ ಬೇಕು, ತಿನ್ನ ನುಂಗ್ಲಿಕ್ಕೆ ಭಗವಂತ ಬೇಕು, ನುಂಗಿ ಜೀರ್ಣ ಆಗಲಿಕ್ಕೆ ಭಗವಂತ ಬೇಕು. ಎಷ್ಟಿದೆ ಯೋಚನೆ ಮಾಡಿದರೆ ದೇವರ ಅನುಗ್ರಹ ಇಲ್ಲದೆ ಹೋದರೆ ಯಾವ ಕರ್ಮವೂ ಆಗೋದಿಲ್ಲ. ತೇನ ವಿನ ತೃಣಮಪಿ ನಚಲತಿ ಅನ್ನೋ ಮಾತು ಸಾರ್ಥಕವಾದ ಮಾತು. ನಮ್ಮ ಕೈನಕ್ಕ ನಮಗೆ ಆಡ್ಸಕ್ಕೆ ಬರೋದಿಲ್ಲ ಅನ್ನೋ ಮಾತು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುತ್ತಲ್ಲ ನೋಡಿ, ಎಷ್ಟು ಕಷ್ಟಪಡ್ತಿರ್ತಾರೆ ಪಾಪ. ನೋಡಿಬಿಟ್ರೆ ಆಶ್ಚರ್ಯವೇ ಆಶ್ಚರ್ಯ. ನಮ್ಮ ಕೈ ಒಂದು ಒಂದು ಪರಮಾತ್ಮ ನಮಗೆ ಅನುಭವಕ್ಕೆ ತಂದು ಕೊಡ್ತಾನೆ. ಒಂದು ಕೈ ಸರಿಯಾಗಿಲ್ಲ, ಒಂದು ಕೈ ಸರಿಯಾಗಿಲ್ಲ, ಯಾಕೆ ಎಷ್ಟೋ ಸರ್ತಿ ಆಗುತ್ತಲ್ಲ. ಸಿಂಗಲ್ ಫೇಸ್ ಆದಾಗ ಆಗುತ್ತೆ ನೋಡಿ ಕರೆಂಟ್ಗಳು. ಇಷ್ಟೇ ಎಷ್ಟು ಹೇಳಿಕೆ, ಒಂದು ಕಡೆ ಇದೆ ಒಂದು ಕಡೆ ಇಲ್ಲ, ಬೆಳಕು ಬಿಡಕ್ಕೆ ಹೊಳಿತಾ ಇರುತ್ತೆ. ಪರಮಾತ್ಮ ದೇಹದ ಎಲ್ಲ ಇಟ್ಬಿಟ್ಟಿದ್ದಾನೆ, ದೇಹದ ಎವ್ರಿಥಿಂಗ್ ಇಸ್ ದೇರ್. ಒಂದು ಕನೆಕ್ಷನ್ ಇದೆ, ಒಂದು ಕಡೆ ಹೋಗಿಬಿಟ್ಟಿದೆ. ಈ ಕಡೆ ವಿಂಗ್ ಹೋಗಿದೆ, ನಮ್ಮ ಕಡೆ ಸೈಡ್ ಲೈಟ್ ಇದೆ, ನಿಮ್ಮ ಕಡೆ ಲೈಟ್ ಇಲ್ವಾ ಅಂತ ಕೇಳ್ತಾರೆ. ನಮ್ಮ ಕಡೆ ನಿಮ್ಮ ಕಡೆ ಲೈಟ್ ಇಲ್ವಾ? ಅದು ಬಲಗಡೆ ಭಗವಂತ ಕೈ ಬಿಟ್ಟಿದ್ದ, ಎಡಗಡೆ ಮಾತ್ರ ಉಳಿಸಿಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಫಂಕ್ಷನ್ ಮಾಡಿದ್ರೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಇಲ್ಲ, ಎರಡು ಇಲ್ಲ ಅಂದ್ರೆ ಹೋದ ಅಂತ ಅರ್ಥ. ಎರಡು ಕಡೆ ಅಟ್ಯಾಕ್ ಅಂದ್ರೆ ಆ ತಕ್ಷಣ ಹೋಗಿಬಿಡ್ತಾನೆ ಅಂತ ಅರ್ಥ. ಎಂತ ಆಶ್ಚರ್ಯ, ನಮ್ಮ ದೇಹದೊಳಗೆ ಆಗ್ತಕ್ಕಂಥ ವಿಚಿತ್ರ ಬದಲಾವಣೆ ಎಲ್ಲಿದೆ? ಇದೆಲ್ಲ ದೇವ್ರು ಯಾತಕ್ಕೆ ಕೊಡ್ತಾನೆ? ತಾನು ಬಿಟ್ಟರೆ ಏನಾಗುತ್ತೆ ಅಂತ ತೋರಿಸ ಕೊಡ್ತಾ ಇದ್ದಾನೆ. ಒಂದು ಕೈ ಹೀಗೆ, ಒಂದು ಕೈ ಯಾತಕ್ಕೆ ಹೀಗಾಯ್ತು ಹಾಗಿದ್ರೆ ಎಕ್ಸ್ಪ್ಲೇನ್ ಮಾಡಿ. ನಿಂದೇ ಕೈಗಳಲ್ಲ, ಇನ್ನೊಬ್ಬರದಾರ ಏನೋ ಮಾಡಬಹುದು. ನಿಂದೇ ಕೈ ಯಾತಕ್ಕೆ ಹೀಗಾಗಿದೆ, ನಿಂದೇ ಕಿವಿ ಯಾತಕ್ಕೆ ಹೀಗಾಯ್ತು, ನಿಂದೇ ಕಾಲ ಯಾತಕ್ಕಾಯ್ತು, ಉತ್ತರ ಕೊಡಕ್ಕೆ ಬರೋದಿಲ್ಲ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ದೇವರ ದಯೆಯಿಂದ ಮಾತ್ರ ಕರ್ಮ ಆಗುತ್ತೆ ಹೊರತು ನಮ್ಮ ಕೈಯಲ್ಲದಿಲ್ಲ. ನಾವು ಇಂಡಿಪೆಂಡೆಂಟ್ ಅಲ್ಲ, ಭಗವಂತ ಮಾತ್ರ ಸ್ವತಂತ್ರ. ಸರಿ, ಭಗವಂತ ಎಲ್ಲಿಂದ ನಮಗೆ ತಿಳಿಬೇಕು ಅಂತ ಪ್ರಶ್ನೆ. ದೇವ್ರ ಬಗ್ಗೆ ನಮಗೆ ಹೇಗೆ ತಿಳಿಬೇಕು ಅಂದರೆ ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮ ಅಕ್ಷರದಿಂದ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮ ಅಕ್ಷರದಿಂದ ಹುಟ್ಟಿ ಬರ್ತಾನೆ, ನಮಗೆ ಅರ್ಥ ಆಗೋದಿಲ್ಲ. ಹಾಗಂದ್ರೆ ಅಕ್ಷರ ಅಂದರೆ ವೇದಗಳು ಅಂತ ಅರ್ಥ. ಅಕ್ಷರ ಅಂತ ವೇದಗಳನ್ನು ಯಾತಕ್ಕೆ ಕರೀತಾರೆ ಅಂದರೆ ಅವಕ್ಕೆ ನಾಶನೇ ಇಲ್ಲ. ಯಾರು ಓದೋದು ಬಿಟ್ಟರು ವೇದಗಳು ಇದ್ದೇ ಇರುತ್ತಂತೆ. ಎಲ್ಲ ಓದೋದು ಬಿಟ್ಟರು ವೇದ ಇದ್ದೇ ಇರುತ್ತೆ. ಆದ್ದರಿಂದ ವೇದಗಳಿಗೆ ಅಕ್ಷರಗಳು ಅಕ್ಷರಗಳು ಅಂತ ಕರೀತಾರೆ. ಪರಮಾತ್ಮನ ತಿಳಿಸಿಕೊಡ್ತಕ್ಕಂಥ ಮೂಲಭೂತ ಆಕರ ಯಾವುದು ಅಂದರೆ ವೇದಗಳು. ಆದ್ದರಿಂದ ಪರಮಾತ್ಮನ ವಿಚಾರ ಯಾರಿಂದ ತಿಳಿಯುತ್ತೆ ಅಂದರೆ ವೇದಗಳಿಂದ, ವೇದಗಳಿಂದ. ಆ ವೇದಗಳ ಸಂರಕ್ಷಣೆ ಯಾರಿಂದ ಆಗಬೇಕು ಅಂದರೆ, ಅದು ಪಾಠ ಪ್ರವಚನ ಯಾರಿಂದ ಆಗಬೇಕು ಅಂದರೆ ಭೂತಾನಿ ಪ್ರಾಣಿಗಳಿಂದ ಆಗಬೇಕು. ಆ ಪ್ರಾಣಿಗಳಿಂದ ಬದುಕಬೇಕು ಅನ್ನದಿಂದ. ಅನ್ನ ಎಲ್ಲಿಂದ ಬರಬೇಕು? ಮಳೆಯಿಂದ. ಮಳೆ ಎಲ್ಲಿಂದ ಬರಬೇಕು? ಯಜ್ಞದಿಂದ. ಅದೆಲ್ಲಿಂದ ಬರಬೇಕು? ಕರ್ಮದಿಂದ. ಅದೆಲ್ಲಿಂದ ಬರಬೇಕು? ಬ್ರಹ್ಮದಿಂದ. ಅದೆಲ್ಲಿಂದ ಬರಬೇಕು? ವೇದಗಳಿಂದ. ಅವೆಲ್ಲಿಂದ ಬರಬೇಕು? ಮತ್ತೆ ಜನಗಳಿಂದ. ಇದೇ ಸೈಕಲ್ ಅಂತ ಕರೀತಾರೆ. ನಾನು ನೈಟ್ರೋಜನ್ ಸೈಕಲ್ ಎಲ್ಲ ಓದಿರ್ತಾರೆ, ಕೆಮಿಸ್ಟ್ರಿ ಓದಬೇಕಾದ್ರೆ ಈ ಸೈಕಲ್ ಓದಿರ್ತಾರೆ. ಜಗಚ್ಚಕ್ರ ಸೈಕಲ್ ಓದಿರೋದಿಲ್ಲ. ಅದನ್ನು ಹೇಳೋದು ಭಗವಂತನೇ, ಭಗವದ್ಗೀತೆಯ ವೈಶಿಷ್ಟ್ಯ. ಈ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರಬೇಕು. ಇದರೊಳಗೆ ಈ ಗಾಳಿಯೊಳಗೆ ಯಾವಾಗ ಬ್ರೇಕಾದರೂ ನಿಂತು ಹೋಗುತ್ತೆ, ಯಾವಾಗ ಬ್ರೇಕಾದರೂ ಮುಳು ತಿರುಗೋ ನಿಂತು ಹೋಗುತ್ತೆ. ಇವತ್ತು ಜಗಚ್ಚಕ್ರ ಇದೆಯಲ್ಲ, ಇದರಲ್ಲಿ ಒಂದು ಬಿಟ್ಟು ಕೂಡ ನಾವು ಬದುಕಲು ಸಾಧ್ಯ ಇಲ್ಲ. ಇಡೀ ಜಗಚ್ಚಕ್ರ ನಾಶವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ತನ್ನ ಮರಣ ಮಾಡಬೇಕಿದ್ದಲ್ಲ. ತುಂಬ ಭಾಷ್ಯಕಾರರ ಅರ್ಥ ಬರೀಬೇಕಾದ್ರೆ ಏನು ಮಾಡಿದ್ರು ಗೊತ್ತಾ? ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಅರ್ಥ ಬರೋದು, ಅಕ್ಷರ ಅಂದ್ರೆ ಬ್ರಹ್ಮ ಅಂತ ಅರ್ಥ ಬರೆದು ಬಿಟ್ಟಿದೆ. ಆ ರೀತಿ ಬರೆದ್ರೆ ಜಗಚ್ಚಕ್ರ ಲಿಂಕ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಜಗಚ್ಚಕ್ರ ಆಗೋದಿಲ್ಲ ಆಗೋದು, ಯಾಕೆ? ಕರ್ಮ ಹುಟ್ಟೋದು ವೇದದಿಂದ, ವೇದ ಹುಟ್ಟೋದು ದೇವರಿಂದ, ದೇವರು ಜನಗಳಿಂದ ಹುಟ್ಟುತ್ತಾನೆ. ಹಾಗಿದ್ರೆ ತಪ್ಪು, ದೇವರು ಜನಗಳು ಇವತ್ತು ಅಂತಲ್ಲ, ದೇವರು ಜನಗಳ ಕಲ್ಪನೆ ಅಂತೇಳಿ ಆ ರೀತಿ ಆಗಿಬಿಡುತ್ತಿತ್ತು. ಆಮೇಲೆ ತಪ್ಪದು ಒಂದು ಆಚಾರ್ಯ ಬರೆದ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಶಬ್ದಷ್ಟೇ ವಿಶ್ವಾವೇವ, ಬ್ರಹ್ಮ ಅಂದ್ರೆ ದೇವರು, ಅಕ್ಷರ ಅಂದ್ರೆ ವೇದಗಳು, ಇದು ಅಲ್ಲಿ ಅರ್ಥ. ಹೆಚ್ಚು ವಿಚಾರ ಹೇಳಕ್ ಹೋದ್ರೆ ನಾವು ಮೂರೇ ಅಧ್ಯಾಯ ಮುಗಿಸ್ಬೇಕಲ್ಲ ಈ ಸಲ. ಇಷ್ಟು ದಿವಸ ಅಂತೂ ತುಂಬ ನಿಧಾನ ಬಂದಿತ್ತಾಯ್ತು. ಇನ್ನೂ ಆ ರೀತಿ ಮಾಡಿದ್ರೆ ಭಗವದ್ಗೀತೆ 18 ವಾರಗಳಿಗೆಲ್ಲ ಎಷ್ಟೋ ವಾರ ಮುಂದೆ ಹೋಗಿಬಿಡುತ್ತೆ, ಸ್ವಲ್ಪ ವಾರ ಮುಂದೆ ಹೋಗಬೇಕು. ಆದ್ರಿಂದ ಆ ಅರ್ಥ ನಿಲ್ಲಿಸಿಬಿಟ್ಟು ಈ ಜಗಚ್ಚಕ್ರ ಹೇಗಾಯ್ತು ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಪ್ರಶ್ನೆ ಇಷ್ಟೀಗ, ಹಾಗೆ ನಮ್ಮ ರೋಲ್ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ, ನಮ್ಮ ರೋಲ್ ಎಲ್ಲಿ ಬರುತ್ತೆ ಈಗ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಮಳೆ ಬೆಳೆ ಯಜ್ಞ ಕರ್ಮ ಎಲ್ಲ ಇದೆಯಲ್ಲ, ಅದರಲ್ಲಿ ನಾವು ಮಾಡಬೇಕಾದ್ದೇನೀಗ? ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣಃ, ನೀನು ಕರ್ಮ ಮಾಡಯ್ಯ ಅಂತ ಹೇಳ್ತೇವಲ್ಲ, ಆ ಜಾಗದಲ್ಲಿ ನಮ್ಮ ರೋಲ್ ಇದೆ. ಮತ್ತು ಆಫೀಸ್ ಕೆಲಸ ನಡಿಬೇಕಾದ್ರೆ ಏನಾಗಬೇಕೀಗ? ಆಫೀಸರ್ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕೆ, ಅಟೆಂಡರ್ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕೆ, ಫೈಲ್ ಮೂವ್ ಆಗೋದೇ ಇಲ್ಲ. ಎಲ್ಲರೂ ಸೇರಿ ಹೇಗೆ ಆಫೀಸ್ ಕೆಲಸ ನಡೀತಾ ಇದೆಯೋ, ಎಲ್ಲ ಸೇರಿ ಜಗತ್ತು ನಡೀತಾ ಇರಬೇಕೀಗ. ನಮ್ಮ ರೋಲ್ ಯಾವುದೀಗ? ಕರ್ಮ ಮಾಡೋದು. ಕರ್ಮ ಅಂದ್ರೆ ಏನು? ನಮ್ಮ ಪಾಲಿಗೆ ದೇವರು ಏನೋ ಒಂದು ಮಾಡಬೇಕು ಅಂತ ಕೆಲಸ ಕೊಟ್ಟಿದ್ದಾನಲ್ಲ, ಅದು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿಬಿಟ್ಟು ಫಲಾಪೇಕ್ಷೆ ಮಾಡದೆ ಹೋದರೆ ಅದೇ ಕರ್ಮ, ಮುಂದೆ ಸೈಕಲ್ ಮುಂದಕ್ಕೆ ಹೋಗ್ತಾನೇ ಬರುತ್ತೆ ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ನಾವು ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಯಜ್ಞಯಾಗಗಳನ್ನು ಮಾಡ್ತಾ ಹೋದರೆ ಭಗವತ್ ತತ್ವ ಚಿಂತನೆ ಬರುತ್ತೆ. ಯಜ್ಞ ಮಾಡಬೇಕಾದ್ರೆ ಕರ್ಮ ಇರಲೇಬೇಕು, ಕರ್ಮ ಇರಬೇಕಾದ್ರೆ ಬ್ರಹ್ಮ ಪರಮಾತ್ಮ ಬರಲೇಬೇಕು. ಆ ದೃಷ್ಟಿಯೊಳಗೆ ಈ ಜಗಚ್ಚಕ್ರವನ್ನು ನಾವೆಲ್ಲರೂ ಕೂಡ, ನಮಗೆ ರಥ ಎಳೆದು ಗೊತ್ತು, ನಮಗೆ ರಥ ಎಳೆದು ಗೊತ್ತು, ಆ ರಥ ಎಳಬೇಕಾದ ಚಿಂತನೆ ಮಾಡಬೇಕು. ಈ ರಥ ಎಳೆಯೋದಲ್ಲ, ಜಗತ್ತೇ ಒಂದು ರಥ, ಅದು ಎಳೆಯೋ ಕೆಲಸ ಭಗವಂತ ಕೊಟ್ಟಿದ್ದಾನೆ, ಸ್ವಲ್ಪ ಕೈ ಹಾಕಿ ಎನ್ನೋ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಸಾಕು. ರಥ ಎಳಿಬೇಕಾದ್ರೆ ಎಲ್ಲರ ಕೈ ಒಂದೇ ರೀತಿ ಎಳಿಲಿಕ್ಕಾಗೋದಿಲ್ಲ, ತುಂಬ ಜನ ಕೆಲವು ಶಕ್ತಿ ಹಾಕಿ ಎಳಿತಾರೆ, ಕೆಲವರು ಎಳೆಯೋದನ್ನು ಮುಟ್ತಾರೆ, ಕೆಲವರಂತೂ ದೂರ ನೋಡೇ ಕೈ ಬೂದು ಬಿಡ್ತಾರೆ, ಕೆಲವು ಹಣ್ಣನ್ನು ಮುದುಕರ ಕೈಯಲ್ಲಿ ಮುಟ್ಸೋದೇ ದೊಡ್ಡ ಸಾಹಸ. ನಾನು ರಥ ಎಳಿದ್ಬಿಟ್ಟೆ ಅಂತ ಹೇಳ್ತಾನೆ, ನೀವು ಪುಣ್ಯಾತ್ಮ ಎಷ್ಟು ಅಡ್ಡ ಮಾಡಿರ್ತಾನೆ ಹೋಗಿಬಿಟ್ಟದು, ಎಳೆಯೋದು ಬೇಡ, ಇವನು ಹೋಗಿದ್ದು ಸ್ವಲ್ಪ ಬ್ಲಾಕ್ ಆಗಿರುತ್ತಾನೆ. ಹಣ್ಣನ್ನು ಮುದುಕ ಬಂದಾಗ ಮುಟ್ಟೋದೇ ಅಷ್ಟೇ, ನಾನು ಮುಟ್ಟಿಬಿಟ್ಟೆ ಅಂತ ಸಮಾಧಾನ ಪಡ್ತಾನಲ್ಲ, ಅಷ್ಟಾದರೂ ಮಾಡಿ ಕೊನೆ ಪಕ್ಷ. ಅಂತೂ ಸಂಧಾನೆ ಮಾಡಕ್ಕೆ ಬರೋದಿಲ್ಲ, ಹೋದಲ್ಲೂ ಪಾತ್ರೆಯಾರು ಮುಟ್ಟಿ ಆ ಕಡೆ ಇಡೀ ಕೊನೆ ಪಕ್ಷ, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ನೀರಾರು ಹಾಕಿಬಿಟ್ಟು ಎಷ್ಟೋ ವಾಸಿ ಕೊನೆ ಪಕ್ಷ. ತುಳಸಿ ನೀರು ಹಾಕಿದಾಗ ಪಾತ್ರೆ ಶಬ್ದಾರ ಮಾಡಿ ಕೊನೆ ಪಕ್ಷ, ಬಡ ಬಡ ಶಬ್ದ ನಮ್ಮ ಸಂಧಾನೆ ಮಾಡ್ತಾರೆ ಅಂತ ತಿಳ್ಕೊಂಡಿರಲಿ ಕೊನೆ ಪಕ್ಷ. ಪಕ್ಕದಲ್ಲಿ ದೇವ್ರ ಪೂಜೆ ಮಾಡ್ತಾ ನಮಗೆ ನೋಡ್ಬೇಕಿರೋದಿಲ್ಲ, ಬಗ್ಲು ನೋಡೋಕ್ಕಾಗಲ್ಲ, ಗಂಟೆ ಬಾರಿಸಿಬಿಟ್ರೆ ಓ ಎದ್ದಿದ್ದಾರೆ ಶಬ್ದ ಗಂಟೆ ಬಾರಿಸ್ತಾರೆ, ದೇವ್ರ ಪೂಜೆ ಮಾಡ್ತಾರೆ ಅಂತ ಅರ್ಥ. ಒಂದು ಕಾನ್ಸೆಪ್ಟ್ ಆರ ಉಳಿಯುತ್ತಲ್ಲ ಕೊನೆ ಪಕ್ಷ, ಇಷ್ಟು ಮಾಡಕ್ಕೆ ಬರೋದ್ರೆ ಮಾಡೋದೇ ನಿಮ್ಮ ಮಧ್ಯೆ ನೀವೀಗ. ಈ ದೃಷ್ಟಿಯೊಳಗೆ ಎಷ್ಟು ದೊಡ್ಡ ಹುಡುಗರು ಹೇಳ್ತಾರೆ, ಸುಮ್ಮನೆ ಒಂದು ಕುತ್ಕೊಳ್ಳಯ್ಯ ಸಾಕು ಅಂತ ಹೇಳ್ತಾರೆ, ಸುಮ್ಮನೆ ಕೂಡಯ್ಯ ಅಲ್ಲಿ ಕೊಡೋದು ಬೇಡ, ವೇಷ್ಟ್ ಹಾಕೋದು ಯಾರೋ ಹೋಗೋದು ಎಲ್ಲ ಮಾಡಬೇಡ, ಸುಮ್ಮನೆ ಕೂತ್ರು ಸಾಕು. ಅಟೆಂಡೆನ್ಸ್ ಆರು ಬಂತಾ ನಿನಗೆ, ಅಟ್ಲೀಸ್ಟ್ ಏನಾರು ಬಂದ್ರೆ ಒಂದು ವರ್ಷ ಸ್ಕಾಲರ್ಶಿಪ್ ಆರೋ ಸಿಗುತ್ತೆ ಸರಿಯಾಗಿ ಬಂದುಬಿಟ್ರೆ, ಪರೀಕ್ಷೆ ಕೂಡ ಎಲ್ಲಿ ವಿಚಾರ ಬರುತ್ತೆ ಕೊನೆ ಪಕ್ಷ. ಅದೆಲ್ಲ ಬಿಟ್ಟರೆ ಏನಾಗುತ್ತೆ? ದೊಡ್ಡ ಹುಡುಗರಿಗೂ ಕೂಡ ಕ್ಲಾಸಿಗೆ ಬರಬೇಡ ಅಂತ ಹೇಳಿದ್ರೆ ಬರಲೇಬೇಕು ಅಂತ ಹೇಗೆ ಹೇಳ್ತೇವೋ, ನಿಯತಂ ಕುರು ಕರ್ಮತ್ವಂ, ನೀನು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಎಷ್ಟಾಗುತ್ತೋ ಅಷ್ಟು ಮಾಡು, ಆದರೆ ಫಲಾಪೇಕ್ಷೆ ಮಾತ್ರ ಕೇಳಬೇಡ, ಕೃಷ್ಣಾಟ್ಮ ಬುದ್ಧಿ ಬಿಡಬೇಡ. ಅವಾಗ ಜಗಚ್ಚಕ್ರವನ್ನು ಮುಂದೆ ನಡೆಸ್ತಕ್ಕಂಥ ಒಂದು ರೋಲನ್ನು ಸ್ವಲ್ಪ ಆದರೂ ನಡೆಸ್ತಾಗತ್ತೆ. ಈ ರೀತಿ ಮಾಡೋದಿಲ್ಲ ಹೋಗಿ ಅಂತ ಯಾರಾದರೂ ಅಂದರೆ, ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಹ ಅಹಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಏವಂ ಪ್ರವರ್ತಿತಂ ಚಕ್ರಂ, ಹೀಗೆ ಪ್ರವರ್ತಿತವಾದಂಥ ಉರುಳ್ತಾ ಇರತಕ್ಕಂಥ ಚಕ್ರ ಇದೆಯಲ್ಲ, ಇದನ್ನು ಯಹ ನಾನು ವರ್ತಯತಿ, ಯಾವನು ಅನುಸರಿಸಿ ನಡೆಯುವುದಿಲ್ಲವೋ. ಹೀಗೆ ಪ್ರಸಾರಕ್ಕೆ ಬಂದಿರತಕ್ಕಂಥ ಜಗಚ್ಚಕ್ರವನ್ನು ಯಾವನು ಅನುಸರಿಸಿ ನಡೆಯುವುದಿಲ್ಲವೋ ಅವನ ಬದುಕು ಎಂಥದ್ದು ಬದುಕು, ಎಂಥ ಬದುಕು ಗೊತ್ತಾ? ಅಘಾಯು ಇಂದ್ರಿಯಾರಾಮ ಮೋಹಂ ಪಾರ್ಥ ಸಜೀವತಿ. ಅವನು ಎಂಥವನು ಅಂದರೆ ಅಘಾಯು ಅಂತ ಪದ ಉಪಯೋಗಿಸಿದ್ದ. ಅಘಾಯು, ಅಘಾಯು ಅಂದ್ರೆ ಏನು? ಅಘ ಆಯು ಅಂತ ಎರಡು ಪದ ಇತ್ತು, ಆಚಾರ ಅರ್ಥ ಬರೀತಾರೆ. ಅಘ ಅಂದ್ರೆ ಪಾಪ, ಅಘಾರ್ಥಂ ಏವ ಆಯು ಯಶಸಃ ಅಘಾಯು. ಅವನ ಬದುಕು ಬರೀ ಪಾಪ ಸಂಪಾದನೆಗೆ ಹೊರತು ಪುಣ್ಯ ಸಂಪಾದನೆಗೆ ಅಲ್ಲ ಅಂತ ಹೇಳ್ತಾರೆ. ಅಘಾಯು, ಜಟಾಯು ಪದ ನಮಗೆ ಗೊತ್ತು, ಜಟಾಯು ರಾಮಾಯಣದ ಕಥೆ ಕೇಳಿರ್ತೇವೆ, ಜಟಾಯು ಇದು ಅಘಾಯು. ಜಟಾಯು ರಾಮದೇವರಿಂದ ಉದ್ಧಾರ ಆಗಿ ಓಷ್ಟು ಕೊಟ್ಟು ಬಿಟ್ಟ. ಅಘಾಯು ಭಗವಂತನ ಆಗ್ರಹಕ್ಕೆ ಗುರಿಯಾಗಿ ನರಕ ಜನರ್ಥವನ್ನು ಕಾಣ್ತಾನೆ. ಅಘಾಯು ಇಂದ್ರಿಯಾರಾಮ, ಇಂದ್ರಿಯಾರಾಮರು ಅಂದರೆ ಪ್ಲೀಜಿಂಗ್ ಇಸ್ ಓನ್ ಸೆನ್ಸಸ್ ಅಷ್ಟೇ. ಸಿನಿಮಾ ನೋಡಿ ಬಂದ, ಏನು ಎಂಜಾಯ್ ಮಾಡಿದ್ದು ಮಾಡಿದ್ದೆ, ಯಾರಿಗೆ ಉಪಯೋಗ ಆದ್ರಿಂದ? ನನಗೊಬ್ಬನಿಗೆ ಆಟ ಆಡಿ ಬಂದ್ಬಿಟ್ಟ, ನನಗೊಬ್ಬನಿಗೆ ಪ್ರಯೋಜನ, ಇನ್ನೊಬ್ಬರಿಗೆ ಪ್ರಯೋಜನ ಇಲ್ಲ ಅಂತ ಆಟ ಪ್ರಯೋಜನ ಇಲ್ಲ. ಇವತ್ತು ಇಂದ್ರಿಯಗಳಲ್ಲೇ ಸುಖ ಪಡ್ತಕ್ಕಂಥ ಪ್ರವೃತ್ತಿ ಬೇಡ, ಇಂದ್ರಿಯಾರಾಮರಾಗಬಾರದು ಮನುಷ್ಯರು, ಆತ್ಮಾರಾಮರಾಗಬೇಕು ಅಂತ ಮುಂದೆ ಹೇಳ್ತಾನೆ ಭಗವಂತ. ಆತ್ಮಾರಾಮರಾಗಬೇಕೆ ಹೊರತು ಇಂದ್ರಿಯಾರಾಮರಾಗಬಾರದು. ಇಂದ್ರಿಯಾರಾಮ ಅಂದ್ರೆ ಅಂತ ಇಂದ್ರಿಯಗಳಿಗೆ ಬೇಕಾದ ಚಾಪಲ್ಯವರ ತಿರ್ಸ್ಕೊಂಡ್ಬಿಡೋದಷ್ಟೇ, ಇಂದ್ರಿಯ ಚಪಲತೆಯನ್ನು ತುಂಬಿಸ್ಕೊಳ್ತಾನಲ್ಲ ಅವನು ಇಂದ್ರಿಯ ಆರಾಮ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವನು ಜೀವನ ಮೃತ ಇದ್ದಾಗ ಲೆಕ್ಕ, ಅವನ ಬದುಕಿಗೆ ಅರ್ಥವೇ ಇಲ್ಲ. ಮೋಹಂ ಪಾರ್ಥಸ ಜೀವತಿ, ಮೋಹ ಅಂದರೆ ವ್ಯರ್ಥ, ಮೋಹ ಅಂದರೆ ವ್ಯರ್ಥ, ಅವನ ಬದುಕು ವ್ಯರ್ಥವಾದ ಬದುಕು. ಯಾವನು ಹೀಗೆ ಪ್ರವರ್ತಿತವಾದ ಜಗಚ್ಚಕ್ರವನ್ನು ಅನುಸರಿಸಿ ನಡೆಯುವುದಿಲ್ಲವೋ ಅವನು ಬರೀ ಪಾಪಕ್ಕೋಸ್ಕರ ಬದುಕಲಿಕ್ಕೋಸ್ಕರ ಆಯುಷ್ಯವನ್ನು ಹೊಂದಿದವನು, ಇಂದ್ರಿಯಗಳಲ್ಲೇ ತನ್ನ ಸುಖವನ್ನು ಕಾಣುವವನು, ಕೊನೆಯದಾಗಿ ವ್ಯರ್ಥವಾಗಿ ಬದುಕಿ ಸಾಯುವವನು ಅಂತ ಅಷ್ಟೇ ಅರ್ಥ. ಇದೆಲ್ಲ ಮಾತನ್ನು ಭಗವದ್ಗೀತೆಯ ಮಾತು ಕೇಳಿದಾಗ ಇಡೀ ಜಗಚ್ಚಕ್ರವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಮಗೆ ಶಕ್ತಿ ಇದ್ದಷ್ಟು ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕು ಅನ್ನೋ ಒಂದು ವಿಧಿಯನ್ನು ಕಾಣ್ತೇವೆ. ಅದನ್ನು ತುಂಬಿಸಿಕೊಳ್ಳೋದು ಕೊಟ್ಟರೆ ಗೊತ್ತಾಗ ನಾವು ಮಾಡ್ತಕ್ಕಂಥ ಎಷ್ಟೇ ಚಿಕ್ಕದಿರಬಹುದು, ಆದರೆ ನಮ್ಮದು ಒಂದು ಸೇವೆ ಇದೆ ಜಗಚ್ಚಕ್ರದ ಒಂದು ಪ್ರವರ್ತನೆಗೆ ಅಂತಕ್ಕಂಥ ಭಾವನೆಯಿಂದ ಮುಂದುವರೆದ್ರೆ ಸಾಕು. ಅದನ್ನು ಬಿಟ್ಟವರೆಲ್ಲ ಮಹತ್ತರವಾದ ಪಾಪದ ರಾಶಿಯನ್ನೇ ಸಂಪಾದನೆ ಮಾಡುತ್ತಾರೆ. ಜಟಾಯು ಸತ್ತೋಗ್ತಾನೆ, ಎಂಥ ಸಾವು ಒಂದು ಯೋಚನೆ ಮಾಡಿ. ರಾಮಾಯಣ ಓದ್ದ ನಮಗೆ ಗೊತ್ತಾಗುತ್ತೆ, ಒಂದೇ ದಿವಸ ಇಬ್ಬರೂ ಸಾಯ್ತಾರೆ, ಮಾರೀಚನೂ ಸಾಯ್ತಾನೆ ಜಟಾಯುವೂ ಸಾಯ್ತಾನೆ, ಮಾರೀಚನೂ ಸಾಯ್ತಾನೆ ಜಟಾಯುವೂ ಸಾಯ್ತಾನೆ. ಮಾರೀಚನು ದಂಡಕಾರಣ್ಯದಲ್ಲೇ ಸಾಯ್ತಾನೆ, ದಂಡಕಾರಣ್ಯ ಗೋದಾವರಿಯ ದಕ್ಷಿಣ ತೀರೆ ಅಂತ ಹೇಳ್ತೇವಲ್ಲ, ಮಾರೀಚನು ದಂಡಕಾರಣ್ಯದಲ್ಲೇ ಸಾಯ್ತಾನೆ, ಜಟಾಯುವು ದಂಡಕಾರಣ್ಯದಲ್ಲೇ ಸಾಯ್ತಾನೆ. ವ್ಯತ್ಯಾಸ ಇಷ್ಟೇ, ಜಟಾಯುವನ್ನು ಕೊಂದಿದ್ದು ರಾವಣ, ಮಾರೀಚನನ್ನು ಕೊಂದಿದ್ದು ರಾಮ. ಈ ವ್ಯತ್ಯಾಸ ಇದೆ, ಮಾರೀಚನನ್ನು ಕೊಂದಿದ್ದು ರಾಮ, ಜಟಾಯುವನ್ನು ಕೊಂದಿದ್ದು ರಾವಣ. ಮಾರೀಚ ಸಾಯ್ಬೇಕಾದ್ರೆ ರಾಮ ಅಂದೇ ಸಾಯ್ತಾನೆ, ಇದು ಆಶ್ಚರ್ಯ. ರಾಮ ಅಂತ ಹೇಳ್ಬೇಕಾದ್ರೆ ಅರ್ಥ ಗೊತ್ತಾ, ರಾಮ ಅಂತ ಅವನ ಉದ್ದೇಶ, ಆದ್ರೆ ಅನ್ನಬಾರದವನು. ಹಾ ಲಕ್ಷ್ಮಣ ಹಾ ಸೀತೆಯೇ ಎಂದು ಸತ್ನಂತವನು, ಹಾ ಸೀತೆಯೇ ಎಂದು ಸತ್ನಂತ. ನಿಜವಾಗ್ಲೂ ಅವನು ಸಾವು ಹಾಗೆ ಬರೋದೇನೆ, ಸೀತೆ ಅಂತ ಯಾತಕ್ಕೆ ಒಂದು ಗೊತ್ತಾ, ಸೀತೆ ಅಂದ್ರೆ ಅವನು ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಸಂಪತ್ತು, ಅದೇ ಹಣ ಹಣ ಅಂತಾನೆ ಸತ್ತ ಅಂತ ಅರ್ಥ. ಮಾರೀಚ ಸಾಯ್ಬೇಕಾದ್ರೆ ಅಯ್ಯೋ ಹಣವೇ ಅಂತ ಸತ್ನೆ ಹೊರತು ಬೇರೆ ಸಾಯ್ಲಿಲ್ಲ ಅವನು. ಆದ್ರೆ ಜಟಾಯಿ ಎಲ್ಲಿ ಸಾಯ್ತಾನೆ, ರಾಮನ ತೊಡೆಯ ಮೇಲೆ ತಲೆಯಿಟ್ಟು ಸಾಯ್ತಾನೆ ಜಟಾಯಿ. ಅಂದ್ರೆ ಜಟಾಯುವಿನ ಸಾವು ಬಹುಶಃ ಯೋಗಿಗಳ ಸಾವು, ಅವನು ಹದ್ದು ಅವನು ಪಾಪ. ಯೋಗಿಗಳ ಸಾವನ್ನು ಜಟಾಯು ಕಾಣ್ತಾನೆ, ರಾಮನ ತೊಡೆಯ ಮೇಲೆ ರಾಮದೇವರಿಂದ ಲಾಲಿಸಲ್ಪಟ್ಟು ಜಟಾಯು ಸಾಯ್ತಾ ಇದ್ದಾನೆ. ಅಂದ್ರೆ ಜಟಾಯುವನು ಹದ್ದಿನ ಕಥೆ ಇದು. ಅಂದ್ರೆ ಇವತ್ತು ಮನುಷ್ಯ ಬದುಕಿ ತುಂಬಾ ಬದುಕಿಬಿಟ್ರೆ ಮುದಿ ಹದ್ದು ಅಂತ ಕರೆಸಿಕೊಳ್ತಾನೆ ಪಾಪ. ಅನ್ನ ಮುದಿ ಹದ್ದೆ ಅಂತ ಹದ್ದು ಜಗತ್ತಲ್ಲಿ ಒಬ್ಬನೇ, ವಿಶ್ವದ ಇತಿಹಾಸ ಜಟಾಯುರತ್ತ ಮತ್ತೊಂದು ಹದ್ದು ಹುಟ್ಟಲಿಲ್ಲ. ಬೇರೆ ಯಾವ ಹದ್ದು ರಾಮನ ತೊಡೆ ಮೇಲೆ ಪ್ರಾಣ ತಲೆಯಿಟ್ಟು ಸಾಯ ಪುಣ್ಯ ಮಾಡಲಿಲ್ಲ, ಅವನೊಬ್ಬನೇ ಮಾಡಿದ್ದು. ಯಾತಕ್ಕೆ ಗೊತ್ತಾ, ಸೀತೆಯ ಅಪಹರಣಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಹಾ ಸೀತೆ ಅಂತ ಮಾಯಾಮೃಗದ ವೇಷವನ್ನು ಹೊತ್ತು ಸತ್ತವನು ಮಾರೀಚ. ರಾವಣನಿಗೆ ಸೀತಾಪಹರಣಕ್ಕೆ ಅನುಕೂಲವಾಗಲಿ ಅಂತ ಸತ್ತವನು. ಜಟಾಯು ಸೀತಾಪಹರಣ ಆಗಬಾರದು ಅಂತ ತಪ್ಪಿಸ್ಲಿಕ್ಕೆ ಪ್ರತಿಭಟನೆ ಮಾಡಿ ಸತ್ತವನು. ಜಟಾಯುವಿನ ಆದರ್ಶವೇ ಬೇರೆ, ಮಾರೀಚನ ಆದರ್ಶವೇ ಬೇರೆ. ಮಾರೀಚನ ಸಾವು ರಾವಣ ಜಟಾಯುವಿನ ಸಾವಿಗಿಂತ ತುಂಬಾ ಭಿನ್ನವಾದದ್ದು. ಜಟಾಯು ಸತ್ತಿದ್ದು ಶ್ರೀರಾಮ ಪ್ರೇರಣೆಯ, ಶ್ರೀರಾಮ ಪ್ರೀತ್ಯರ್ಥಂ ಅಂತ ಜಟಾಯು ಸಾಯ್ತಾನೆ. ಅವನು ರಾವಣ ಪ್ರೇರಣೆಯ, ರಾವಣ ಪ್ರೀತ್ಯರ್ಥಂ ಅಂತ ಸಾಯ್ತಾನೆ. ಅವನು ಬದುಕಾದ ಒಂದು ಎಷ್ಟು ತಪ್ಪಿದೆ ಅಂದ್ರೆ, ಜಟಾಯುವಿನ ಕಥೆ ಹದ್ದಿನ ಕಥೆ, ಋಷಿಗಳ ಮುನಿಗಳು ಬಾಯ್ಪಾಠ ಮಾಡಿ ಕೇಳಬೇಕಾದ ಕಥೆಯಂತೆ ಜಟಾಯು ಬದುಕ್ತಾ ಇದ್ದಾನೆ. ಈ ಹಿರಿಮೆ ಎಂದೂ ಮಾರೀಚನಿಗೆ ಬರಲಿಲ್ಲ. ಮಾರೀಚ ಸತ್ರೆ ರಾವಣ ಕ್ಯಾರಿ ಅಂತ ಕೇಳಲಿಲ್ಲ, ಅವನ ಹೆಣ ನರಿ ನಾಯಿಗಳ ಪಾಲಾಗುತ್ತೆ ಹೊರತು ರಾವಣ ಬರೋದಿಲ್ಲ ಅಲ್ಲಿಗೆ. ಆದರೆ ಜಟಾಯು ಬಿದ್ದಾಗ ರಾಮದೇವರು ಬಂದು ತೊಡೆ ಮೇಲೆ ಮಲಿಸಿಕೊಂಡು ಜಟಾಯು ಅಂತ ಮಾತಾಡಿಸಿ ಅವನು ಮೃತನಾಗ್ತಾ ಇರಬೇಕಾದ್ರೆ ಅವನಿಗೆ ಬಾಯಲ್ಲಿ ನೀರು ಹಾಕಿಬಿಟ್ಟು ಅವನು ಸತ್ತ ಮೇಲೆ ನೋಡು ನೋಡು ಲಕ್ಷ್ಮಣ ಜಟಾಯು ನಮಗೂ ಎಷ್ಟು ತ್ಯಾಗ ಮಾಡಿದ್ದಾನೆ ಗೊತ್ತಾ, ಇವು ನಮ್ಮ ತಂದೆ ಸಮಾನ ಅಂತ ರಾಮದೇವರು ಅಂದ್ರೆ. ರಾಮದೇವರು ಯಾವ ತಂದೆ ಇದ್ದಾರೆ ಈ ಮಧ್ಯೆ? ಪ್ರೀತಿಯಿಂದ ರಾಮದೇವರ ತಂದೆ ಇದ್ದಾಗ ಇವನು ಲಕ್ಷ್ಮಣ ಇವನ ಸಂಸ್ಕಾರ ಮಾಡೋಣ ಬಾ ಅಂತ ಕರೆದು ಲಕ್ಷ್ಮಣ ಚಿತೆ ಸಿದ್ಧ ಮಾಡುವಂದ್ರೆ ಚಿತೆ ಸಿದ್ಧ ಮಾಡ್ತಾನೆ ಲಕ್ಷ್ಮಣ. ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಬಾಯಿಲಿ ಈ ಶವವನ್ನು ಎತ್ತಿ ನೀನಿಡು ಅಂತ ಹೇಳೋದಿಲ್ಲ, ನಾನಿಡ್ತೇನೆ ಅಂತ ರಾಮದೇವರು ಎತ್ತಿಟ್ರಂತ. ತಂದೆ ತಾಯಿ ಶವ ಸಂಸ್ಕಾರಕ್ಕೆ ಮಕ್ಕಳು ಇರ್ತಿ ಬರೋ ಗ್ಯಾರಂಟಿ ಇಲ್ಲ, ಆದರೆ ರಾಮದೇವರು ಹದ್ದಿನ ಶವ ಸಂಸ್ಕಾರ ಮಾಡ್ತಾರೆ, ತಾವು ಎತ್ತಿ ಚಿತೆ ಮೇಲೆ ಇಡ್ತಾರೆ. ಲಕ್ಷ್ಮಣ ಕೊಡು ಇಲ್ಲಿ ಅಂತ ಅಗ್ನಿಯನ್ನು ತಾವಿಟ್ರಂತೆ ರಾಮದೇವರು. ಹದ್ದಿನ ಸಂಸ್ಕಾರ ಮಾಡಿದ ರಾಮದೇವರ ಕಥೆ ಕೇಳಿಬಿಟ್ಟಾಗ ಯಾತಕ್ಕೆ ಜನ ರಾಮ 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 ಅಂತ ಯಾತಕ್ಕೆ ಅಂತಾರೆ ಅಂತ ಗೊತ್ತಾಗುತ್ತೆ. ಹದ್ದಿಗೆ ರಾಮದೇವರು ಸಂಸ್ಕಾರವನ್ನು ಮಾಡ್ತಾ ಹೇಳುವ ಜಟಾಯು ನಿನಗೆ ಸದ್ಗತಿ ಆಗಲಿ ಅಂತ ರಾಮದೇವರು ಹೇಳೋದಿಲ್ಲ, ಸದ್ಗತಿ ನಾನು ಕೊಡ್ತೇನೆ ಅಂತ ರಾಮದೇವರು ಹೇಳುತ್ತಾರೆ. ನಿನಗೆ ಅಕ್ಷಯವಾದ ಲೋಕಗಳನ್ನು ಕೊಡ್ತೇನೆ ಜಟಾಯು ಅಂತೇಳಿ ರಾಮದೇವರು ಅನುಗ್ರಹ ಮಾಡಿದರಂತೆ. ಈ ಕಥೆ ಕೇಳಿದಾಗ ಎಂಥ ಕರುಣಾಳು, ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿಣ್ಣಿ ಗೊದಗುವ ತೆರದಿ ಫಲಗಳು ಪಣ್ಣು ಫಲಗಳ ನಗೆದು ಜಿಹ್ವೆಗೆ ರಸವನೀವಂತೆ ಪುಣ್ಯ ಫಲವೀ ಬಂದದಲ್ಲಿ ನುಡಿ ವೆಣ್ಣಿ ನಣ್ಮಾಂಡದಲ್ಲಿ ಲಕ್ಷ್ಮಣನಣ್ಣನೊದಗುವನು ಭಕುತರವಸರ ಕಮರಗಣ ಸಹಿತ. ಲಕ್ಷ್ಮಣನಣ್ಣ ರಾಮ ಭಕ್ತರ ಅವಸರಕ್ಕೆ, ಭಕ್ತರ ಒಂದು ಪ್ರಸಂಗಕ್ಕೆ, ಅವಶ್ಯಕತೆಗೆ ರಾಮ ಹೇಗೆ ಒದಗಿ ಬರ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ರಾಮನ ರೀತಿ ಅಂಥದ್ದು, ರಾಮನ ಸೇವೆ ಮಾಡಿದ ಜಟಾಯುವ ರೀತಿ ಅಂಥದ್ದು ಗೊತ್ತಾಗುತ್ತೆ. ಜಟಾಯುವಿನಂತೆ ಬದುಕಬೇಕೇ ಹೊರತು ಅಘಾಯವಾಗಿ ಬದುಕಬಾರದು ಅನ್ನೋ ಸಂದೇಶವನ್ನು ಭಗವಂತ ಕೊಡ್ತಕ್ಕಂಥ ಜಾಗ ಇದೆ. ಯಾರು ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ನಿರ್ವಂಚನೆಯಿಂದ ಮಾಡಿ ಜಗಚ್ಚಕ್ರದ ಒಂದು ಮುಂದುವರಿಕೆಯಲ್ಲಿ ನಮ್ಮದು ಒಂದು ಪಾಲಿದೆ ಅಂತ ಆ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅವರ ಜೀವನ ಸಾರ್ಥಕ ಅರ್ಜುನ. ಅದಕ್ಕೆ ಕರ್ಮ ಬಿಡೋ ವಿಚಾರ ತಲೆಯಲ್ಲಿ ಹಾಕೊಳ್ಳೋದಲ್ಲ, ಕರ್ಮ ಮಾಡಲೇಬೇಕು. ಯಾವುದೋ ಕರ್ಮ ಮಾಡೋದಲ್ಲ, ವಿಹಿತ ಕರ್ಮಾನುಷ್ಠಾನವನ್ನೇ ಮಾಡಬೇಕು. ಅದು ಮಾಡಬೇಕಾದ ರೀತಿಯಲ್ಲೇ ಮಾಡಬೇಕು, ಶಕ್ತಿ ಇದ್ದಷ್ಟು ಮಾಡೋ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಏನನ್ನೂ ಮಾಡ್ಲಿಕ್ಕೆ ಹೋಗಬೇಡ. ಶಕ್ತಿ ಇದೆ ಅಂತ ಹೇಳಿ ಏನನ್ನೂ ಮಾಡಬೇಡ. ಶಕ್ತಿ ಇಲ್ಲ ಅಂತ ಹೇಳಿ ಮಾಡಬೇಕಾದ್ರೆ ಬಿಡ್ಲಿಕ್ಕೆ ಹೋಗಬೇಡ. ಶಕ್ತಿ ಇದ್ದಷ್ಟು ಮಾಡಬೇಕಾದ್ದನ್ನ ಮಾಡು, ಅದು ಸಾರ್ಥಕ ಅಂತ ಹೇಳಿದ್ರೆ ಇದಿಷ್ಟು ಒಂದು ಭಾಗ. ಅಂತೂ ಯಾರಿಗೂ ಕರ್ಮದ ಬಂಧನ ತಪ್ಪಿದ್ದಲ್ಲ. ಕರ್ಮದ ಬಂಧನ ಕಳ್ಕೋಬೇಕಾದ್ರೆ ಉಪಾಯ ಒಂದೇ ಒಂದು ಗೊತ್ತಾ, ಅದು ಮಾಡಿ ಮುಗಿಸೋದಷ್ಟೇ, ಬೇರೆ ಏನು ದಾರಿ ಇಲ್ಲ. ಕರ್ಮದ ಬಂಧನ ಕಳ್ಕೊಳ್ಬೇಕಾದ್ರೆ ಮಾಡಬೇಕಾದ ಕೆಲಸ ಇಮಿಡಿಯೇಟ್ಲಿ ಮಾಡಿ ಮುಗಿಸೋದು, ಬೇರೆ ದಾರಿನೇ ಇಲ್ಲ. ವಿದ್ಯಾರ್ಥಿ ಹೋಮ್ವರ್ಕ್ ಕೊಟ್ಟಿರ್ತಾರೆ, ನಿದ್ದೆ ಮಾಡಿ ಬಿಡೋದಿಲ್ಲ ಅವನಿಗೆ, ಸಿಟ್ಟು ಬಂದ್ಬಿಡುತ್ತೆ, ಮಲಗದಾನೆ ಮತ್ತೆ ಎದ್ದು ಬಿಡ್ತಾನೆ, ಮಗ ಎದ್ದು ಬಿಡ್ತಾನೆ. ಬರೀ ಯಾವ ನಿದ್ದೆ ಬರುತ್ತೆ ಗೊತ್ತಾ, ಹೋಮ್ವರ್ಕ್ ಮಾಡಿ ಮುಗಿಸಿಬಿಟ್ಟ ಅಂದ್ರೆ ವರಿಕೆ ಶುರು ಮಾಡಿಬಿಡ್ತಾನೆ. ಆದ್ರೆ ಬಂಧನ ಕಳ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಅವನು ಮಾಡಿ ಮುಗಿಸಿಬಿಡ್ಬೇಕಷ್ಟೆ, ಇಲ್ಲವರು ಪ್ರಯೋಜನ ಇಲ್ಲ. ಲೈಟ್ ಬಿಲ್ ಬಂದಿರುತ್ತೆ, ಆ ಬಂಧನಗಳು ಏನು ಮಾಡ್ಬೇಕು ನಾವೀಗ, ಹೋಗಿ ಕೊಟ್ಟುಬಿಟ್ರೆ ಬಂಧನ ಪರಿಹಾರ ಆಯ್ತು. ನಾವು ಆ ರೀತಿ ಅಲ್ಲ, ಲೈಟ್ ಬಿಲ್ ಹರಿದಾಕಿಬಿಟ್ರೆ ಬಂಧನ ಜಾಸ್ತಿ ಆಗುತ್ತೆ, ಪರಿಹಾರ ಆಗೋದಿಲ್ಲ, ಬಂಧನ ಜಾಸ್ತಿ ಆಗಿಬಿಡುತ್ತೆ. ಲೈಟ್ ಬಿಲ್ ಹರಿದಾಕೋದು ಪರಿಹಾರ ಅಲ್ಲ, ಲೈಟ್ ಬಿಲ್ಲನ್ನು ಕಟ್ಟಿಬಿಡೋದು ಪರಿಹಾರ. ಕರ್ಮದ ಬಂಧನ ಕಳ್ಕೋಬೇಕು ಅಂತಿದ್ರೆ ಅದು ಮಾಡಿ ಮುಗಿಸಿಬಿಡಬೇಕೆ ಹೊರತು ಎಂದು ಅದನ್ನು ಪೆಂಡಿಂಗ್ ಇಟ್ಕೋಬಾರದು. ಇದು ಭಗವಂತ ಕೊಡ್ತಕ್ಕಂಥ ಸಂದೇಶ. ಇದು ಕರ್ಮ ಬಂಧಕ ಹೌದು ಬಿಟ್ಟಾಗ, ಕರ್ಮ ಬಂಧಕ ಹೌದು ಮಾಡಬಾರ್ದನ್ನು ಮಾಡಿದಾಗ, ಕರ್ಮ ಬಂಧಕ ಹೌದು ಮಾಡಬಾರದ ರೀತಿಯಲ್ಲಿ ಮಾಡಿದಾಗ, ಕರ್ಮ ಬಂಧಕ ಹೌದು ತನಗೋಸ್ಕರ ಮಾಡಿಕೊಂಡಾಗ, ಕರ್ಮ ಬಂಧಕವಲ್ಲ ದೇವರಿಗೋಸ್ಕರ ಮಾಡಿದಾಗ. ಇದು ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ ಎಲ್ಲಾ ರೀತಿಯಾದ ಒಂದು ವ್ಯವಸ್ಥಿತವಾದ ಪರಿಚಯ ಮಾಡಿಕೊಡ್ತಕ್ಕಂಥ ಭಾಗ. ಕೊನೆಗೊಂದು ಪ್ರಶ್ನೆ ಬರುತ್ತೆ, ಇಂಥ ಕರ್ಮವನ್ನು ಮಾಡಲೇಬೇಕು ಬಿಡಲಿಕ್ಕೆ ಬರೋದಿಲ್ಲ ಅಂತೀರಲ್ಲ, ಎಂದಾದರೂ ಒಂದು ಸಲ ಈ ಕರ್ಮ ಬಿಡೋ ಅವಕಾಶ ಎಲ್ಲರೂ ಇರುತ್ತಾ, ಬೈ ಚಾನ್ಸ್ ಸಿಗಬಹುದಾ ಅಂತ ಪ್ರಶ್ನೆ ಬರಬಹುದು. ಏನಾದರೂ ಸ್ವಲ್ಪ ಎಕ್ಸೆಂಪ್ಷನ್ ಸಿಗಬಹುದಾ ಅಂತ ಕೇಳಿದರೆ, ಇದೆ ಒಂದು ಜಾಗ ಇದೆ ಅಂತ ಹೇಳಿದ್ದಾರೆ. ಒಂದು ಜಾಗ ಇದೆ, ಅಲ್ಲಿ ಮಾತ್ರ ಕರ್ಮ ಮಾಡಬೇಕಾಗಿಲ್ಲ. ಎಲ್ಲ ರೆಡಿಯಾಗಿಬಿಡ್ತೇವೆ, ಸದ್ಯ ಅದನ್ನು ಪಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನಾವೀಗ ಯಾವ ಜಾಗ ಫಾಲೋ ಮಾಡಿಬಿಟ್ರೆ ಆಗುತ್ತೆ, ಒಂದು ಜಾಗ ಇದೆ ಅಂತ ಹೇಳಿದ್ರೋ ಇಲ್ಲವೋ ಅದು ಅನುಷ್ಠಾನ ಮಾಡಿಬಿಟ್ರೆ ಆಯ್ತಲ್ಲ, ಅಂತೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಪುಣ್ಯ. ಒಂದು ಜಾಗ ಇದೆ ಅಂತಾಯ್ತು, ಅದು ಯಾವುದದು ನಾಳೆ ಭಗವಂತ ಹೇಳ್ತಾನೆ ಯಾವುದು ಅಂತ ಹೇಳಿಬಿಟ್ಟು ನಾವೆಲ್ಲ ರೆಡಿಯಾಗಿ ಬಂದಿದ್ರೆ ಆ ಜಾಗ ಯಾವುದು ಅಂತ ಗೊತ್ತಾಗುತ್ತೆ. ಗೊತ್ತಾದ್ರೆ ಏನು ಮಾಡೋದು, ಮಾಡ್ಬೋದು ಅದನ್ನು. ನಾಳೆ ದಿವಸ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಮಾಡಿ ಮುಗಿಸೋಣ ಅಂತ ಹೇಳ್ತಾ, ಆ ಹುಂಡಿ ಡಬ್ಬಗಳ ಬಗ್ಗೆ ಅನೇಕರು ಕೇಳಿದರು. ಹುಂಡಿ ಡಬ್ಬ ವ್ಯವಸ್ಥೆಯಲ್ಲಿ ಪುಸ್ತಕ ಮಾರ ಸ್ಥಳದಲ್ಲಿ ಇಟ್ಟಿದ್ದಾರೆ, ಆಸಕ್ತರಾದವರೆಲ್ಲ ತಪ್ಪದೇ ಅದರ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.